प्रविश्य मम वाचमिमाम् प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानाम् निखिलगुणगणार्णो नित्यनिर्मुक्तदोषः सरसि च नयनोऽसौ श्रीपतिर्मनदो नः। यस्माद्ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहम् ईडे चेतोऽभिमानिनः यूयम् सर्वे प्रकुरुत मनो मे मध्वभावकम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ते गुरून् मम। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नमरासुरसिद्धवन्द्यम्। नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये। परमपवित्रवाद श्रीमन्महाभारतद ಮುಂದುವರೆದ ಪ್ರವಚನಗಳಲ್ಲಿ ಈ ಬಾರಿ ಶಾಂತಿ ಪರ್ವದಿಂದ ಪ್ರವಚನ ಮುಂದುವರಿಯುತ್ತೆ. ಶ್ರೀಮನ್ ಮಹಾಭಾರತ ಲೋಕವಿಲಕ್ಷಣವಾದಂಥ ಕೃತಿ, ವಿಶ್ವದ ಇತಿಹಾಸದಲ್ಲೇ ಅಂಥ ಮತ್ತೊಂದು ಕೃತಿಯನ್ನಲ್ಲ ಅಂಥ ಕಥೆಯನ್ನೂ ಜನಕ್ಕೆ ಕಾಣಕ್ಕೆ ಸಾಧ್ಯ ಇಲ್ಲ. ಅಷ್ಟು ವೈವಿಧ್ಯಮಯವಾಗಿರತಕ್ಕಂಥ ಕಥೆ, ಸುದೀರ್ಘವಾಗಿರ್ತಕ್ಕಂಥ ಕಥೆ, ಅದರಲ್ಲಿ ಬರತಕ್ಕಂಥ ವಿಚಾರಗಳ ಒಂದು ವೈಫಲ್ಯ ಇವತ್ತು ಯಾವುದೇ ಒಂದು ವಿಶ್ವಕೋಶದಲ್ಲೂ ಕೂಡ ಸರ್ವಥಾ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಪೂರ್ಣವಾದ ಕೃತಿ ಶ್ರೀಮನ್ ಮಹಾಭಾರತ. ಒಂದು ಗ್ರಂಥದ ಉದ್ದೇಶ ಏನಿದ್ರೆ ಅದು ಸಾರ್ವಕಾಲಿಕವಾಗತ್ತೆ, ಸಾರ್ವಜನಿಕವಾಗತ್ತೆ. ಅಂಥ ಎಲ್ಲ ಗುಣಗಳನ್ನು ಕೂಡ ಹೊಂದಿರತಕ್ಕಂಥ ವಿಶ್ವದ ನಭೂತೋ ನಭವಿಷ್ಯತಿ ಅಂತಕ್ಕಂಥ ಗ್ರಂಥ ಶ್ರೀಮನ್ ಮಹಾಭಾರತ. ನ ಭಾರತ ಸಮಂ ಶಾಸ್ತ್ರಂ, ಆಚಾರ್ಯರು ಅದನ್ನು ಅನೇಕ ವಾಕ್ಯಗಳನ್ನು ಶಾಸ್ತ್ರವಾಕ್ಯಗಳನ್ನು ನೀಡಿ ಹೇಳುತ್ತಾರೆ. ನ ಭಾರತ ಸಮಂ ಶಾಸ್ತ್ರಂ, ಮಹಾಭಾರತಕ್ಕೆ ಸಮನಾದಂತಹ ಶಾಸ್ತ್ರವೇ ಇಲ್ಲ. ವೇದಗಳು ಅನಂತ, ಅಂತ ಅನಂತ ವೇದಗಳಿಗಿಂತ ಲಕ್ಷ ಶ್ಲೋಕದ ಮಹಾಭಾರತ ದೊಡ್ಡದು ಅಂದರೆ ಇದರಲ್ಲಿರ್ತಕ್ಕಂಥ ಅರ್ಥದ ಹಿರಿಮೆ ಎಷ್ಟು ಅಗಾಧ ಅಂತ ಹೇಳೋದಕ್ಕೆ ಬೇರೆ ಕಾರಣನೇ ಬೇಕಿಲ್ಲ. ಮತ್ತು ಒಂದೊಂದು ವಾಕ್ಯಗಳಿಗೆ ಎಷ್ಟೋ ಜನ ಒಂದೊಂದು ಅರ್ಥ ಇಡೋದೇ ಕಷ್ಟ. ಮಹಾಭಾರತದ ಪ್ರತಿ ಮಾತಿಗೂ ಕೂಡ ಅತಿ ಕಡಿಮೆ ಅಂದರೆ ಹತ್ತರ್ಥಗಳು ಉಂಟು ಅಂತ ಆಚಾರ ಹೇಳ್ತಾರೆ. ಯಸ್ಮಿನ್ ದಶಾರ್ಥಾಹ ಸರ್ವತ್ರ ನ ಜ್ಞೇಯಾಹ ಸರ್ವ ಜಂತುಭಿಹಿ. ಒಂದೊಂದು ಮಾತಿಗೆ ಹತ್ತರ್ಥಗಳು ಅಂತ ಹೇಳಿದರೆ ಇಡೀ ಜಗತ್ತಿನ ಯಾವುದೇ ಒಂದು ಕೃತಿಗೂ ಕೂಡ ಇಷ್ಟರ್ಥಗಳನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ತ್ರಯೋರ್ಥ ಸರ್ವ ವೇದೇಶು ದಶಾರ್ಥ ಸರ್ವ ಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಮಹಾಭಾರತದ ಬಗ್ಗೆ ಆಚಾರ ಹೇಳ್ತಾರೆ ವೇದಗಳಿಗೆ ಅತಿ ಕಡಿಮೆ ಅಂದರೆ ಮೂರರ್ಥ, ಮಹಾಭಾರತಕ್ಕೆ ಅತಿ ಕಡಿಮೆ ಅಂದರೆ ಹತ್ತರ್ಥ. ಮಹಾಭಾರತಕ್ಕೆ ಮ್ಯಾಕ್ಸಿಮಮ್ ಅರ್ಥ ಹತ್ತಲ್ಲ, ಮಿನಿಮಮ್ ಅರ್ಥ ಹತ್ತು ಅಂತ ಹೇಳಿತ್ತು. ಇನ್ನೂ ಹೆಚ್ಚು ಉಂಟು. ಅದರಲ್ಲಿ ಬರತಕ್ಕಂಥ ಭಗವದ್ಗೀತೆಗೆ ಇನ್ನೂ ಹೆಚ್ಚರ್ಥ. ವಿಷ್ಣು ಸಹಸ್ರನಾಮಕ್ಕಂತೂ ಒಂದೊಂದು ನಾಮಕ್ಕೂ ಅತಿ ಕಡಿಮೆ ಅಂದರೆ 100 ಅರ್ಥ ಅಂತ ಹೇಳಿದ್ದ ಆಚಾರ್ಯರು. ಆದ್ದರಿಂದನೇ ಮಹಾಭಾರತದ ಮಹತ್ವ ಅಷ್ಟು ಜಾಸ್ತಿ. ನಾನು ನಂಬಬೇಕಂತ ಕೇಳಿದರೆ 1 ರೂಪಾಯಿ ನೋಟಿಗೆ ಬೆಲೆ ಎಷ್ಟು? 100 ರೂಪಾಯಿ ನೋಟಿಗೆ ಒಂದೇ 100 ನಾಣ್ಯ ಬರುತ್ತದೆ. ಇದು ಒಂದಾದರೂ ಉಂಟು. ಇವತ್ತು ಕಾಯಿನ್ ಹೇಗೆ ಮಾಡಬೇಕು ಅನ್ನೋದಕ್ಕೆ ಸಾಕ್ಷಿ ಇದು ಒಂದು. ಅಲ್ಲಿ 100 ಅಂದ್ರೆ 100ೇ ಅಲ್ಲ, 100 ಮಿನಿಮಮ್ 100 ಅಂತ ಹೇಳಿದ್ರಿಂದ ಅದರ ಬೆಲೆ ಹೆಚ್ಚು ಹೇಗಾಯಿತು? ಮತ್ತೆ ಒಂದಕ್ಕೆ ಎಷ್ಟು ಅರ್ಥ ಅಂತ ಕೇಳೋದಾದರೆ, ಮತ್ತೆ 1 ನೋಟಿಗೆ ಅಷ್ಟು ಬೆಲೆ ಹೇಗೆ ಕೊಡ್ತೀರಿ? ಹೇಗಿದ್ರೆ 1 ನೋಟಿಗೆ ಅಷ್ಟು ಬೆಲೆ ಕೊಡೋದಾದರೆ ಆ ಗ್ರಂಥಕ್ಕಾಗಿ. ಇವತ್ತು ನೋಟಿನ ಮಹತ್ವ ಸೀಮಿತ, ಆದರೆ ಮಹಾಭಾರತದ ಅರ್ಥದ ಮಹತ್ವ ಮಾತ್ರ ನಿಸ್ಸೀಮವಾದದ್ದು. ಅದಕ್ಕೆ ಇತಿಮಿತಿಗಳೇ ಇಲ್ಲ ಅನ್ನೋದು ಅದರ ಸ್ವಾರಸ್ಯ. ಅಂಥ ಗ್ರಂಥವನ್ನು ಮನುಷ್ಯ ಇವತ್ತು ಆ ಅರ್ಥಗಳು ನಮಗೆ ಬೇಕಿಲ್ಲ, ನಮಗೆ ಅರ್ಥ ಇದ್ರೆ ಸಾಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಒತ್ತಲ್ಲ ಅರ್ಥ ಅಂದರೆ ಆರ್ಥಿಕ ಅಂತಾರೆ, ಎಕನಾಮಿಕ್ಸ್ ಹೇಳ್ತೇವಲ್ಲ, ಹಣ, ಹಣಕ್ಕೋಸ್ಕರ ಅನ್ನ ಬಿಟ್ಟರೆ ತಪ್ಪು. ಇವತ್ತು ಶಾಸ್ತ್ರಾರ್ಥ ಬೇಕು ಅಂತ ಈ ಲೌಕಿಕ ಅರ್ಥ ಬೇಕೇ ಹೊರತು ಲೌಕಿಕಾರ್ಥಕ್ಕೋಸ್ಕರ ಶಾಸ್ತ್ರಾರ್ಥವನ್ನು ವಿನಿಯೋಗ ಮಾಡಬಾರದು ಅಂತ ಹೇಳಿದ್ದಾರೆ. ಶಾಸ್ತ್ರಾರ್ಥ ಅಂಬುದು ಅನಂತ, ಲೌಕಿಕಾರ್ಥ ಅಂಬುದು ಅತ್ಯಂತ ಶಾಂತ. ಮಹಾಭಾರತದ ಹಿರಿಮೆಯನ್ನ ಅಷ್ಟು ಹೇಳಿ ಅದರ ಕಥೆಯ ವಿಸ್ತಾರವನ್ನೇ ನೋಡಿ ಅಂತ ಹೇಳಿದ್ದಾರೆ. ಎಷ್ಟು ಅಮೋಘವಾಗಿರ್ತಕ್ಕಂಥ ಪಾಂಡವ ಕೌರವರ ಕಥೆ. ಇವತ್ತು ಯಾವ ಸಜ್ಜನರು ಪಾಂಡವರಂತಿರಲಿಕ್ಕಾಗೋದಿಲ್ಲ, ಯಾವ ದುರ್ಜನರು ಕೌರವರಂತಿರಲಿಕ್ಕಾಗೋದಿಲ್ಲ, ಅಂಥವರನ್ನ ಇಟ್ಟುಕೊಂಡು ಬರೆದಂಥ ಗ್ರಂಥ. ಪಾಂಡವರಲ್ಲಿ ಭೀಮಸೇನ ಇದ್ದಾನೆ ಜೀವೋತ್ತಮ, ಕೌರವರಲ್ಲಿ ದುರ್ಯೋಧನ ಇದ್ದಾನೆ ಜೀವಾಧವ. ಸೊ ಮಹಾಭಾರತದಲ್ಲಿ ಪಾಂಡವರು ವರ್ಸಸ್ ಕೌರವರು ಅಂದ್ರೂ ಒಂದೇ, ಜೀವೋತ್ತಮ ವರ್ಸಸ್ ಜೀವಾಧಮ ಅಂದ್ರೂ ಒಂದೇ. ಸೊ ಈ ಕಡೆಗೆ ಬೆಸ್ಟ್ ಭೀಮಸೇನ, ಆ ಕಡೆಗೆ ವರಿಷ್ಠ ಅಂತ ಹೇಳಿದ್ರೆ ದುರ್ಯೋಧನ. ಆದ್ರಿಂದನೇ ಅದಕ್ಕೆ ಅಷ್ಟು ಮಹತ್ವ ಉಂಟು. ಬೆಸ್ಟ್ ಟೀಮ್ಗಳು ಆಡಿದಾಗ ಜನ ಭಾರಿ ಕುತೂಹಲ ನೋಡ್ತಾರಲ್ಲ, ಇದು ಭೀಮಸೇನನ ನೇತೃತ್ವದ ಮಹಾಭಾರತದ ಹಿರಿಮೆ. ದುರ್ಯೋಧನ ಹೇಳಿಬಿಡ್ತಾನೆ, ಪರ್ಯಾಪ್ತಂತ್ವಿದ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಹಿಂದೆ ನೋಡಿದ್ದೇವೆ ಅದನ್ನು. ಭೀಮಸೇನ ರಕ್ಷಕನಾಗಿರ್ತಕ್ಕಂಥ ಸೇನೆ ಈ ಪಾಂಡವ ಸೇನೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾನೆ. ಪಾಂಡವ ಸೇನೆಗಷ್ಟೇ ಭೀಮಸೇನ ರಕ್ಷಕನಲ್ಲ, ಪಾಂಡವರು ಸಜ್ಜನರ ಸಂಕೇತವಾದ್ದರಿಂದ ಎಲ್ಲ ಸಜ್ಜನರು ರಕ್ಷಕರಾಗಿ ವಾಯುದೇವರು ಇರ್ತಾರೆ ಅಂತ. ಅದಕ್ಕೆ ಅವರು ಸತ್ಪಕ್ಷಪಾತಿಗಳು ಅಂತ ಹೆಸರು. ಸಜ್ಜನರನ್ನ ಸದಾ ಸಂಭ್ರಮ. ಪೊಲೀಸ್ ವ್ಯವಸ್ಥೆ ಯಾರಿಗೋಸ್ಕರ? ಕಳ್ಳರ ಪ್ರೊಟೆಕ್ಷನ್ ಅಲ್ಲ, ಒಳ್ಳೆಯವರ ಪ್ರೊಟೆಕ್ಷನ್ ಕೊಡಲಿಕ್ಕಿರೋದು. ಪೊಲೀಸ್ ಅನ್ನೋ ಕಾನ್ಸೆಪ್ಟ್ ಇರೋದೇ ಅದಕ್ಕೆ, ಒಳ್ಳೆಯವರಿಗೆ ರಕ್ಷಣೆ, ಉಳಿದವರಿಗೆ ಶಿಕ್ಷಾ ಅಷ್ಟೇ ಹೊರತು ಬೇರೆಯವರಿಗೆಲ್ಲ. ಆದರೆ ಭೀಮಸೇನ ರಕ್ಷಣೆ ಯೋಗ್ಯರಿಗೆ. ಅಂಜಿಕಿನ್ಯಾತ ಕಯ್ಯ ಅನ್ನೋ ಮಾತು ಸ್ಪಷ್ಟನವೇ ತಿಳಿತಕ್ಕಂಥ ಮಾತು. ಹನುಮಂತನಾಗಿ ಅಲ್ಲಿ ರಾಮಭಕ್ತರಿಗೆ ರಕ್ಷಣೆ ಕೊಟ್ಟರೆ, ಇಲ್ಲಿ ಭೀಮಸೇನಾಗಿ ಕೃಷ್ಣ ಭಕ್ತರಿಗೆ ಸ್ವತಃ ತಾನು ಕೃಷ್ಣ ಭಕ್ತನಾಗಿ ರಕ್ಷಣೆ ಕೊಡ್ತಕ್ಕಂಥ ವ್ಯಕ್ತಿ ಭೀಮಸೇನ. ದುರ್ಯೋಧನನ ಎಲ್ಲಾ ಒಂದು ತಂತ್ರ ಪ್ರತಿತಂತ್ರಗಳೆಲ್ಲ ಯಾರ ಮೇಲೆ? ಈ ಪಾಂಡವರ ಮೇಲೆ, ಅದರಲ್ಲೂ ಭೀಮಸೇನ ಮೇಲೆ. ಯಾವಾಗಲೂ ಭೀಮಸೇನ ಮೇಲೆ ಕಣ್ಣು. ಏನಾದರೂ ಮಾಡಿ ಭೀಮನನ್ನ ನಾಶ ಮಾಡಬೇಕು. ಭೀಮ ಅಂದ್ರೆ ವಾಯುದೇವರು, ವಾಯುದೇವರು ಅಂದ್ರೆ ಜ್ಞಾನ, ಜ್ಞಾನದ ಸಂಕೇತ. ಇವತ್ತು ಮನುಷ್ಯನ ಕಳ್ಳ ಯಾವಾಗಲೂ ಏನ್ ಮಾಡ್ತಾನೆ ಗೊತ್ತೇನು? ಏನಾದ್ರೂ ಕದಿಬೇಕು ನಮ್ಮಿಂದ, ಫಸ್ಟ್ ಏನ್ ಮಾಡ್ತಾನ ಅವನು? ನಮ್ಮ ಜ್ಞಾನವನ್ನು ಹಾಳು ಮಾಡಕ್ ಟ್ರೈ ಮಾಡ್ತಾನೆ. ಅಟೆನ್ಷನ್ ಆ ಕಡೆ ಹಾಕಿದಾರೆ, ಪಿಕ್ ಪಾಕೆಟ್ ಮಾಡ್ಲಿಕ್ಕೆ ಬರುತ್ತೆ. ಅಂದ್ರೆ ಜ್ಞಾನ ಇತ್ತು ಅಂದ್ರೆ ಆಗ ಕಳ್ಳರೆ ಕದಿಲಕ್ಕಾಗೋದಿಲ್ಲ, ನೋಡ್ತಿದ್ರೆ ಕದಿಲಕ್ಕಾಗೋದಿಲ್ಲ ಅವನಿಗೆ. ಆ ಕಡೆ ನೋಡಿದಾಗ ಕದೀತಾನೆ. ಅಂದ್ರೆ ಮೈ ಮರೆಸಿ ಹೇಗೆ ಕದೀತಾರೋ ಕಲಿ ಹಾಗೆ ಎಚ್ಚರ ತಪ್ಪಿಸಿ ಜ್ಞಾನವನ್ನು ಅಪಹರಣ ಮಾಡ್ತಾನೆ. ಈ ಕಳ್ಳರು ಧನವನ್ನು ಕದ್ರೆ ಆ ಕಲಿ ಎಂಥ ಕಳ್ಳಾದ್ರೆ ಜ್ಞಾನವನ್ನೇ ಕದೀತಾನೆ ಅಂತ ಹೇಳಿದ್ದಾರೆ. ಇವತ್ತು ನಡೆದಿರೋದು ಹಾಗೆ ಎಷ್ಟೆಷ್ಟು ಬುದ್ಧಿವಂತ ಹುಡುಗರು ಇರ್ತಾರೆ ನೋಡಿದ್ರೆ ಪರಮಾಶ್ಚರ್ಯ. ಆದ್ರೆ ದೇವ್ರ ಬಗ್ಗೆನೆ ಜ್ಞಾನ ಇರೋದಿಲ್ಲ, ಎಷ್ಟು ಮೂರ್ಖತನ ಅದು. ಒಂದು ಯಾವುದು ತಿಳಿಬೇಕು ಅದನ್ನೇ ತಿಳಿದೇ ಹೋದ್ರೆ ಕಲಿಯುಗದ ಜ್ಞಾನ ಎಷ್ಟು ವಿಚಿತ್ರ. ಇಷ್ಟು ಬುದ್ಧಿಶಕ್ತಿ ಎಲ್ಲ ವ್ಯರ್ಥ ಆಗಬೇಕು ಆ ರೀತಿ ಮಾಡ್ತಾರೆ. ಮತ್ತು ಮಳೆ ಬಂದಾಗ ನೀರು ಹರಿದು ಹೋಗ್ತಾ ಇರುತ್ತೆ, ಅಣೆಕಟ್ಟೆ ನಿಲ್ಲಿಸಿದ್ರೆ ಎಷ್ಟು ಇಡೀ ವರ್ಷ ಪೂರ್ತಿ ಉಪಯೋಗಿಸಬಹುದು, ಅದು ಹರಿದು ಹೋಗ್ಬಿಟ್ರೆ ವೇಸ್ಟ್ ಅದು. ಇವತ್ತು ಆ ರೀತಿ ನಮ್ಮ ಹುಡುಗರ ಪ್ರತಿಭೆ ಯಾವ ನದಿ ನೀರಿಗಿಂತ ದೊಡ್ಡದು ಅನೇಕರಿಗೆ ಗೊತ್ತಿಲ್ಲ. ನದಿ ನೀರು ಹೇಗೆ ನಿಲ್ಲಿಸಬೇಕು ಅಂತ ಹೇಳೋಷ್ಟು ಪ್ರತಿಭೆ ಇರುತ್ತದೆ. ಇಂಜಿನಿಯರಿಂಗ್ ಓದಿದಾಗ ಅಷ್ಟು ಪ್ರತಿಭೆ ಇರುತ್ತದೆ. ಅಲ್ಲಿ ನೀರು ಹೋಗಬಾರ್ದು ಅಂತ ಯೋಚನೆ ಮಾಡ್ತಾರೆ, ಇಲ್ಲಿ ತಮ್ಮ ಬುದ್ಧಿ ಪ್ರವಾಹ ಹೋಗೇ ಬಿಡುತ್ತೆ. ಆ ಕಡೆ ಎಲ್ಲ ಹರ್ಕೊಂಡು ಹೋಗ್ತಾನೆ, ಸಿನಿಮಾ ನಾಟಕ ಎಂಜಾಯ್ಮೆಂಟ್ ಅಂತ ಹೇಳಿಬಿಟ್ಟು ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಗದ್ದೆಗಳಿಗೆ ಹೋಗ್ತಕ್ಕಂಥ ನೀರನ್ನ, ಪೈರಿ ಬೇಕಾದ ನೀರನ್ನ ಎಲ್ಲ ಚರಂಡಿ ಗಳಿಸಿದ್ರೆ ಹೇಗಿರ್ಬೋದು ಲೆಕ್ಕ ಹಾಕಿ ನೋಡೋಣ. ಚರಂಡಿ ತುಂಬಿಸಿ ಏನ್ ಬಂದಾಗಾಯ್ತು ಅದರಿಂದ? ಇವತ್ತು ಅದೊಳ್ಳೊಳ್ಳೆ ಬುದ್ಧಿವಂತ ಹುಡುಗರೆಲ್ಲ ಕೂಡ ಮೂಲಭೂತವಾದಂತಹ ವಿಚಾರವನ್ನ, ಎಲ್ಲಿಂದ ಬಂದೆ, ಮುಂದೆ ಅತ್ತ ಪಯಣ, ಇಲ್ಲಿ ನಿನಗೆ ಎಷ್ಟು ದಿನ, ಬಾಲಸ್ಯ ಮರುಳೆ, ಈ ಬೇಸಿಕ್ ಪ್ರಿನ್ಸಿಪಲ್ಸೆ ಮರ್ತು ಬಿಡ್ತಾರೆ. ಮೂಲತಃ ಯಾವ್ದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಮರ್ತು ಬಿಡ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಆ ಕೊರತೆ ತುಂಬಿಸರಕ್ಕೆ ಹೊರಟಿದ್ದು ಮಹಾಭಾರತ. ಅಂದ್ರೆ ಕಲಿಯ ಆಕ್ರಮಣ ಭೀಮನ ಮೇಲೆ, ಕಲಿಯುಗದ ಆಕ್ರಮಣ ಮೇಲೆ ಜ್ಞಾನದ ಮೇಲೆ. ಆದರೆ ಎಂದೂ ಭೀಮನಿಗೆ ಸೋಲಿಲ್ಲ. ಎಷ್ಟೇ ಮಾಡಿದರೂ ಜ್ಞಾನ ನಾಶವಾಗೋದಿಲ್ಲ ಅಂತ ಹೇಳಿದ್ದಾರೆ. ಜ್ಞಾನ ನಾಶವಾಗೋದೇ ಇಲ್ಲ, ಜ್ಞಾನ ಹಿಡಿದವರು ನಾಶವಾಗೋದಿಲ್ಲ. ಜ್ಞಾನಕ್ಕೆ ನಾಶ ಇಲ್ಲ, ಹಡಗು ಮುಳುಗೋದಿಲ್ಲ, ಕೂತವರು ಸುರಕ್ಷಿತ ಇರ್ತಾರಲ್ಲ ಹಾಗೆ. ಮುಳುಗದ ಹಡಗಿನಲ್ಲಿ ಕೂತವನು ಹೇಗೆ ಸುರಕ್ಷಿತನೋ, ಸೋಲದ ಭೀಮನ ಹಿಂದೆ ಇದ್ರೆ ಎಂದೂ ನಮಗೆ ಜೀವನದಲ್ಲಿ ಕೆಡಕಾಗೋದಿಲ್ಲ ಅನ್ನೋ ತತ್ವ ಹೇಳೋದಕ್ಕೆ ಮಹಾಭಾರತ ಹೊರಟಿತ್ತು. ಅದಕ್ಕೆ ಪೂರ್ವಭಾವಿಯಾಗಿ ವೈರ ಹೇಗೆ ಹುಟ್ಟುತ್ತದೆ ಅಂತ ಹೇಳ್ತಾರೆ. ಪಾಂಡವರ ಕೌರವರ ಅವರ ವೈರ ಸುಮ್ಮನೆ ಸ್ಟೇಟ್ಮೆಂಟ್ ಅಲ್ಲ, ಹೆಜ್ಜೆಜ್ಜೆ ಹೇಗೆ ಡೆವಲಪ್ ಆಗ್ತಾ ಹೋಯ್ತದ. ಒಂದು ಪ್ರತಿ ಹಂತದಲ್ಲಿ ವೈರ ಒಂದು ಬೆಳೀತಾ ಬೆಳೀತಾ ಹೋಯ್ತು. ಅವರ ಗುಣಗಳನ್ನು ಕಂಡ್ರೆ ಇವರಿಗೆ ದ್ವೇಷ, ಅವರ ದೋಷಗಳನ್ನು ಕಂಡ್ರೆ ಅವರಿಗೆ ದ್ವೇಷ. ದೋಷದ್ವೇಷಿಗಳು ಪಾಂಡವರು, ಈ ಗುಣದ್ವೇಷಿಗಳು ಕೌರವರು. ಅದ್ರ ಒಳ್ಳೆಯದನ್ನು ಕಂಡ್ರೆ ಇವತ್ತು ಕಲಿಯುಗದಲ್ಲಿ ಹಾಗೆ ಒಳ್ಳೆ ಕೆಲಸ ಮಾಡಿ ಯಾರಿಗೆ ಯಾರೇ ಅಂತ ಕೇಳೋದಿಲ್ಲ, ಕೆಟ್ಟ ಕೆಲಸ ಮಾಡಿ ಗ್ಲೋರಿಫೈ ಮಾಡಿಬಿಡ್ತಾರೆ ಇಮಿಡಿಯೇಟ್. ಹೊಗಳಿದ್ದೆ ಹೊಗಳಿದ್ದೆ ಎರಡು ಮದುವೆ ಮಾಡ್ಕೊಂಡು ಮೂರು ಒಂದು ಓ ಒಳ್ಳೆ ವೈಭವನೇ ವೈಭವ. ಅದಕ್ಕೆ ಇವತ್ತು ಅಂದ್ರೆ ಫ್ರಂಟ್ ಪೇಜಲ್ಲಿ ಅಂತ ಹಾಕಿಬಿಡ್ತಾರೆ ತಕ್ಷಣ. ಅದೇನು ಭಾರಿ ಉದಾತ್ತ ಧ್ಯೇಯ, ಭಾರಿ ಬ್ರಾಡ್ ಮೈಂಡೆಡ್, ಈ ಥರ ಪಿಕ್ಚರ್ ಕೊಡ್ತಾರೆ. ಅದು ನಿಷ್ಠಾವಂತರು ಯಾವುದೋ ಹಳೆ ಕಾಲದ ಜನ ಬುದ್ಧಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಳೆ ಕಾಲದ ಜನ ಅಂದ್ರೆ ಇವತ್ತು ಲೋಕದಲ್ಲಿ ಹೇಳಿ ಲಂಚ ತಗೊಂಬುದಿಲ್ಲ, ಯಾವ ಕಾಲದಲ್ಲಿದ್ದೇ ಅಂತ ಹೇಳ್ತಾರೆ. ತಗೋತೀನಿ ಆ ಮಾಡರ್ನ್ ಭಾರಿ ಚೆನ್ನಾಗಿದ್ದೆ ಅಂತ ಹೇಳ್ತಾರೆ. ಅದು ಎಲ್ಲದಕ್ಕೂ ಹಾಗೇನೆ. ಇವತ್ತು ಕೆಟ್ಟದಕ್ಕೆ ಮನುಷ್ಯ ವೈಭವೀಕರಣ ಮಾಡ ಒಳ್ಳೆಯದಕ್ಕೆ ಮಾಡೋದಿಲ್ಲ. ಕಲಿಯ ಉದ್ದೇಶ ಇದ್ದಿದ್ದೆ ಹಾಕಿ ಬಾಂಡವರನ್ನು ಕಾಡುಪಾಲು ಮಾಡಬೇಕು ಅಂತ ದುರ್ಯೋಧನ, ಧರ್ಮಾದಿಗಳವರು ಧರ್ಮಾದಿಗಳನ್ನು ಕಾಡುಪಾಲು ಮಾಡಬೇಕು ಅಂತ ಆಧುನಿಕರು. ಮನೆಯಲ್ಲೇ ಧರ್ಮ ಕಾಡುಪಾಲು, ಬೇರೆ ಕಡೆಗೆಲ್ಲ ಮನೆಯಲ್ಲೇ ಧರ್ಮ ಇರೋದೇ ಇಲ್ಲ. 99 ಪಾಲು ಮನೆಗಳಲ್ಲಿ ದೇವರೇ ಇರೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಇನ್ನು ಮನಸ್ಸಲ್ಲಿ ದೇವರು ಎಲ್ಲಿಂದ ಬರ್ತಾರೆ? ಮನೆಯಲ್ಲೇ ಇಲ್ಲದ ದೇವರನ್ನ ಮನಸ್ಸಲ್ಲಿ ಎಲ್ಲಿಂದ ಕಾಣ್ತಾನೆ ಇವನು? ಪಾಂಡವ ಕೌರವರ ಕಥೆ ಹೇಗೆ ಧರ್ಮವನ್ನು ನಾಶ ಮಾಡಲಿಕ್ಕೆ, ಜ್ಞಾನವನ್ನು ನಾಶ ಮಾಡಲಿಕ್ಕೆ ದುಷ್ಟರು ಕಾಯ್ತಾ ಇರ್ತಾರೆ ಅನ್ನೋದನ್ನು ಹೇಳಿದರೆ, ಅದನ್ನು ಹೇಗೆ ಗೆಲ್ಲಲಿಕ್ಕೆ ಪಾಂಡವರು ಸಜ್ಜನರು ಕಾಯ್ತಾ ಇದ್ದಾರೆ ಅಂತ ಅವರನ್ನು ನೋಡಿದ್ವಿ. ಕೊನೆಗೆ ಉದ್ಯೋಗ ಪರ್ವದಲ್ಲಿ ನಿಶ್ಚಯವಾಯಿತು, ಏನು ಯುದ್ಧ ಆಗಲೇಬೇಕು ಅಂತ ನಿಶ್ಚಯ ಆಯಿತು. ಆದ್ದರಿಂದ ನಾವು ಹೊಂದಾಣಿಕೆ ಅನ್ನೋದು ಯೋಗ್ಯರಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಅದನ್ನು ಮರೆತು ಹೊಂದಾಣಿಕೆ ಮಾಡಿಕೊಳ್ಳಬಹುದೇ ಹೊರತು ಅಯೋಗ್ಯರ ಜೊತೆ ಎಂದೂ ಹೊಂದಾಣಿಕೆ ಇಲ್ಲ. ಇದು ವೇಷ ಇತ್ತು. ಮಳೆ ಮೊಸರು ಹುಳಿ ಇದ್ರೆ ಅಡ್ಜಸ್ಟ್ ಮಾಡಬಹುದು, ಫಾಲ್ಡಾಲ್ ಹಾಕಿದ್ರೆ ಅಡ್ಜಸ್ಟ್ ಮಾಡೋಕ್ಕಾಗ್ತದ? ಹುಳಿ ಇದ್ರೆ ಸ್ವಲ್ಪ ಹಾಳಿಗೆಲ್ಲ ಹಾಕಿ ನೀರು ಹಾಕೊಂಡ ಪರವಾಗಿಲ್ಲ, ಮ್ಯಾನೇಜ್ ಮಾಡಕ್ಕೆ ಬರ್ತದೆ. ಆದರೆ ಇವತ್ತು ಸ್ವಲ್ಪ ಫಾಲ್ಡಾಲ್ ಹಾಕೊಂಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ಸತ್ತೋಗ್ಬಿಡ್ತಾರೆ. ದುರ್ಜನರ ಜೊತೆಗೆ ಹೊಂದಾಣಿಕೆ ಸಾಧ್ಯ ಇಲ್ಲ, ಅದನ್ನು ಯೋಚನೆ ಮಾಡಬೇಕು. ದುರ್ಜನರ ಜೊತೆಗೆ ಎಂದು ಹೊಂದಾಣಿಕೆ ಸಾಧ್ಯ ಇಲ್ಲ. ಅದಂತೂ ದ್ರೌಪದಿ ಹೇಳ್ತಾರೆ, ಸಂಧಿ ನಶ್ಯಾದಿತಿ ಪಾರ್ಷತಿ, ಕೃಷ್ಣ ನಾನು ಸಂಧಾನಕ್ಕೆ ಸಿದ್ಧಳಿಲ್ಲ ಅಂತ ಹೇಳ್ತದೆ ದ್ರೌಪದಿ ದೇವಿ. ಅವೆಲ್ಲ ಪಾಪಿಗಳು ಸಾಯಲೇಬೇಕು ಅವರು. ಇದು ಹಠ ಇದು ಒಂದು. ಇವತ್ತು ನಾವು ಅರ್ಥ ಮಾಡಿಕೊಂಡು ಕೋರ್ಟ್ನಲ್ಲಿ ಯೋಚನೆ ಮುಗಿಸ್ಲೇ ಭಾರಿ ಟ್ರೈ ಮಾಡ್ತಾರೆ. ಹತ್ತಾರು ಕೊಲೆ ಮಾಡಿದ ಪಾಪಿಷ್ಟ ಏನ್ ಮಾಡ್ತಾರೆ, ಹ್ಯಾಂಗ್ ಮಾಡಲೇಬೇಕು ತೀರ್ಮಾನ. ಅವನು ಉಳಿಸೋದಾದ್ರೆ ಧರ್ಮನೇ ಬಿಟ್ಬಿಡ್ಬೇಕಾಗತ್ತೆ ಅಷ್ಟೇ, ನ್ಯಾಯಾಲಯ ಕ್ಲೋಸ್ ಮಾಡಬೇಕಷ್ಟೇ. ಅಂಥವರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡೋದಾದ್ರೆ ನ್ಯಾಯಕ್ಕೆ ಅರ್ಥನೇ ಇರೋದಿಲ್ಲ. ಇದನ್ನ ಈ ಕ್ಷಮೆ ಎಂಬುದನ್ನ ನಾವು ತೀರ ಮಿತಿ ಮೀರಿದ ಅರ್ಥದಲ್ಲಿ ಉಪಯೋಗಿಸಬಾರದು. ಒಂದು ಹಂತದ ಮೇಲೆ ಕ್ಷಮೆ ಕೊಡ್ಲಕ್ಕೆ ಬರೋದಿಲ್ಲ. ಹಿಂದೆ ಹೇಳಿದ್ದೇನೆ, ಪರೀಕ್ಷೆ ಲೇಟಾಗಿ ಬಂದ ಎಕ್ಸ್ಕ್ಯೂಸ್ ಮಾಡಬಹುದು, ಕಾಪಿ ಹೊಡಿತಾರೆ ಎಕ್ಸ್ಕ್ಯೂಸ್ ಮಾಡೋಕ್ಕಾಗತ್ತಾ? ಲೇಟಾಗಿ ಬಂದ ಅಂದ್ರೆ ಅದು ಬೇರೆ, ಅರ್ಧ ಗಂಟೆ ವರೆಗೆ ಚಾನ್ಸ್, ಇವನು ಇನ್ಯುಲೇಟರಿ ಪವರ್ ಇದೆ ಒಳಗೆ ಬಿಡ್ಲಕ್ಕೋಸ್ಕರ ಅರ್ಧ ಗಂಟೆ ಒಳಗೆ ಅವನು ಬಿಡಬಹುದು ಬೇಕಾದ್ರೆ. ಆದ್ರೆ ಕಾಪಿ ಹೊಡೆದು ಬಿಡ್ಲಕ್ಕೆ ಅವನಿಗೆ ಪವರ್ ಇಲ್ಲ, ಈ ಮತ್ತೆ ಪ್ರಿನ್ಸಿಪಾಲ್ ಯಾರಿಗೂ ಇಲ್ಲ, ಪವರೇ ಇಲ್ಲ, ಬಿಟ್ಟರೆ ಅದು ಕಾಲೇಜೇ ಅಲ್ಲ. ಇವತ್ತು ನಾವು ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ದೋಷಗಳು ಬೇರೆ, ಹೊಂದಾಣಿಕೆ ಮಾಡಿಕೊಳ್ಳಕ್ಕಾಗದಿರೋ ದೋಷಗಳು ಬೇರೆ. ಕೌರವರಲ್ಲಿ ಅಂತಹ ದೋಷಗಳಿದ್ದರಿಂದ ದೈವದ್ರೋಹ, ಪಾಂಡವ ದ್ರೋಹ, ಸಜ್ಜನ ದ್ರೋಹ, ಗುರು ಹಿರಿಯ ದ್ರೋಹ, ಪರಸ್ತ್ರೀಯನ್ನು ಕೆಣಕೋದು, ಜೂಜಾಡೋದು, ಒಂದಕ್ಕೆ ಯಾವುದು ಕಾಪ್ರೋಮೈಸ್ ಆಗುತ್ತೆ ಇದರೊಳಗೆ? ಯಾವುದೂ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ. ಆದ್ದರಿಂದ ಯುದ್ಧ ಅನಿವಾರ್ಯ ಅಂತ ತೋರಿಸಿದರು. ಅದರಲ್ಲಿ ಪರಮಾತ್ಮ ಆರಂಭದಲ್ಲೇ ಅರ್ಜುನ ಶಂಕೆ ಪಟ್ಟಾಗ ಗೀತೆಯನ್ನೇ ಬೋಧಿಸಿಬಿಡ್ತಾನೆ. ಗೀತೆಯ ಒಟ್ಟು ಸಾರಾಂಶ ಏನು? ತಸ್ಮಾತ್ ಯುದ್ಧಸ್ವ ಭಾರತ. ಅರ್ಜುನ, ಅಯೋಗ್ಯರ ಮೇಲೆ ಹೋರಾಟ ಮಾಡಬೇಕೇ ಅಂತ ಸಂಶಯ ಪಡಬೇಡ, ಹೋರಾಟ ಮಾಡಲೇಬೇಕು ಅಂತ ಹೇಳುತ್ತಾನೆ. ಇದು ನಾವು ಗಮನಿಸಬೇಕು. ಮನೆಗಳಲ್ಲೂ ಕೂಡ ನಾವು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಘರ್ಷಣೆ ಆಗ್ತದೆ ಮನೆಯೊಳಗೆ, ಅದು ಎದುರಿಸ್ಬೇಕು ನಾವು. ಅದು ಏ ದಿವಸ ದೇವ್ ಬೇಗ ಹೇಳಿ ಅಂತೀರಿ, ಹಿರಿಯ ಪೂಜೆ ಮಾಡಿ ಅಂತ, ಸಂಧ್ಯಾವಂದಿ ಮಾಡಿ ಅಂತೀರಿ. ಹೌದು, ಏನು ಮಾಡಕ್ ಬರೋದೇ, ದಿವಸ ಕ್ಲಾಸಿಗೆ ಬರಬೇಕಂತ ಕೇಳಿದ್ರೆ ಹಾಗೋ ಹಾಗೆ ಅನಿವಾರ್ಯ, ಅದು ಮಾಡಲೇಬೇಕು. ಅದನ್ನು ಬೇರೆ ಸಣ್ಣ ಪುಟ್ಟ ಹೊಂದ್ಕೊಳ್ಬಹುದು, ಅದನ್ನು ಹೊಂದ್ಕೊಳ್ಳೋಕ್ಕಾಗೋದಿಲ್ಲ. ಮನುಷ್ಯ ಅಲ್ಲಿ ಹೊಂದ್ಕೊಂಡ್ಬಿಟ್ಟ ಅಂದ್ರೆ ಮನೆಯೇ ಉಳಿಯೋದಿಲ್ಲ ನಾಳೆ. ಇದು ಮೋಹಕ್ಕೆ ಮನುಷ್ಯ ವ್ಯಾಮೋಹಕ್ಕೊಳಗಾದರೆ ಧನ, ಇಷ್ಟು ದಿವಸಗಳ ಕಾಲ ನಮ್ಮ ಹಿರಿಯರೇ ಧರ್ಮ ಉಳಿಸಿಕೊಂಡು ಬಂದಿದ್ದಾರೆ, ಅದನ್ನು ನಮ್ಮ ಕಾಲಕ್ಕೆ ಹೋಯ್ತು ಅಂತಾದ್ರೆ ಎಷ್ಟು ಅನ್ಯಾಯ ಲೆಕ್ಕ ಹಾಕಿ. ಇಂಥವ್ರ ಕಾಲಕ್ಕೆ ಆಫೀಸ್ ಕ್ಲೋಸ್ ಆಯಿತು ಅಂದ್ರೆ ಶಾಶ್ವತವಾದ ಅಪಕೀರ್ತಿ ಬಂದಾಗ್ತದೆ. ನಾ ತಪ್ಪನ್ನು ಮಾಡಬಾರದು ಅಂತ ಹೇಳೋದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಅರ್ಜುನ ಯುದ್ಧವನ್ನು ಮಾಡಲೇಬೇಕು ನೀನು, ಫಲಾಪೇಕ್ಷೆ ಬಿಟ್ಟುಬಿಡು, ಯುದ್ಧವನ್ನು ಮಾತ್ರ ಬಿಡಬೇಡ. ಅಯೋಗ್ಯರಿವರು, ಧರ್ಮ್ಯಾಧ್ಯ ಯುದ್ಧಾತ್ ಶ್ರೇಯೋ ಅನ್ಯತ್ ಕ್ಷತ್ರಿಯಶ್ಯ ನವಿದ್ಯತೆ. ಕ್ಷತ್ರಿಯನಾದವನಿಗೆ ಇಂಥ ಧರ್ಮ ಯುದ್ಧಕ್ಕಿಂತ ದೊಡ್ಡ ಪುಣ್ಯ ಕಾರ್ಯ ಮತ್ತೊಂದಿಲ್ಲ ಅಂತ ಭಗವಂತ ಹೇಳಿದ್ದಾನೆ. ಇವತ್ತು ಒಳ್ಳೆ ಚಾಲೆಂಜಿಂಗ್ ಕೇಸ್ ಬಂದ್ರೆ ಡಾಕ್ಟರಿಗೆ ಎಷ್ಟು ಖುಷಿ ಆಗಬೇಕು ಗೊತ್ತೇನು? ರೋಗಿ ಒದ್ದಾಡ್ತಿರೋ ನಿಜ, ಬಟ್ ಅವನ ಟ್ರೀಟ್ಮೆಂಟ್ ಮಾಡಿ ಯಶಸ್ವಿ ಆಗಿಬಿಟ್ಟ ಅಂದ್ರೆ ಹೊಸ ಆವಿಷ್ಕಾರವನ್ನೇ ಮಾಡ್ತಾನ. ಇನ್ಮೇಲೆ ಇಂಥ 1000 ರೋಗಿ ಬದುಕಿಸಬಹುದು ಅಂತಕ್ಕಂಥ ಒಂದು ಚಿತ್ರ ತಂದ್ಕೊತಾನ. ಹೇಗೆ ಕೇಸ್ ವರ್ಷ್ಟ್ ಆದಷ್ಟು ಡಾಕ್ಟರ್ ಚಾಲೆಂಜಿಂಗ್ ಆಗ್ತಾ ಹೋಗುತ್ತೋ, ಕ್ಷತ್ರಿಯರಿಗೆ ದುಷ್ಟ ಹೆಚ್ಚೆಚ್ಚು ಪ್ರಭಾವಿಯಾದಂತೆ ಅವನ ನಿಗ್ರಹ ಎಂಬುದು ದೊಡ್ಡ ಕೆಲಸ ಆಗುತ್ತೆ. ಆದ್ದರಿಂದ ಇಂಥ ದುಷ್ಟನ ಹಿಡಿಯುವ ಅವಕಾಶ ಬಂದ ಕಾಲಕ್ಕೆ ಅದನ್ನು ಬಿಡ್ತಾರ ಅರ್ಜುನ, ಯುದ್ಧ ಮಾಡು, ಆದರೆ ನನ್ನ ಪೂಜೆ ಅಂತ ಮಾಡು ಅಂತ ಹೇಳಿದ್ದ. ನನ್ನ ಪೂಜೆ, ನನ್ನ ಪೂಜೆಗೋಸ್ಕರವಾಗಿ ಭಗವಂತ ಕೊನೆ ಹೇಳೋ ಮಾತದು, ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ವಿಶ್ವವ್ಯಾಪ್ತನಾದವನು ನಾನು, ನನ್ನ ಪೂಜೆ ಅಂತ ಮಾಡು, ನಿನಗೆ ಯಾವ ಸಮಸ್ಯೆ ಸರ್ಕಾರ ಹೇಳಿದೆ ಅದು ಮಾ ರೀತಿನೇ ಬೇರೆ. ಯಾರೋ ಹೇಳಿದ್ದಾರೆ ಮಾಡಿದರೆ ಆನ್ಸರಬಲ್ ಆಗ್ತಾರೆ, ಸರ್ಕಾರ ಹೇಳಿ ಏನು ಮಾತಾಡಲಿಕ್ಕೆ ಬರೋದಿಲ್ಲ. ಎಷ್ಟು ಸುಲಭ ಅದು ಒಂದು. ಇದನ್ನ ಅರ್ಥ ಮಾಡಿಕೊಂಡ್ರೆ ದೇವರು ಹೇಳಿದ ಕೆಲಸವನ್ನ ನಿಶ್ಚಿಂತೆಯಾಗಿ ಮಾಡಬೇಕು. ಸರ್ಕಾರಿ ಆದೇಶವನ್ನು ಪಾಲಿಸ್ತೇವಲ್ಲ, ಹಾಗೆ ಸರ್ಕಾರಿ ಆದೇಶವನ್ನು ಪಾಲಿಸಿದರೆ ಸರ್ಕಾರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ, ಸರ್ಕಾರದ ಜವಾಬ್ದಾರಿ. ಅದು ಆರ್ಡರ್ ಬಂದು ಡಿಸ್ಮಿಸ್ ಎಂಬಂತ ಗೌರ್ಮೆಂಟ್ ಡಿಸ್ಮಿಸ್ ಮಾಡಿದ. ಇವನು ಭಯ ಆಗಿಲ್ಲ, ಅವರು ಸರ್ಕಾರ ಪ್ರಶ್ನೆ ಮಾಡಿ ನಮ್ಮನ್ನೇನು ಕೇಳಾಗಿಲ್ಲ ಅದಕ್ಕೆ. ಆದ್ರೆ ನಾವೇ ಮಾಡಿದ್ರೆ ಆ ಸರ್ಕಾರನೇ ನಮ್ಗೆ ಕೇಳುತ್ತಾಗ ಯಾಕೆ ಹಾಗೆ ಮಾಡಿದೆ ಅಂತ ಕೇಳುತ್ತಾರೆ. ಇವತ್ತು ಸರ್ಕಾರದ ಆದೇಶಕ್ಕೆ ಎಷ್ಟು ಮಹತ್ವ ಇದ್ರೆ ಭಗವಂತನ ಆದೇಶಕ್ಕೆ ಎಷ್ಟು ಮಹತ್ವ ಇರಬೇಕು. ಇದು ಸಣ್ಣ ಪುಟ್ಟ ಸರ್ಕಾರಗಳು, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನ, ಯುದ್ಧ ಮಾಡಲೇಬೇಕು ನೀನು. ಇದನ್ನ ಅರ್ಥ ಮಾಡಿಕೊಂಡ್ರೆ ಈ ಸಂಘರ್ಷ ಅಂಬೋದು ಒಂದು ಹಂತ ತಲುಪಿದ ಮೇಲೆ ತಪ್ಪಿಸ್ಲಿಕ್ಕಾಗೋದಿಲ್ಲ, ನೀನು ಅದನ್ನು ಮಾಡಲೇಬೇಕು. ಅಯೋಗ್ಯರ ಮಧ್ಯೆ ಎಂದು ಸಂಕಟ ಪಡಬೇಡ, ಯುದ್ಧ ಮಾಡು ಅಂತ ಹೇಳಿದಾಗ ಅರ್ಜುನಿಗೆ ಅರ್ಥವಾಯಿತು. ಅಥವಾ ಅಲ್ಲಿಗೆ ಯುದ್ಧ ಖಚಿತವಾದ ರೂಪ ತಗೊಂಡಿತು, ಯುದ್ಧ ನಡೀತು. ಐದು ಯುದ್ಧ ಪರ್ವಗಳು, ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ. ಐದು ಪರ್ವಗಳು ಯುದ್ಧಕ್ಕೆ ಪೂರ್ವಹವಾಗಿ ಇರತಕ್ಕಂಥ ಪರ್ವಗಳು, ಯುದ್ಧ ಯಾತಕ್ಕಾಯಿತು ಅಂತ ಹಿನ್ನೆಲೆ ಹೇಳ್ತಕ್ಕಂಥ ಪರ್ವಗಳು. ಯುದ್ಧ ಹೇಗಾಯಿತು ಅದು ಮುಂದಿನ ಐದು ಪರ್ವಗಳು, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ ಮತ್ತು ಸೌಪ್ತಿಕ ಪರ್ವ ಅಂತ. ಅನೇಕರು ಗದಾ ಪರ್ವ ಅಂತ ಮಾಡ್ಕೊಂಡ್ಬಿಟ್ಟಿದ್ರು. ಗದಾ ಪರ್ವ ಅಂತ ಇಲ್ಲ, 18 ಪರ್ವದಲ್ಲಿ ಗದಾ ಪರ್ವ ಅಂತ ಇಲ್ಲ, ಶಲ್ಯ ಪರ್ವದಲ್ಲಿ ಒಂದು ಭಾಗ ಗದಾ ಪರ್ವ ಅಂತಿದೆ. ಮಹಾಪರ್ವ ಬೇರೆ, ಉಪಪರ್ವ ಬೇರೆ. ಮಹಾಭಾರತದ ದೊಡ್ಡ ಪರ್ವಗಳು 18, ಉಪಪರ್ವಗಳು 97. ಅನೇಕರಿಗೆ ಗೊತ್ತಿಲ್ಲ, ಉಪಪರ್ವಗಳು 97, ಮಹಾಪರ್ವಗಳು 18. ಹರಿವಂಶದಲ್ಲಿ 3 ಉಪಪರ್ವ, 97 3 100, ಅಲ್ಲಿ 100 ಉಪಪರ್ವ ಆಗುತ್ತೆ. ಮಹಾಭಾರತ ಹರಿವಂಶ ಒಟ್ಟು ಸೇರಿದರೆ ನಾವು ಹೇಳ್ತೇವಲ್ಲ ಡಿವಿಜನ್ ಸಬ್ ಡಿವಿಜನ್ ಅಂತೇವಲ್ಲ, ಹಾಗೆ ಸಬ್ ಡಿವಿಜನ್ ಲೆಕ್ಕ ಹಾಕಿದರೆ ಒಟ್ಟು ಹರಿವಂಶ ಸೇರಿ 100 ಆಗ್ತದೆ, ಮಹಾಪರ್ವ ಲೆಕ್ಕ ಹಾಕಿದ್ರೆ 18 ಆಗುತ್ತೆ. ಇದು ಮಹಾಭಾರತ 5 10 ಆಯ್ತಲ್ಲಿ. ಅದರಲ್ಲಿ ಭೀಷ್ಮ ಪರ್ವದಲ್ಲಿ ಭೀಷ್ಮರ ಸೇನಾಧಿಪತ್ಯ, 10 ದಿವಸಗಳ ಕಾಲ ಯುದ್ಧವನ್ನು ಮಾಡಿ ಕೊನೆಗೆ ಕೃಷ್ಣ ರಕ್ಷಿತರಾದ ಪಾಂಡವರು. ಅದರಲ್ಲಿ ಅರ್ಜುನ ಭೀಷ್ಮರ ಅಪೇಕ್ಷೆಯಂತೆ ಅವರನ್ನು ಶರಮಂಚದ ಮೇಲೆ ಮರಿಸಿಬಿಡ್ತಾರೆ. ಮುಂದೆ ದ್ರೋಣರ ಸೇನಾಧಿಪತ್ಯ, 5 ದಿವಸಗಳ ಕಾಲ ದ್ರೋಣ ಯುದ್ಧವನ್ನು ಮಾಡುತ್ತಾರೆ. 10 ದಿವಸ ಅವರು, 5 ದಿವಸ ದ್ರೋಣರು. ದೇವಗುರುಗಳು ಬೃಹಸ್ಪತ್ಯಾಚಾರ್ಯರು ಹಿಂದೆ ಹೇಳಿದಂತೆ, ಅಥಾಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಂ ಅಗ್ರ್ಯಂ ರಥಿನಾಂ ಸುವಿದ್ಯಂ ರಾಮಸ್ಯ ವಿಶ್ವಾಧಿಪತೇಹೇ ಸುಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರ ಪುತ್ರ. ಎಷ್ಟೆಲ್ಲ ಅರ್ಹತೆಗಳಿದ್ದು ಅವರಿಗೆ. ಒಂದು ಕಡೆಗೆ ದೇವಗುರುಗಳು, ಪರಶುರಾಮರ ಶಿಷ್ಯರು, ಮಹಾರಥಿಗಳು, ಎಲ್ಲ ರಾಜಮಹಾರಾಜರ ಅಸ್ತ್ರವಿದ್ಯಾ ಗುರುಗಳು, ಇಷ್ಟೆಲ್ಲ ಆಗಿದ್ದವರು ದುರ್ಯೋಧನ ಪಟ್ಟ ಸೇರಿದ್ದಕ್ಕೆ ಎಲ್ಲ ಹಾಳಾಗೋಯ್ತು ಅಂತ ಹೇಳಿದ್ದಾರೆ. ಎಲ್ಲ ಪ್ಲಸ್ ಪಾಯಿಂಟ್ಗಳೆಲ್ಲ ಎಲ್ಲ ಹೊರಟೋಯ್ತು. ಆದರೆ ಅರ್ಜುನ ಶಿಷ್ಯ ಗೆದ್ದ, ಶಿಷ್ಯ ಗೆದ್ದ, ಗುರು ಸೋತ. ಶಿಷ್ಯ ಅಂದ್ರೆ ಒಳ್ಳೆ ಪಕ್ಷ, ಕೃಷ್ಣ ರಕ್ಷಿತನಾದ ಶಿಷ್ಯ, ಕಲಿಯ ಪಂಗಡಕ್ಕೆ ಸೇರಿದ ಗುರು, ಅದರಲ್ಲಿ ದುರ್ಯೋಧನರೇ ಸೋತು ಅರ್ಜುನ ಗೆಲ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಗುರು ಶಿಷ್ಯ ರಾಜ ಭೃತ್ಯ ಯಾವುದೂ ಕೌಂಟ್ ಆಗೋದಿಲ್ಲ, ಹರಿಭಕ್ತ ಹೌದೋ ಅಲ್ಲೋ ಅದು ಕೌಂಟ್ ಆಗ್ತದೆ ಅಂತ ಹೇಳಿದ್ದಾರೆ. ವಿಷ್ಣು ಭಕ್ತರಿಗೆ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ, 1000 ಗುಣ ಇರಬಹುದು, ಒಂದು ಗುಣ ಮಿಸ್ ಆದರೆ ಎಲ್ಲವೂ ವೇಷ್ಟೆ. ಒಂದೇ ಒಂದು ಪಟ್ಟ, ದೊಡ್ಡ ಅಧಿಕಾರಿ ಆಗೋದು, ಏನೇ ಓದಿದ್ದು ಏನೇನೋ ಮಾಡಿಬಿಟ್ಟಿದ್ದಾರೆ, ದೇಶದ್ರೋಹಿ ಕತೆ ಮುಗಿತು ಅಂತ. ಒಂದು ಪದ ಅವನನ್ನು ಬೂಡಿ ಗಡಿಪಾರ ಮಾಡಿ ಹಾಕಿಬಿಡ್ತಾರೆ, ಒಂದೇ ಒಂದು ಪದ ಸಾಕು ಹಾಳು ಮಾಡಲಿಕ್ಕೆ. ಎಲ್ಲೆಲ್ಲ ಇದು ದ್ರೋಣ ಏನ್ ಮಾಡಬೇಕು, ದೇಶದ್ರೋಹಿ. ಆದರೆ ಏನೂ ಇಲ್ಲ, ಯಾರು ಚಪರಾಸಿ, ದೇಶಭಕ್ತ, ಅವನ ರೀತಿಯೇ ಬೇರೆ ಆಗಿಬಿಡುತ್ತೆ. ಏನೂ ಇಲ್ಲ ಅವನಿಗೆ, ದೇಶಭಕ್ತಿಯಿಂದ ಮೇಲೆ ಬಂದು ಬಿಡ್ತಾನೆ. ಇವತ್ತು ದೇಶಭಕ್ತಿ ಇರೋದು ಇಲ್ಲದೆ ಇರೋದೇ ಎಷ್ಟು ಡಿಫರೆನ್ಸ್ ಮಾಡೋದಾದರೆ, ಇನ್ನು ದೇವಭಕ್ತಿ ಎಷ್ಟು ಡಿಫರೆನ್ಸ್ ಮಾಡ್ತದೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ದೇವಭಕ್ತಿ ಇತ್ತು ಅಂದರೆ ಅವನಿಗೆ ವೈಕುಂಠದ ಬಾಗಿಲೇ ತೆಗೆಯಿತು. ದೇವಭಕ್ತಿ ಇಲ್ಲ ಅಂದರೆ ಈ ಕಡೆ ತಪಸ್ಸಿನ ಮಹಾದ್ವಾರನೇ ತೆಗಿಬೇಕು. ಅದಕ್ಕೆ ನಮ್ಮ ಜೀವನದಲ್ಲಿ ದೊಡ್ಡ ವ್ರತ ಸಾಧಿಸಬೇಕು ಅಂದರೆ ದೇವರಲ್ಲಿ ನಂಬಿಕೆ ಬೆಳೆಸಿಕೊಳ್ಳೋದು, ಭಕ್ತಿ ಬೆಳೆಸಿಕೊಳ್ಳೋದು. ಅದೊಂದು ಬರದೆ ಹೋದರೆ ಏನೂ ಪ್ರಯೋಜನಕ್ಕೆ ಬರೋದು. ಮಕ್ಕಳು ದಡ್ಡಾದರೆ ಏನು ಯೋಚನೆ ಮಾಡಬೇಡಿ, ಅವರು ನಾಸ್ತಿಕರಾದ ಯೋಚನೆ ಮಾಡಬೇಕು. ಇವನು ಹಾಳಾಗೋದಿಲ್ಲ, ದೇಶನೇ ಹಾಳು ಮಾಡ್ತಾನೆ ಅಂತ ಅರ್ಥ. ಮಗ ದಡ್ಡ, ದೇವರಲ್ಲಿ ನಂಬಿಕೆ ಇದೆ, ಯೋಚನೆ ಮಾಡೋ ಕಾರಣನೇ ಇಲ್ಲ, ಸುಖವಾಗಿ ಬದುಕ್ತಾನೋ. ಇವತ್ತು ಮನುಷ್ಯನಿಗೆ ಹಣಕಾಸುಗಳಿಂದ ಬದುಕು ಅಂತ ಯಾರು ಹೇಳಿದರು? ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತಿದ್ರೆ ದೇವರಲ್ಲಿ ನಂಬಿಕೆಯಿಂದ ನೆಮ್ಮದಿ ಸಿಗ್ತದೆ ಹೊರತು ಬೇರೆ ನೆಮ್ಮದಿ ಸಿಗೋದಿಲ್ಲ. ಮಗ ಬುದ್ಧಿವಂತ ಆದ್ರೆ ಯೋಚನೆ ಇಲ್ಲ, ದೇವರಲ್ಲಿ ಭಕ್ತನಾಗಿದ್ದು ಬುದ್ಧಿವಂತ ಆದ್ರೆ ಯೋಚನೆ ಇಲ್ಲ, ಬರೀ ಬುದ್ಧಿವಂತ ಆದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ದುಷ್ಟನಾಗಿದ್ದವನು ಬುದ್ಧಿವಂತನಾದ್ರೆ ಏನು ಉಪಯೋಗ? ಆದರೆ ಸಾತ್ವಿಕರಾಗಿದ್ದವರು ದಡ್ರಾದ್ರೆ ಏನು ದುಃಖ ಪಡಬೇಕಾಗಿಲ್ಲ. ನನ್ನ ಕಂಡ ತುಂಬಾ ಜನಗಳನ್ನು ನೋಡ್ತೇನೆ, ಅನೇಕರಿದ್ದಾರೆ, ಅವರಿಗೆ ಒಂದು ಮೂರ್ನಾಲ್ಕು ಜನ ಮಕ್ಕಳಿರ್ತಾರೆ, ಮೂರು ಜನ ಭಾರಿ ಬುದ್ಧಿವಂತರು. ಇಂಥ ಕೇಸ್ ಬೇಕಾಷ್ಟು ನೋಡಿರ್ತೀರಿ, ಸುಮ್ಮನೆ ಹೇಳ್ತಿದ್ದೇನೆ, ಒಂದು ದುಷ್ಟ ಅಂತ ಅಷ್ಟೇ. ಮೂರು ಜನ ಭಾರಿ ಬುದ್ಧಿವಂತರು, ಡಾಕ್ಟರು, ಇಂಜಿನಿಯರ್, ಎಲ್ಲ ಆಗೋಗ್ಬಿಟ್ಟಿದ್ದಾರೆ. ಕೊನೆ ಮಗ ದಡ್ಡ, ಭಾರಿ ಜನ ಬುದ್ಧಿವಂತರು. ಇವ್ರು ಪಾಪ ಇವ್ರು ದಡ್ಡ ಬೈಕೋತಾನೆ ಅವ್ರು ಬೆಳೆಸಿದ್ದು, ಅವ್ರು ಭಾರಿ ಬುದ್ಧಿವಂತರು ಅಂತ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದು. ಮುಂದೇನಾಯ್ತು? ಕೆಲಸ ಸಿಕ್ತು, ಏನೋ ಮಾಡಿದ್ರೆ ಅಲ್ಲ ಹೊರಟೋಗ್ಬಿಟ್ರು. ತಂದೆ ತಾಯಿನ ಕಾಪಾಡಿದ್ದು ಅವರಲ್ಲ, ಈ ದಡ್ಡ ಮಗ. ಇದು ಗಮನಿಸ್ಬೇಕು ನೀವು. ದಡ್ಡ ಮಗ ಜೀವನ ಸುಖವಾಗಿ ಕಳ್ಕೊಂಡು ಅವ್ರು ಕೊನೆವರೆಗೂ ಅಲ್ಲೇ ಇದ್ರೆ ಹೊರತು ದಾಣ ಮಕ್ಕಳು ಯಾರು ಕಾಪಾಡಲೇ ಇಲ್ಲ, ಹೊರಟೋಗ್ಬಿಟ್ರು ಅವರು. ಇವನ್ನ ಉಳ್ಕೊಂಡ, ಇನ್ನು ಅರ್ಥ ಮಾಡಿಕೊಂಡ್ರೆ ಈಗ ಹೇಳ್ತಾರೆ, ಇವನಿಂದ ನಾವು ಬದುಕಿದ್ವಿ, ನಾವು ಕಣ್ಣಾರೆ ಕಂಡ ದೃಶ್ಯಗಳಿವೆಲ್ಲ ಕೂಡ. ಜಾಣ ಮಕ್ಕಳಿಂದ ಬದುಕಲಿಲ್ಲ, ದಡ್ಡ ಮಗನಿಂದ ಬದುಕಿತ್ತು. ಯಾಕೆ? ಅವ್ರು ಜಾಣರು, ಬಾರ ದುಷ್ಟರು. ಮಾತೃ ದೇವೋಭವ ಇಲ್ಲ, ಪಿತೃ ದೇವೋಭವ ಇಲ್ಲ, ಇವನಿಗೆ ಅದೆಲ್ಲ ಇಲ್ಲ. ತಂದೆ ತಾಯಿ ಒಳ್ಳೇದಾಗಬೇಕು. ಇದು ನನ್ನ ಇಡೀ ಮನೆಯಲ್ಲೇ ತಂದೆ ಚೇಂಜ್ ಮಾಡಿಬಿಡುತ್ತಾನೆ. ಇದನ್ನ ಅರ್ಥ ಎಲ್ಲಿವರೆಗೂ ಮಾಡಿಕೊಡೋದಿಲ್ಲ, ಅಲ್ಲಿವರೆಗೂ ನಾವು ಹೊರಗಲ್ಲ, ಮನೆಯಲ್ಲೇ ಸುಖವಾಗಿರಲಿಕ್ಕಾಗೋದಿಲ್ಲ. ಇದನ್ನು ಗಮನಿಸಬೇಕು ನಾವು. ಬುದ್ಧಿ ಮೊದಲಾದವಳು ಗಮನಕ್ಕೆ ಬುದ್ಧಿವಂತ ಶ್ರೀಮಂತ ಏನೇ ಇದ್ರೂ ಏನು ಪ್ರಯೋಜನ? ಅವನಲ್ಲಿ ಭಗವದ್ಭಕ್ತಿ ಮೂಲ ಗುಣ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ, ಇದು ಅತ್ಯಂತ ಮೂಲಭೂತವಾದ ಒಂದು ಆಸ್ತಿ. ಅದನ್ನು ಇಟ್ಟುಕೊಂಡ್ರೆ ಮಾತ್ರ ಮನುಷ್ಯ ಬದುಕ್ತಾನೆ ಅಂತ ಹೇಳೋದಕ್ಕೆ ಮಹಾಭಾರತ ಕೊಡೋ ಸಂದೇಶ ಭಾರಿ ದೊಡ್ಡ ಸಂದೇಶ ಅದು. ಅಲ್ಲಿಂದ ಕಥೆ ಮುಂದುವರಿತಾ ಹೋಗುತ್ತೆ. ಇನ್ನು ಯುದ್ಧದಲ್ಲಿ ದ್ರೋಣರಾದ ಮೇಲೆ ಕರ್ಣ ಯುದ್ಧವನ್ನು ಮಾಡುತ್ತಾನೆ. ಕರ್ಣನ ಯುದ್ಧದಲ್ಲಿ ಕರ್ಣ ಮಾಡಿದ ಒಂದೂವರೆ ದಿವಸ ಅಷ್ಟೇ, 10 ದಿವಸ, 5 ದಿವಸ, 1.5 ದಿವಸ. ಇದು ಕ್ರಿಕೆಟ್ ಬ್ಯಾಟ್ಸ್ಮನ್ಗಳು ಬರ್ತಾ 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 ಬೇಗ ಔಟ್ ಆಗಿ ಶುರುವಾಗ್ತಾರೆ, ಕೊನೆಯವರಂತೂ ಬೇಗ ಹೋಗ್ಬಿಡ್ತಾರೆ. ಟೈಲೆಂಡರ್ಸ್ ಅಂತ ಹೇಳಿದ್ರೆ ಎಲ್ಲ ಎಕ್ಸೆಪ್ಷನ್, ಎಲ್ಲೋ ಅಪವಾದಕ್ಕೆ ಯಾರೋ ಹೊಡಿತಿರ್ತಾರೆ, ಸವನ್ ಹೋಗೋದೆ ಅವ್ರಿಗೊಂದು ಧೈರ್ಯ. ಮೊದಲವರು ಅಂದ್ರೆ ನಮ್ಮದೇನು ಯೋಚನೆ ಅಂತ ಆ ಥರ ಬೇರೆ, ಅಂಥವ್ರು ಅಂದ್ರೆ ನಮ್ಮನ್ನ ಯಾರು ಕೇಳ್ತಾರೆ ಅಂತ ಇರ್ತದೆ. ಕರ್ಣ ಒಂದೂವರೆ ದಿವಸ ಅಷ್ಟೇನೆ, ಒಂದೂವರೆ ದಿವಸದಲ್ಲಿ ಸಾಕಷ್ಟು ಯುದ್ಧವನ್ನು ಮಾಡಿದ, ಏನು ಪ್ರಯೋಜನಕ್ಕೆ ಬರಲಿಲ್ಲ. ಕೊನೆಗೆ ಅರ್ಜುನರ ಬಾಣಕ್ಕೆ ಹತನಾಗ್ತಾನೆ, ಕೃಷ್ಣ ಕೊಲ್ಲಿಸ್ತಾರೆ. ಈ ಕಡೆ ದುಶ್ಯಾಸನನ್ನು ಅದೇ ಕರ್ಣ ಪರ್ವದಲ್ಲಿ ಭೀಮಸೇನ ದೇವರು ಎದೆ ಬಗದು ಸಂಹಾರ ಮಾಡಿ ಹಾಕಿಬಿಡ್ತಾರೆ. ಕೊನೆಗೆ ಶಲ್ಯ ಪರ್ವದೊಳಗೆ ಶಲ್ಯನ ಹೆದರಿಗೆ ಶಲ್ಯ ಪರ್ವ. ಯಾತಕ್ಕೆ ಅಂದ್ರೆ ಶಲ್ಯ ಯುದ್ಧ ಮಾಡಿದ ಬರೀ 1/2 ದಿವಸ ಅಷ್ಟೇ, ಹೆಚ್ಚಲ್ಲ, ಒಂದೂವರೆಯಿಂದ ಅರ್ಧಕ್ಕೆ ಬಂತು ಕೊನೆಗೆ. ಅದು ಒಂದು ಕೊನೆ ಆಸೆಯಾದ್ರೆ ಅರ್ಧನೇ ಮಾಡಿದ್ದು. ಶಲ್ಯ ಪರ್ವ ಅಂತ ಯಾತಕ್ಕೆ ಹೆಸರು ಇಡ್ತಾರೆ ಅಂದ್ರೆ ದುರ್ಯೋಧನ ಸಾಯಿ ಶಲ್ಯ ಪರ್ವದಲ್ಲೇ, ಯಾಕಂದ್ರೆ ಅಧಿಕೃತ ಸೇನಾಧಿಪತಿನೇ ಇಲ್ಲ, ಆಮೇಲೆ ಕ್ಯಾಪ್ಟನ್ ಎಲ್ಲ ಆಡಿದ್ರೆ ಆಗುವಾಗ ಆತರ ಆಗೋಯ್ತು. ಕೊನೆಗೆ ಶಲ್ಯ ರಾಜ ಹೊರಟೋದ, ಗದಾ ಪರ್ವ ಯಾತಕ್ಕೆ ಹೆಸರಿಡೋದಿಲ್ಲ ಅಂತ ಕೇಳಿದ್ರೆ, ಶಲ್ಯರ ಸೇನಾಧಿಪತ್ಯ ಅಂದ್ರೆ ವೇಕೆನ್ಸಿ ಹಾಗೆ ಖಾಲಿ ಇತ್ತು, ಯುದ್ಧ ಮುಂದುವರಿಯಿತು. ಕೊನೆಗೆ ದುರ್ಯೋಧನ ಯುದ್ಧ ಮಾಡಿದ್ರೆ ಅದು ಗದಾ ಪರ್ವ ಅಂತ ಹೆಸರಿಟ್ಟ ಹೊರತು ಸೇನಾಧಿಪತಿ ಆಗಲಿಲ್ಲ ಅವರು. ಅಲ್ಲಿಗೆ ಅದು ಮುಗೀತು. ಅದು ಭೀಮಸೇನರ ಪ್ರತಿಜ್ಞೆಯಂತೆ ಅವರ ಎರಡೂ ತೊಡೆಗಳನ್ನು ಮುರಿದು ಸಂಹಾರವನ್ನು ಮಾಡುತ್ತಾನೆ. ವಿಶ್ವಕ್ಕೆ ಹಾಕಿಕೊಟ್ಟ ಪಾಠ ಅದು ಒಂದು. ದುಷ್ಟ ಹೇಗೆ ಬಿಡುತ್ತಾನೆ, ಹೇಗೆ ಹತನಾಗ್ತಾನೆ ಎಂಬುದು ಭೀಮಸೇನ ತೋರಿಸಿಕೊಡ್ತಾ, ತಾನು ಕಲಿಯನ್ನ ದಮನ ಮಾಡತಕ್ಕಂಥ ಮಹಾವೀರ ಅಂತ ತೋರಿಸ್ತಾರೆ. ನಮಗೆ ಸುಲಭವಾದ ತತ್ವ ಸಿಕ್ತು. ದ್ರೋಣರು ಭೀಷ್ಮರಂಥವರನ್ನ ದುರ್ಯೋಧನ ಎಳ್ಕೊಂಡು ಬಿಟ್ಟ, ಭೀಮನ ಎಳ್ಕೊಳ್ಳೋದಕ್ಕಾಗಲಿಲ್ಲ. ಆದರೆ ಧರ್ಮರಾಜಾದಿಗಳು ಸಿಗಲಿಲ್ಲ, ಅರ್ಜುನನು ಸಿಗಲಿಲ್ಲ ದುರ್ಯೋಧನ ಕೈಲೆ. ಆದರೆ ಅವರು ಕೊಲ್ಲೋ ಶಕ್ತಿ ಅವರಿಗಿರಲಿಲ್ಲ. ತಾನು ಸಿಗದೇನೋ ಇದ್ದು ಕೊಲ್ಲೋ ಶಕ್ತಿ ಇದ್ದಿದ್ದು ಪಾಂಡವರಲ್ಲಿ ಒಬ್ಬನೇ ಒಬ್ಬನೇ ಭೀಮಸೇನಿಗೆ ಮಾತ್ರ. ಇವತ್ತು ಕಲಿಯುಗ ಆದ್ದರಿಂದ ಕಲಿಯನ್ನು ಗೆಲ್ಲಬೇಕು ಅಂತಿದ್ದರೆ ಬೇರೆ ದಾರಿ ಇಲ್ಲ, ಭೀಮ ಮಾತ್ರ ಕಲಿಯನ್ನು ಗೆಲ್ಲಬಲ್ಲ. ಆದ್ದರಿಂದ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ, ಅವರನ್ನು ಯಾರು ನಂಬಿ ಬದುಕ್ತಾರೆ ಅವರಿಗಷ್ಟೇ ಸುರಕ್ಷಿತವಾದ ವ್ಯವಸ್ಥೆ, ಬೇರೆಯವರಿಗೆ ಸಿಗೋದಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ದುರ್ಯೋಧನ ಒಬ್ಬನೇ ಸತ್ತಿದ್ದಲ್ಲ, ವಂಶ ನಿರ್ವಂಶವಾಯಿತು. ರಾಮಾಯಣದಲ್ಲಿ ರಾವಣನ ವಂಶ ನಿರ್ವಂಶವಾಯಿತು, ಇಲ್ಲಿ ದುರ್ಯೋಧನ ವಂಶ ನಿರ್ವಂಶವಾಯಿತು. ಅದಕ್ಕೆ ಹನುಮಂತ ಹೇಳಿದ್ದು, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ, ನೀನು ಒಬ್ಬನೇ ಸಾಯೋದಿಲ್ಲ, ಪುತ್ರ ಮಿತ್ರ ಬಂಧು ಬಾಂಧವ ಸಮೇತನಾಗಿ ಸಂಪೂರ್ಣವಾದ ನಾಶವನ್ನು ಕಾಣ್ತೀನಿ ಅಂತ ಹೇಳ್ತಾರೆ. ಸಂಪೂರ್ಣ ಟೋಟಲ್ ಅನಿಹಿಲೇಷನ್ ಅಂತಾರಲ್ಲ ಹಾಗೆ, ಒಂದು ಹೆಸರು ಹೇಳೋದಕ್ಕೊಂದು ಕುಡಿ ಉಳಿಬಾರ್ದು. ಆ ರೀತಿ ಅವರು ಅವನೇನ್ ಮಾಡಿದ ಅನ್ನ ಅರ್ಥ ಮಾಡಿಕೊಳ್ಳಿಲ್ಲ. ಪಾಂಡವರ ಹೆಸರು ಹೇಳಕ್ಕೊಂದು ಕುಡಿ ಉಳಿಬಾರದಂತ ಅಶ್ವತ್ಥಾಮನ ಕಳಿಸಿಕೊಟ್ಟ. ಸೌಪ್ತಿಕ ಪರ್ವ ಪ್ರಾರಂಭವಾಗ್ತದೆ. ಸೌಪ್ತಿಕ ಪರ್ವ ಅಂತ ಹೇಳಿದ್ರೆ ಅಶ್ವತ್ಥಾಮರ ಸೇನಾಧಿಪತ್ಯದ ಪರ್ವ ಅದು. ಅದು ಅಶ್ವತ್ಥಾಮರ ಸೇನಾಧಿಪತಿ ಅಂತ ಕರೀಲಿಕ್ಕೆ ಹೋಗೋದಿಲ್ಲ. ಯಾತಕ್ಕೆ ಅಂದ್ರೆ ಅವ್ರ ಯುದ್ಧವನ್ನು ಗೋಪನ ಮಾಡದೇ ಇಲ್ಲ ಅವರು, ಮಲಿದವರನ್ನು ಕೊಲ್ತಾರೆ. ಅದಕ್ಕೆ ಸೌಪ್ತಿಕ ಪರ್ವ ಅಂತ ಹೆಸರು ಇಟ್ಬಿಟ್ರು. ಯುದ್ಧ ಮಾಡೋರನ್ನು ಕೊಡೋದಿಲ್ಲ, ಮಲಿಗದವ್ರನ್ನ. ಮಲಿಗನ ಕೊಡಿ ದೊಡ್ಡಸ್ತಿಕೆ ಅದು ಒಂದು. ಆದ್ರಿಂದ ದುರ್ಯೋಧನ ಸತ್ತ. ಆಮೇಲೆ ರಾತ್ರಿ ಯುದ್ಧ ಅದು ಒಂದು. ಸುಪ್ತರನ್ನ ಮಲಗೋ, ಸುಪ್ತಿ ಅಂದ್ರೆ ನಿದ್ರೆ, ಸೌಪ್ತಿಕ ಅಂದ್ರೆ ನಿದ್ರೆ ಮಾಡಿದವರನ್ನ ಸಂಹಾರ ಮಾಡಿದಂತ ಕಥೆ ಅದು. ಅಲ್ಲಿಗೆ 18 ದಿವಸದ ಪೂರ್ತಿ ಮುಕ್ತಾಯವಾಯಿತು. ಧರ್ಮರಾಜನಿಗೆ ರಾಜ್ಯ ಕೊನೆಗೂ ಬಂತು. ವಿಶೇಷವಾದ ರೀತಿಯಲ್ಲಿ ಸಮಸ್ತ ದುಷ್ಟರನ್ನು ನಾಶ ಮಾಡಿ ರಾಜ್ಯವನ್ನು ಪಡೆದಂತಹ ವೈಭವ ಆತನದಾಯಿತು. ಮುಂದೆ ಸತ್ತವರ ಅಂತ್ಯ ಸಂಸ್ಕಾರ ಇತ್ಯಾದಿ ನಡೆದೋಯಿತು. ಧರ್ಮರಾಜ ಭಾರಿ ಸಂಭ್ರಮಪಟ್ಟ. ಅಂತೂ ನಾ ರಾಜ್ಯ ರಾಜಾಸ್ತಿ ಸಂವೃತ್ತ ಹೆಮ್ಮೆ ಪಟ್ಟ, ಇವತ್ತನ ರಾಜನಾಗಿ ಬಿಟ್ಟೆ ಅಂತ ಕುಣಿದಾಡಿದ. ಆಗ ಕುಂತಿ ಬಂದ್ಲು, ಎಲ್ಲ ತರ್ಪಣ ಎಲ್ಲ ಕೊಡ್ತಾ ಇದ್ದಾರೆ. ಕರ್ಣಾಯ ದತ್ತ, ಕರ್ಣನಿಗೆ ಕೊಡಿ ಅಂತ ಹೇಳಿದ ತಕ್ಷಣ ಶಾಖ ಆಯ್ತು ಧರ್ಮರಾಜನಿಗೆ. ಅಮ್ಮ ಕರ್ಣನಿಗೆ ಯಾತಕ್ಕೆ ಕೊಡಬೇಕು ಅಂತ ಕೇಳಿದರೆ, ನಿಮ್ಮ ಅಣ್ಣ ಎಷ್ಟು ದುಃಖ ಪಡ್ತಾನೆ ಧರ್ಮರಾಜ. ತಕ್ಷಣ ಎಚ್ಚರ ತಪ್ಪೇ ಬಿದ್ದಂತೆ ಒಂದು ಕ್ಷಣಕ್ಕೆ. ತಾನಿಗೆ ಕೊಂದು ಕೊಂದು ಕುಣಿದಾಡಿದ್ದ ಯಾರನ್ನ, ಸ್ವಂತ ತನ್ನ ಅಣ್ಣನನ್ನ, ಜ್ಯೇಷ್ಠ ಭ್ರಾತ ಪಿತೃಸಭಾ. ಇಷ್ಟೊತ್ತು ಕರ್ಣ ಅಂದ್ರೆ ಬರೀ ದೋಷ ನೆನಪಾಗ್ತಿತ್ತು, ಈ ಕ್ಷಣ ಬರೀ ಗುಣ ನೆನಪಾಗಿ ಶುರುವಾಯ್ತಂತೆ. ಅಯ್ಯೋ ಅಣ್ಣ ಹೇಗಿದ್ದ, ಏನು ವರ್ಚಸ್ಸು, ಎಲ್ಲ ಆ ಕಥೆನೆ ಬೇರೆ ಆಗೋಯ್ತು, ಮೋಹ ಬಂತು, ಎಲ್ಲ ಚೇಂಜ್ ಆಗೋಯ್ತು. ಅಂತ ಕರ್ಣನ ಕೊಂದು ಬಿಟ್ಟಿವೆಲ್ಲ. ಅಮ್ಮ ಎಂತ ಕೆಲಸ ಮಾಡಿಬಿಟ್ಟೆ, ನೀನು ಹೇಳೇ ಇಲ್ವಲ್ಲ, ನೀ ನಿಜವಾಗಲೂ ಭಾರಿ ತಪ್ಪು ಮಾಡಿಬಿಟ್ಟೆ, ಎಂತ ದೊಡ್ಡ ರಹಸ್ಯವನ್ನ ಮುಚ್ಚಿಟ್ಕೊಂಡೆ ಅಂತ ಕುಂತಿಯನ್ನ ತುಂಬಾ ಉಗ್ರವಾಗಿ ಇದು ಮಾಡ್ತಾನೆ. ಕರ್ಣ ಕುಂತಿಯನ್ನ ಬೈದ, ನನ್ನನ್ನ ನೀನು ನಿನ್ನ ಮಗ ಅಂತ ಬೆಳೆಸಲಿಲ್ಲ ಅಂತ ಕರ್ಣ ಆಕ್ಷೇಪ ಮಾಡಿದ. ಧರ್ಮರಾಜ ಹೇಳಿದ, ಅಮ್ಮ ನೀನು ಎಂಥ ಕೆಲಸ ಮಾಡಿದೆ, ಕರ್ಣ ಯಾರು ಅಂತ ಹೇಳಲಿಲ್ಲ ಅಂತ ಹೇಳಿದ. ಆಕ್ಷೇಪಣೆ ಮಾಡಿದ್ರೆ ಭೀಮಸೇನ ಒಂದೇ, ಎಲ್ಲ ಧರ್ಮ ಸೂಕ್ಷ್ಮ ಪೂರ್ತಿ ಗೊತ್ತಿರೋದು. ಅಂದ್ರೆ ಭೀಮನಂತಹ ಪರಿಪೂರ್ಣ ವ್ಯಕ್ತಿತ್ವ ಇವರಿಗೆ ಯಾರಿಗೂ ಬರಲಿಲ್ಲ ಅಂತ ಅರ್ಥ ಮಾಡಿ. ಅರ್ಜುನನ ಪ್ರಶ್ನೆ ಬರಲಿಲ್ಲ, ಭೀಮನನ್ನು ಫಾಲೋ ಮಾಡೋದ್ರಿಂದ ನಾಯಕ ಮಣಿ ಭೀಮನೇ ಹೊರತು ಮತ್ತೊಬ್ಬರಲ್ಲ. ಆಗ ದುಃಖ ಪಡೆದಿದ್ದ ಭೀಮಸೇನ ಒಂದೇ. ಧರ್ಮರಾಜನಿಗೆ ತಾಯಿ ಮೇಲೆ ಭಕ್ತಿ ಇದೆ, ಅದು ಸಿಟ್ಟು ಮಾತ್ರ ಹೋಗಿಲ್ಲ. ಶಾಪ ಕೊಟ್ಟ, ತಾಯಿ ಶಾಪ ಕೊಂಡಕ್ ಮನಸ್ಸಿಲ್ಲ, ಸುಮ್ಮನೆ ಇರಲಿಕ್ಕೂ ಮನಸ್ಸಿಲ್ಲ, ಶಾಪ ಕೊಟ್ಟೇ ಬಿಟ್ಟ. ಶಶಾಪ ಸರ್ವ ನಾರೀಣಾಂ ಗುಹ್ಯಂ ಹೃದಿ ನತಿಷ್ಠತು, ಯಾವ ಹೆಂಗಸರಿಗೂ ಮನಸ್ಸಿನ ರಹಸ್ಯ ಉಳಿದೆ ಹೋಗಲಿ ಅಂತ ಹೇಳಿಬಿಟ್ರು. ಕತೆ ಮುದೋಯ್ತಲ್ಲಿ ಒಂದು ಎಲ್ಲ ಆತ ಮಾಡಕ್ ಹೋಗಿದ್ದು ಒಂದು ಆಗಿದ್ದೇ ಒಂದು, ಸಮಸ್ತ ಸ್ತ್ರೀಕುಲಕ್ಕೇನೆ ಶಾಪವನ್ನು ಕೊಟ್ಟಂತೆ ರಹಸ್ಯ ಉಳಿದೇ ಹೋಗಲಿ. ಆ ಮೂಲಕವಾಗಿ ಇಂಥ ಗುಟ್ಟುಗಳು ಹೊರಗೆ ಬಂದ್ರೆ ಇಂಥ ಅನ್ಯಾಯ ಆಗಬಾರದು ಅಂತ ಆತನ ಉದ್ದೇಶ. ಅಂತೂ ಧರ್ಮರಾಜನಿಗೂ ತಡ್ಕೊಳ್ಳಕ್ಕಾಗಲಿಲ್ಲ, ಶಾಪನೇ ಕೊಟ್ಟುಬಿಟ್ಟ. ಹಿಂದೆ ಹೇಳಿದೆ, ಇಡೀ ಮಹಾಭಾರತ ಯುದ್ಧದೊಳಗೆ ದೊಡ್ಡ ಅಮೂಲ್ಯವಾದ ಘಟ್ಟ, ಶಾಪ ಕೊಡದೆ ಹೋದ ವ್ಯಕ್ತಿ ಪುರುಷರಲ್ಲಿ ಅಂತ ಹೇಳಿದರೆ ಭೀಮಸೇನ, ಸ್ತ್ರೀಯರಲ್ಲಿದ್ದ ದ್ರೌಪದಿ ದೇವಿ. ಅವರಿಬ್ಬರಿಗೂ ಅಂತ ಅವಕಾಶ ಇತ್ತು. ದ್ರೌಪದಿಗಂತೂ ಅಂತ ಸಮಯದಲ್ಲಿ ಶಾಪ ಕೊಡದೆ ಯಾವ ಹೆಂಗಸು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಹೊತ್ತಿನಲ್ಲೂ ಕೂಡ ಶಾಪವನ್ನು ಕೊಡಲಿಲ್ಲ ದ್ರೌಪದಿ ಅಂತ ಕೇಳಿದರೆ ಎಷ್ಟು ಸಾಮರ್ಥ್ಯ ಇತ್ತು, ಎಷ್ಟು ಜ್ಞಾನ ಇತ್ತು ಅಂತ ಹೇಳೋದಕ್ಕೆ ಸಾಕ್ಷಿ. ಇಲ್ಲಿ ಭೀಮಸೇನ ಈ ಕಡೆ ಸಾಕ್ಷಿ. ಧರ್ಮರಾಜ ಇಷ್ಟೊತ್ತು ತಳ್ಕೊಂಡಿದ್ದ ಪಾಪ, ಆಚರಣೆ ತಳ್ಕೊಳ್ಳಕ್ಕಾಗಲಿಲ್ಲ ಆತನಿಗೆ, ಅಲ್ಲಿ ಸೋತ. ಅಷ್ಟು ದಿವಸ ಶಾಪ ಕೊಡದೆ ಗೆದ್ದಿದ್ದ ಧರ್ಮರಾಜ ಅವತ್ತು ತಡ್ಕೊಳ್ಳಕ್ಕಾಗಲಿಲ್ಲ, ಶಾಪ ಕೊಟ್ಟನಂತೆ, ಅಳತಾ ಕೊಡ್ತಾನೆ. ಆಗ ಕೃಷ್ಣ ಮತ್ತು ನಾರದರು ಸಮಾಧಾನವನ್ನು ಮಾಡ್ತಾ ಇದ್ದಾರೆ, ಕರ್ಣನ ಬಗ್ಗೆ ಹಾಗೆಲ್ಲ ಅತಿಯಾದ ಮೋಹ ಹೊಂದಲಿಕ್ಕೆ ಹೋಗಬೇಡ, ನಾವೆಲ್ಲ ಹಿಮಳೆ ಆಗಿದೆ, ನಿಮಗೆ ಕರ್ಣ ಯಾರೊಂದು ಗೊತ್ತಿಲ್ಲದೆ ಇರಬಹುದು, ಕರ್ಣನೇ ನೀವು ಯಾರೊಂದು ಗೊತ್ತಿತ್ತು ಅಂತ ಹೇಳಿದ. ಕರ್ಣ ಉದ್ದೇಶಪೂರ್ವಕ ಸೇರಿದ್ದಾನೆ, ನೀವು ಅವನಿಗೆ ಅನುಕಂಪ ಕೊಟ್ಟು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಬಹಳ ಮುಖ್ಯ ಇತ್ತು, ಇಬ್ಬರಿಗೂ ಗೊತ್ತಿಲ್ಲದೆ ಹೋದ್ರೆ ಆ ರೀತಿ ಬೇರೆ. ಆದ್ರೆ ಕರ್ಣನಿಗೆ ಗೊತ್ತಿತ್ತು, ಗೊತ್ತಿದ್ದು ದುರ್ಯೋಧನ ಸಪೋರ್ಟ್ ಮಾಡಿದ್ದಾನೆ ಅಂದ ಮೇಲೆ ಅದು ಕರ್ಣ ಕಂಡು ಕಂಡು ಮಾಡಿಕೊಂಡ ತಪ್ಪೇ ಹೊರತು ಆಕಸ್ಮಿಕ ಅಲ್ಲ. ನೀವು ಮಾಡಿದ ತಪ್ಪಿಗೆ ಧರ್ಮರಾಜ, ನಿನ್ನ ತಪ್ಪಿಗೆ ಪಶ್ಚಾತ್ತಾಪಟ್ಟ ಅರ್ಥ ಇದೆ, ಕರ್ಣನ ಬಗ್ಗೆ ಪ್ರಯೋಜನ ಇಲ್ಲ. ಆತ ಹಠದಿಂದ ಹಾಗೆ ಮಾಡದ ಕೃಷ್ಣ, ನಾನೇ ಕರೆದ್ರೂ ಬರಲಿಲ್ಲ, ಇನ್ನೇನು ಧರ್ಮರಾಜನ ಏನು ವಾದ ಇತ್ತು, ಮೊದಲೇ ಗೊತ್ತಾಗಿದ್ದ ಕರ್ಣನ ಕಡೆ ಬರ್ತಿದ್ನೋ ಏನೋ ಅಂತ ಯೋಚನೆ. ಕೃಷ್ಣ ನಾನು ಕರೆದ್ರೆ ನೀನ್ ಕರೆದ್ರೆ ಇಲ್ಲಿ ಬರ್ತಿದ್ದ ಅಂತ ಹೇಳಿದ್ದಾರೆ. ನಾನು ಕರೆದ್ರೆ ಬರಲಿಲ್ಲ ಅಂದ್ರೆ ಬರೋ ಅರ್ಹತೆ ಆತನಿಗೆ ಇರಲಿಲ್ಲ, ಅದಕ್ಕೆ ಬರಲಿಲ್ಲ, ಅದಕ್ಕೆ ಯೋಚನೆ ಮಾಡಬೇಡ. ಅಂದ್ರೆ ಕರ್ಣನ ಅವಕಾಶ ಕೊಟ್ಟಿಲ್ಲ ಅಂತ ಅರ್ಥ ಅಲ್ಲ, ಕೊಟ್ಟಾಗಿದೆ. ಆ ರೀತಿಯಲ್ಲಿ ಉಳಿದವರು ಸಮಾಧಾನ ಮಾಡ್ತಾರೆ, ಧರ್ಮರಾಜನಿಗೆ ಮಾತ್ರ ದುಃಖ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆಯ್ತು ಅಂತೇಳಿ ಎಲ್ಲ ಕಾರ್ಯ ಮುಗಿತು, ಕೊನೆ ಪಟ್ಟಾಭಿಷೇಕನೂ ಆಯ್ತು. ಯದೈವ ಕೃಷ್ಣವು ಸಕಲಾಧಿ ರಾಜ್ಯೇ ಯುಧಿಷ್ಠಿರಂ ಯೌವ ರಾಜ್ಯೇ ಚ ಭೀಮಂ, ಇಡೀ ಚಕ್ರವರ್ತಿಯನ್ನಾಗಿ ಸ್ವತಃ ಕೃಷ್ಣ ವೇದವ್ಯಾಸರು ಧರ್ಮರಾಜನನ್ನ ಪಟ್ಟಾಭಿಷೇಕ ಮಾಡ್ತಾರೆ. ಕುರುಕುಲ ಚಕ್ರವರ್ತಿ ಅಂತಕ್ಕಂಥ ಹೆಸರು ಆತನಿಗೆ ಬಂತು. ಚಂದ್ರವಂಶದ ದೊರೆಯಾಗಿ ಜಗತ್ತು ಕಂಡಂತಹ ಅತಿಶ್ರೇಷ್ಠ ರಾಜರ ಸಾಲಿಗೆ ಧರ್ಮರಾಜ ಸೇರಿದ. ಭೀಮ ಯೌವರಾಜ್ಯೇಚ ಭೀಮಂ, ಭೀಮನನ್ನ ಯುವರಾಜನನ್ನಾಗಿ ಪಟ್ಟಾಭಿಷೇಕವನ್ನು ಮಾಡಿದರು. ಭಾರಿ ಸಂಭ್ರಮ ಜನಕ್ಕೆಲ್ಲ, ಧರ್ಮರಾಜನ ಮಾತ್ರ ಒಳಗೆ ಕೊರಗಿದ್ದಿದ್ದೆ ಪಾಪ, ಆತನಿಗೆ ಕೊರಗು ಬಿಡಲಿಲ್ಲ. ಆದರೆ ರಾಜನಂತೂ ಆದ, ಬಹಳ ಹೆಮ್ಮೆಯ ವಾತಾವರಣ. ಕೃಷ್ಣ ತನ್ನ ಮಾತನ್ನು ನಡೆಸಿ ತೋರಿಸಿದ, ನಾನು ಯಾತಕ್ಕೆ ಅವತಾರ ಮಾಡ್ತೇನೆ ಗೊತ್ತಾ ಅರ್ಜುನ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ನಾನು ಧರ್ಮವನ್ನು ಸ್ಥಾಪನೆ ಮಾಡ್ತೇನೆ ಅಂತ ಕೃಷ್ಣ ಹೇಳಿದ್ದ. ಧರ್ಮರಾಜನನ್ನೇ ಸ್ಥಾಪನೆ ಮಾಡಿದೆ. ಈಗ ಧರ್ಮ ಸ್ಥಾಪನೆ, ಧರ್ಮರಾಜ ಸ್ಥಾಪನೆ. ಇವತ್ತು ಧರ್ಮ ಅಂಬುದು ಹಾಲು ತಗೊಂಡು ಬಾ ಅಂತ ಹೇಳಿದ್ರೆ ಕೈಲಿ ತರಲಿಕ್ಕಾಗಲ್ಲ, ಪಾತ್ರೆಯಲ್ಲಿ ತಾನೇ ತರಬೇಕು. ಧರ್ಮವನ್ನು ಉಳಿಸೋದು ಒಂದು ಏನರ್ಥ, ಧರ್ಮಿಷ್ಠನಿಗೆ ಅವರ್ಹತೆ ಅಧಿಕಾರ ಕೊಟ್ಟರೆ ಧರ್ಮ ಉಳಿದಾಗಲೆಕ್ಕ, ಧರ್ಮಿಷ್ಠನಿಗೆ ಅಧಿಕಾರವನ್ನು ಕೊಡಬೇಕು. ಧರ್ಮರಾಜ ತುಂಬಾ ಧರ್ಮಿಷ್ಠ, ಅವನನ್ನ ಪೀಠದಲ್ಲಿ ಕೂಡಿಸಿದ್ದರಿಂದ ಧರ್ಮಕ್ಕೆ ಪಟ್ಟಾಭಿಷೇಕವಾದಂತೆ ಆಯಿತು. ತನ್ನ ಮಾತನ್ನು ಕೃಷ್ಣ ತೋರಿಸಿದ. ಆದರೆ ಧರ್ಮ ಒಂದೇ ಬದುಕೋದಿಲ್ಲ, ಆದ್ದರಿಂದ ರಕ್ಷಣೆ ಬೇಕಲ್ಲ. ಯುವರಾಜನಾಗಿ ಭೀಮನನ್ನು ನೇಮಿಸಿದ. ಧರ್ಮರಾಜನ ಸಂರಕ್ಷಣೆಗೆ ಭೀಮಸೇನ, ತಾನು ಇಬ್ಬರ ಮೇಲೆ ತಾನಿದ್ದಾನೆ ಕೃಷ್ಣ. ಅರ್ಜುನಾದಿಗಳಿಗೆಲ್ಲ ಕೆಲಸವನ್ನು ಕೊಟ್ಟ. ಭಾರಿ ಸಂಭ್ರಮವೇ ಸಂಭ್ರಮ. ಆ ಹೊತ್ತಿಗೆ ಏನಾಗಿದೆ, ತುಂಬಿದ ಸಭೆ, ದೇವಋಷಿಗಳು ಮಹರ್ಷಿಗಳು ಅಂಥವ್ರು. ಧರ್ಮರಾಜನ ಪಟ್ಟಾಭಿಷೇಕ ಅಂದರೆ ಮೂರು ಲೋಕ ಸೇರಿತ್ತಲ್ಲಿ. ವ್ಯಕ್ತಿಯ ಯೋಗ್ಯತೆಗೆ ತಕ್ಕಂತೆ ಸಮಾರಂಭದಲ್ಲಿ ಜನ ಭಾಗವಹಿಸುತ್ತಾರೆ. ಕೃಷ್ಣವ್ಯಾಸರಿದ್ದಂಥ ಸಭೆ, ಭೀಮಸೇನ ಇದ್ದ ಸಭೆ, ಧರ್ಮರಾಜನ ಪಟ್ಟಾಭಿಷೇಕದಂಥ ವಾತಾವರಣ. ಕೃಷ್ಣ ಬೇರೆ ಮಾಡ್ತಾನೆ ಕೇಳಬೇಕಾ, ಅಷ್ಟು ಜನ ಸೇರಿದ್ದಾರೆ. ತುಂಬಿದ ಸಭೆ, ಸಂಭ್ರಮದ ಬದ್ಧ ಒಂದು ಪ್ರಸಂಗ ನಡೆಯಿತು. ಯುದ್ಧಕ್ಕಿದ್ದಾಗ ಒಬ್ಬರು ಸನ್ಯಾಸಿ ಬಂದ ಅದರೊಳಗೆ. ಸಭೆಯಲ್ಲಿ ಸನ್ಯಾಸಿ ಪ್ರವೇಶ ಮಾಡಿದ. ಅಲ್ಲಿ ಕಾಷಾಯ ದಂಡ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾನೆ. ಧರ್ಮರಾಜನ್ ನೋಡಿದ. ಧರ್ಮರಾಜನಿಗೆ ಜನಗಳನ್ನ ಕಂಡ್ರೆ ಗೌರವ, ಸ್ವಾಮಿಗಳು ಬಂದ್ರೆ ಕೇಳಬೇಕಾ, ಭಾರಿ ಸಂಭ್ರಮ ಆತನಿಗೆ. ಬನ್ನಿ ಬನ್ನಿ ಅಂತ ಕರೀಲಕ್ಕೆ ಹೋಗ್ತಾನೆ. ಛೀ ಅಂತ ಶುರು ಮಾಡಿದ ಬಂದವ. ನೀನು ಪಾಪಿಷ್ಟ ಧರ್ಮರಾಜ, ಲೋಕವನ್ನೇ ಹಾಳು ಮಾಡಿಬಿಟ್ಟೆ ನೀನೀಗ. ಎಷ್ಟು ತಪ್ಪು ಮಾಡಿದ್ದಿ ಗೊತ್ತಾ, ನೀನೀಗ ಕುಲನಾಶ ಮಾಡಿದವನು ನೀನು. ಮಹಾಪಾಪಿಷ್ಟ, ಬೈಲಕ್ಕೆ ಶುರು ಮಾಡಿಬಿಡ್ತಾನೆ ಒಂದೇ ಸತ್ತೇನೆ. ಬಾಯಿ ಬಂದ ಬೈದ್ ಹಾಕಿಬಿಡ್ತಾನೆ, ಅಂಥ ಪಾಪಿ ಇಂಥ ಪಾಪಿ ಎಲ್ಲ ಬೈದ್ ಹಾಕಿಬಿಟ್ಟು, ಇದನ್ನೆಲ್ಲ ನಾನು ಹೇಳ್ತಾ ಇಲ್ಲ, ಈ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ಗೊತ್ತಾ ಅಂತ ಹೇಳಿಬಿಟ್ಟಂತೆ. ಅವನು ಮಾಡಿದ ತಂತ್ರ ಇದು ಒಂದು. ನಾನು ಬೈತಾ ಇಲ್ಲ, ಬ್ರಾಹ್ಮಣರೆಲ್ಲ ಬೈತಾ ಇದ್ದಾರೆ. ಧರ್ಮರಾಜನಿಗೆ ಬ್ರಾಹ್ಮಣರ ಮಾತ್ರ ವಿಶ್ವಾಸ ಇದೆಯಲ್ಲ. ಕೋರ್ಟ್ ಹೇಳಿದೆ ಅಂದ್ರೆ ಏನು ಮಾಡಕ್ ಬರೋದಿಲ್ಲ. ಆ ರೀತಿಯಾಗಿ ಬ್ರಾಹ್ಮಣರು ಹೇಳ್ತಾರೆ, ಬ್ರಾಹ್ಮಣರು ನಿಜವಾದ ಕೋರ್ಟ್ ಅಂದ್ರೆ ಬ್ರಾಹ್ಮಣರು. ಇವತ್ತು ಅವರೇ ಕೋರ್ಟ್ಗೆ ಹೋಗ್ತಾರೆ ಒಂದು ಪದಿತಿ. ಅದಕ್ಕಿಂತ ದೊಡ್ಡ ಡೇಂಜರ್ ಇನ್ನೊಂದಿಲ್ಲ. ಪರ್ಣಾನಾಂ ಬ್ರಾಹ್ಮಣೋ ಗುರುಹು, ಉಳಿದವರೆಲ್ಲ ಒಬ್ಬ ಅವನ ಬಾಯಲ್ಲಿ ಸುಳ್ಳು ಬರೋದಿಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಅವರ ಅಧಿಕಾರದ ಆಸರೇ ಇಲ್ಲ ಬ್ರಾಹ್ಮಣನಿಗೆ. ಅವ್ನು ಮೋಸ ಮಾಡೋ ಚಾನ್ಸೇ ಇಲ್ಲ, ಅದು ಬ್ರಾಹ್ಮಣನ ವರ್ಚಸ್ಸದ್ದು ಬಂದು. ಯಾರಿಗೆ ಅಧಿಕಾರ ಲಾಲಸೆ ಇಲ್ಲ, ಅವನ ಬಾಯಲ್ಲಿ ಸುಳ್ಳು ಬರೋದಿಲ್ಲ. ಅದಕ್ಕೆಲ್ಲ ಅವನ ಹತ್ರ ಬರ್ತಾ ಇದ್ರು. ಬ್ರಾಹ್ಮಣ ಹೇಳ್ತಾ ಇದ್ದಾರೆ, ಧರ್ಮರಾಜ ನೋಡು ಏನು ನಿನ್ನ ಬಾಯಿ ಬಂದ ಬೈತಾ ಇದ್ದಾರೆ ಗೊತ್ತಾ ಅಂತ ಹೇಳಿದ್ರು. ಧರ್ಮರಾಜ ಮೊದಲೇ ಒಳಗೆ ದುಃಖ ಪಡ್ತಾ ಇದ್ದಾರೆ ಒಂದೇ ಸಮನೇನೆ. ಕರ್ಣನ್ನು ಕೊಂದೆ ಕೊಂದೆ ಅಂತೇಳಿ ಆ ಹೊತ್ತಿನಲ್ಲಿ ಬೈದಿದ್ದು ಕೇಳಬೇಕು. ಅದು ತಾವು ಒಬ್ರು ಬೈದ ಅಂತ ಅನ್ಕೊಂಡ್ರೆ ಬ್ರಾಹ್ಮಣರೆಲ್ಲ ಬೈತಾ ಇದ್ದಾರೆ ಅಂತ ಹೇಳಿದಾಗ ಎಷ್ಟು ಸಂಕಟ ಆಗಬಹುದು. ರಾಜ್ಯದಿಂದ ಮನಸ್ಸಿಗೂ ನೆಮ್ಮದಿ ಇಲ್ಲ, ಜನನೂ ಒಪ್ತಾ ಇಲ್ಲ, ಇದೆಂಥ ರಾಜ್ಯ ಅಂತಕ್ಕಂಥ ವಿರಕ್ತಿ ಭಾರಿ ಬಂತಂತ ಜೋರಾಗಿ ಅರ್ಜಿ. ಧರ್ಮರಾಜ ದುಃಖಿತನಾಗಿ ಬಿಡ್ತಾರೆ. ಇಷ್ಟು ಜನ ಬ್ರಾಹ್ಮಣರು ಬಯೋದಿನ ಒಬ್ಬ ಸನ್ಯಾಸಿ ಬಾಯಲ್ಲಿ ಕೇಳೋದಾದ್ರೆ ನಾನು ಮಾಡಿದ್ದು ಮಹಾ ಅಪರಾಧವಾಯಿತು, ಇವಾಗಲೂ ನಾನು ಮಾಡಿದ ಯುದ್ಧ ಅಧರ್ಮ ಅಧರ್ಮ ಅಂತ ಹೇಳಿ ಧರ್ಮರಾಜ ಗೋಳಾಡಕ್ಕೆ ಶುರು ಮಾಡ್ತಾನೆ. ಆವತ್ತಿ ಸರಿಯಾಗಿ ಬ್ರಾಹ್ಮಣರೆಲ್ಲ ಎದ್ರಂತೆ, ಭಾರಿ ಸಿಟ್ಟು ಬಂತಂತೆ. ಎಲ್ಲೋ ಪಾಪಿಷ್ಟ, ನಾವೆಲ್ಲಿ ಬೈದಿದ್ದೇವೆ ಧರ್ಮರಾಜನ, ಸುಳ್ಳು ಹೇಳ್ತೀಯ ಅಂತ ಹೇಳ್ತಾರೆ. ಇದು ಒಂದು ಪುಣ್ಯ ಬ್ರಾಹ್ಮಣರ ಎದುರಿಗೆ ಅಂದ ಎಲ್ಲೋ ಒಂದಿದ್ರೆ ಪಜಿತಾಗ ಧರ್ಮರಾಜನಿಗೆ. ಅಲ್ಲೇ ಇದ್ದ ಇವರು ಬೈತಾರೆ ನೋಡ್ರಿ ಅಂದ್ರೆ ಅಲ್ಲೇ ಇದ್ದ, ನಾ ಬೈದಿಲ್ಲ ಅಂದ್ರೆ ಮುಗೋಯ್ತಲ್ಲಿಗೆ. ಅವ್ರು ಹೇಳ್ತಾರೆ, ನಾನು ಬೈದಿಲ್ಲ, ಯಾರೂ ಬೈದಿಲ್ಲ ಧರ್ಮರಾಜ, ನೀನು ಬಹಳ ದೊಡ್ಡ ಕೆಲಸ ಮಾಡಿದ್ದಿ, ಲೋಕಕ್ಕೆ ತುಂಬಾ ಕಲ್ಯಾಣಕರವಾದ ಕೆಲಸವನ್ನು ಮಾಡಿದ್ದಿ, ನಿನ್ನನ್ನು ಹೊಗಳ್ತಾ ಇದ್ದೇವೆ, ನಾವು ಬೈತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಒಬ್ಬನು ಎಷ್ಟು ಧೈರ್ಯ ಸುಳ್ಳು ಹೇಳ್ತಿದ್ದಾನೆ, ಬ್ರಾಹ್ಮಣರೆಲ್ಲ ಬೈತಾ ಇದ್ದಾರೆ ಅಂದ್ರೆ ಎದುರಿಗೇನೆ ಯಾವಾಗಲದೊರಡೆ ಮಾತು ಅಂತಾರಲ್ಲ, ಹಾಗೆ ಎದುರುಗಡೆ ಇವರೆಲ್ಲ ಬೈತಾ ಇದ್ದಾರೆ ಗೊತ್ತಾ ಅಂತ ಹೇಳಿದ್ರೆ ಕೆಲವರು ಏನ್ ಮಾಡ್ತಾರೆ ಗೊತ್ತಿದೆ, ಸಭೆಯಲ್ಲಿ ಆ ತರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಬೈತಾ ಅವರು ಹೂ ಹೂ ಒಂದು ತಲೆ ಹಾಕಿಬಿಡ್ಬೇಕು, ಆ ತರ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಾರೆ. ಯಾಕೆ ಅವ್ರು ಏನು ಬೈತಾರೆ ತಾನು ಹೇಳಿಬಿಟ್ಟು ಅವ್ರು ಕನ್ವಿನ್ಸ್ ಆಗಿಬಿಟ್ಟು ಅವ್ರು ಬೈತಾರಲ್ಲ ಆಟಾಯ್ತು. ಆದರೆ ಅಂಥ ಬ್ರಾಹ್ಮಣರು ಇರಲಿಲ್ಲ, ಧರ್ಮರಾಜ ಸ್ಥಾನ ನಿಜವಾದ ಬ್ರಾಹ್ಮಣರು ಇದ್ರು. ಪಾಪ ಅವ್ರು ಹೇಳ್ತಾರೆ, ನಾವು ಬೈದಿಲ್ಲ, ಸುಳ್ಳು ಹೇಳ್ತಾ ಇದ್ದೀಯ ಪರಮ ಪಾಪಿಷ್ಟ, ಈ ರೀತಿ ಸುಳ್ಳು ಹೇಳಿದ್ರೆ ನೀನು ಬದುಕಬಾರದು ನೋಡು ಅಂತ ಹೇಳಿ ಜೋರಾಗಿ ಅವನನ್ನು ಹುಂಕಾರ ಮಾಡಿದ್ರಂತೆ. ತಷ್ಟ ಸತ್ತು ಬಿದ್ದಂತಲ್ಲೇ ರಕ್ತ ಬುರಿ ಬೂದಿ ಉರಿದೋಗ್ತಾ ಇದ್ದಾರೆ. ಹಾಗೇನು ಬ್ರಾಹ್ಮಣರ ಶಾಪ ಎಷ್ಟು ಭಯಂಕರ ಅಂತ ಹೇಳಿದ್ರೆ ಹಾಗೆ ಉರಿದು ದಪ್ಪ ಅಂತ ಬಿದ್ದ, ಹೋಗೆ ಹೋಗೆ ಬಿಟ್ಟ ಕಡೆಗೆ. ಧರ್ಮರಾಜ ಇನ್ನೂ ದುಃಖ ಆಗೋಯ್ತು. ಪಟ್ಟಾಭಿಷೇಕ ದಿವಸ ಸ್ವಾಮಿಗಳು ಸತ್ತೋಗಿಬಿಟ್ರಲ್ಲ, ಅದು ಬೇರೆ, ಜೊತೆಗೆ ಅದು ತುಂಬಿದ ಸಭೆಯೊಳಗೆ ಅಮಂಗಲ ಇದ್ದಾಗ ಲೆಕ್ಕ ಅಂದ್ರೆ ಸ್ವಾಮಿಗಳಂತವರು ಇವತ್ತು ಕೂಡ ನಮ್ಮ ಜನ ಕಲಿಯುಗದಲ್ಲಿ ಎಷ್ಟೇ ಕೆಟ್ಟ ಹೋಗಿದ್ರು ಕೂಡ ಸ್ವಾಮಿಗಳನ್ನು ತಪ್ಪಂದು ಖಾಲಿ ಬೀಳೋ ಅಭ್ಯಾಸ ಇನ್ನೂ ಹೋಗಿಲ್ಲ. ಅದು ಒಂದು ಅಂತ ವರ್ಚಸ್ಸು ಬಂದಿದೆ. ಕಾರಣ ಸನ್ಯಾಸಾಶ್ರಮದ ಮಹತ್ವನೇ ಅಂಥದ್ದು ಅಷ್ಟರ ಮಟ್ಟಿಗೆ ಇದೆ. ಆಗಿನ ಕಾಲ ಕೇಳಬೇಕ, ಧರ್ಮರಾಜನಂಥವನಂತೂ ಅಷ್ಟು ಕಂಡವ್ರನ್ನ ಗೌರವಿಸ್ತಕ್ಕಂಥ ಪುಣ್ಯಾತ್ಮ. ಇನ್ನು ಯತಿಗಳಂಥವರು ಬಂದು ತುಂಬಿದ ಸಭೆಯಲ್ಲಿ ತನ್ನನ್ನು ಬೈದು ಅದನ್ನು ಬ್ರಾಹ್ಮಣರು ಕೊಂದರೆ ತಾನು ಜವಾಬ್ದಾರಿ ಆದಾಗತ್ತಲ್ಲ. ಈ ಮಧ್ಯೆ ತನ್ನ ಸಭೆ ತಾನು ನಿಮಿತ್ತ, ಬೇರೆ ಜೊತೆಗೆ ತನ್ನ ಸಭೆ ತಾನು ನಿಮಿತ್ತ. ಓ ಎಂಥ ಅನ್ಯಾಯವಾಯ್ತ ಅಂತ ಇನ್ನೂ ದುಃಖ ಪಡ್ತಾನೆ ಧರ್ಮರಾಜನ. ದುಃಖ ನೋಡಿದ್ರ ಏನಾದರೂ ದುಃಖನೇ, ತಾನು ಬೈದಿರೋಕ್ಕೂ ಇನ್ನೊಬ್ರು ತಾನು ಬೈದರೂ ದುಃಖನೇ. ಪಾಪ ಕೆಲವರಿರ್ತಾರೆ ಯಾವಾಗಲೂ ಪೇಚಾಟದ ಸ್ವಭಾವ ಅವರಿಗೆ. ಕೆಲವರಿರ್ತಾರೆ ಎಷ್ಟೋ ಜನ ನೋಡಿದ್ದೇನೆ, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ಮದುವೆಯಲ್ಲಿ ಇರ್ತದೆ. ಸಾಮಾನ್ಯವಾಗಿ ಗಂಡಿನವರ ಕಡೆಯವರು ಸ್ವಭಾವ ಹೆಣ್ಣಿನ ಕಡೆ ಗೋಳಾಡಿಸೋದು, ಎಲ್ಲರೂ ಅಲ್ಲ, ಸಾಮಾನ್ಯ ಪದ್ಧತಿ ಅದು ಒಂದು. ಆಟೋಮೆಟಿಕ್ ಅವತ್ತೆರಡು ದಿವಸ ಸಿಕ್ಕಾಪಟ್ಟಿ ಗೋಳಾಡಿಸ್ಬಿಡ್ತಾರೆ. ಅವ್ರು ಒಂದೇ ಮತ್ತೆ ಜನ್ಮದಲ್ಲೇ ಚಾನ್ಸ್ ಸಿಗೋದಿಲ್ಲ ಅಂತ ಗೊತ್ತು ಅವರಿಗೆ, ಏನಾರ ಮಾಡಕ್ ಬಿಡ್ತಾರೆ ಅಡಿ ಅಂತ ಹೇಳ್ಬಿಟ್ಟು ಆ ರೀತಿ ಗೋಳಾಡಿಸೋ ಪದ್ಧತಿ ಇರ್ತದೆ. ಇದು ಸಾಮಾನ್ಯ ಸೈಕಾಲಜಿ. ಕೆಲವು ಗಂಡನ ಸ್ವಭಾವ ಹೇಗಿರ್ತದೆ ಅಂತ ಕೇಳಿದ್ರೆ ಅವರು ಬಹಳ ಮೃದು ಸ್ವಭಾವ. ಅವರಿಗೆ ತಾವು ಹೆಣ್ಣವರಾಗಿದ್ದಾಗಲೂ ಕೂಡ ತಗ್ಗಿ ಬಗ್ಗೆ ನಡ್ಕೊಂಡಿರ್ತಾರೆ. ಗಂಡವರಾದ್ರು ತಗ್ಗಿ ನಡ್ಕೋತ, ಯಾಕೆ ನಮ್ಮನ್ನ ಆಕ್ಷೇಪಣೆ ಮಾಡ್ಬಿಟ್ಟು ಗಂಡನ ಕಡೆಯವರು ಭಾರಿ ಜಂಬ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಅಂದ್ರೆ ಯಾವಾಗಲೂ ಅವರಿಗೆ ಜನ ತಮ್ಮ ಬಗ್ಗೆ ಏನಂತಾರೋ ಏನೋ, ಇಂಥ ಒಂದು ಭಾರಿ ಡೆಲಿಕೇಟ್ ಇರ್ತಾರೆ, ಅಂತ ಸಿಗೋದು ಕಷ್ಟ. ಆದ್ರೆ ಸಿಕ್ಕರೆ ಮಾತ್ರ ನಿಜವಾಗಲೂ ಕೂಡ ಅದು ಸಾಮಾನ್ಯ ಗುಣ ಅಲ್ಲ, ಭಾರಿ ದೊಡ್ಡ ಗುಣ. ಧರ್ಮರಾಜ ಅಂಥವನೇ ಪಾಪ, ಏನು ಬೈದಿಗಳು ಬೈದಾಗಲೂ ದುಃಖಪಟ್ಟ, ಸತ್ತಾಗಲೂ ದುಃಖಪಟ್ಟ. ಏನು ಅನ್ಯಾಯ ಆಗ್ತಾ ಇದೆ, ನಾನು ಒಳಗೆ ಸಂಕಟ ಪಡ್ತಾ ಇದ್ದೇನೆ, ಇದು ಬೇರೆ ಆಗೋಯ್ತಲ್ಲ. ಅಷ್ಟೇ ಸತ್ರ ಒಂದು ದುಃಖ ಪಟ್ಟರೆ ಪ್ಲಸ್ ಒಂದು ಆಯ್ತು, ಇನ್ನೊಂದು ಪ್ಲಸ್ ಒಂದು ಅದು ದೊಡ್ಡ. ಇವರು ಸನ್ಯಾಸಿಗಳು ಯಾರು ಸತ್ತಿದ್ದಿಲ್ಲ, ಸನ್ಯಾಸಿ ಸತ್ತಾಗಾಯ್ತಿ, ಮತ್ತೆ ಸಭಾಮಂಟಪದಲ್ಲಿ ಸತ್ತಾಗಾಯ್ತಲ್ಲ ಅಂತ ಅಳತಾ ಕೂತಾಗ ಎಲ್ಲ ಸುಮ್ಮನೆ ಇದ್ದಾರೆ. ಯಾರು ಸಮಾಧಾನ ಮಾಡಬೇಕು ಕೃಷ್ಣನನ್ನ? ಎಲ್ಲ ವಿಷಯ ಗೊತ್ತಿದ್ದವ್ರು ಬಿಟ್ಟು ಇನ್ಯಾರು ಮಾತಾಡ್ಲಿಕ್ಕೆ ಬರುತ್ತೆ? ಕೃಷ್ಣ ಮಾತಾಡ, ಧರ್ಮರಾಜ ಏನು ದುಃಖ ಪಡ್ಲಿಕ್ಕೆ ಹೋಗಬೇಡ, ಅವನು ಸತ್ತ ಅಂತ ಹೇಳಬೇಡ, ಸಾಯ್ಬೇಕಾಗಿದ್ದವನೇ ಸತ್ತ ಅಂತ ಹೇಳ್ತಾನೆ ಕೃಷ್ಣ. ಯಾವನು ಸಾಯ್ಬೇಕಾಗಿತ್ತೋ ಅವನೇ ಸತ್ತಿದ್ದು, ಅವನು ಸತ್ತಿದ್ದು ಸಂತೋಷ ಪಡಬೇಕೆ ಹೊರತು ದುಃಖ ಪಡೋ ಕಾರಣ ಇಲ್ಲ ಅಂತ ಹೇಳಿದಂತೆ ಕೃಷ್ಣ. ಸ್ವಾಮಿಗಳು ಅಂದ್ರೆ ಇವನಂತ ಸ್ವಾಮಿ ಅಂದ್ರೆ ಇವನಂತ ಸ್ವಾಮಿ, ಇವನು ಮೋಸಗಾರ, ಇವನು ನಿಜವಾದ ಸನ್ಯಾಸಿ ಅಲ್ಲ ಅಂತ ಹೇಳ್ತಾರೆ. ಆಗಿನ ಕಾಲಕ್ಕೆ ಏನೇ ನಡೀತಿತ್ತು ನೋಡಿ, ಪಾಂಡವರ ಕಾಲದಲ್ಲೇ ಇಂಥ ವ್ಯವಸ್ಥೆ ಆಶ್ರಮಕ್ಕೆ ಬಂದು ಹೋಗಿತ್ತಾಗಲೇ. ನಿಜವಾದ ಸನ್ಯಾಸಿ ಅಲ್ಲ ಅವನು, ಅವನ ಕಪಟ ಸನ್ಯಾಸಿ ಅಂತ ಹೇಳ್ತಾರೆ. ಕಪಟ ಸನ್ಯಾಸಿ, ಅವನ ಹೆಸರೇನು ಗೊತ್ತಾ? ಚಾರ್ವಾಕ ಇತಿ ಪ್ರಸಿದ್ಧ, ರಕ್ಷಸ್ ತ್ರಿದಂಡಿ ಯತಿರೇವ ಭೂತ್ವ. ಚಾರ್ವಾಕ ಅಂತ ರಾಕ್ಷಸನ ಹೆಸರು. ಅವನು ದುರ್ಯೋಧನ ಕ್ಲೋಸ್ ಫ್ರೆಂಡ್ ಅಂತ ಜೊತೆ ಕಲಿಯುಗದಲ್ಲಿ ಚಾರ್ವಾಕ ಮತ್ತು ಕ್ಲೋಸ್ ಫ್ರೆಂಡ್ ಅದು. ಅವತ್ತು ಇವತ್ತೇನೇ ಆಗಲಿ ದೇವರಲ್ಲಿದ್ದ ನೋಡಿದ್ರೆ ಶುರು ಮಾಡಿಬಿಡ್ತಾನೆ ತಕ್ಷಣ. ತಾನೆಲ್ಲಿದ್ದೇನೆ ಎಚ್ಚರ ಇಲ್ಲ, ದೇವರಲ್ಲಿದ್ದಾನೆ ಶುರು ಮಾಡ್ತಾನೆ. ಎಂಥ ಮೂರ್ಖ ಇರಬೇಕು, ಎಂಥ ಪರಮ ಪಾಪಿಗಳ ಗುಂಪದು. ಅವತ್ತು ಚಾರ್ವಾಕ ದುರ್ಯೋಧನ ತಡೆ ಮುರ್ಕೊಂಡು ಬಿದ್ದಿದ್ದ. ಒಂದು ಅವನು ಇನ್ನು ಅಶ್ವತ್ಥಾಮರವ್ರು ಬರೋಕ್ಕಿಂತ ಮುಂಚೆ ಅವನು ಹೋಗಿದ್ದ ಅವರ ಹತ್ರ. ಆ ಒಂದು ಪ್ರಸಂಗ ನಡೀತಂತೆ. ಸಂಜಯನನ್ನು ಕರೀತಾನೆ. ಸಂಜಯ ಕೇಳ್ತಾನೆ, ಏನು ಸಂದೇಶ ಕೊಡಬೇಕು, ನಿನ್ನ ಕೊನೆ ಸಂದೇಶ ಏನು ಅಂತ ಕೇಳ್ತಾನೆ. ಅಂದ್ರೆ ಸತ್ತ ಸಾಯದ ಗ್ಯಾರಂಟಿ ಆಯ್ತು ಅಂತ ದುರ್ಯೋಧನ. ಲಾಸ್ಟ್ ಅಂತ ಹೇಳಿದ್ರೆ ಇನ್ನೇನು ಬದುಕೋ ಸಂಭವ ಇಲ್ಲ, ಏನು ಸಂದೇಶ ಅಂದ್ರೆ ಅವನು ಹೇಳಿರ್ತಾನೆ, ನನ್ನ ಸ್ನೇಹಿತ ಇದ್ದಾನೆ ಚಾರ್ವಾಕ ಅಂತ ಹೇಳಿ, ಅವನ ಹತ್ರ ಹೋಗು, ನಾನು ಸತ್ತು ವಿಚಾರ ತಿಳಿಸು, ಇದಕ್ಕೆ ಸಾಧ್ಯವಾದ ಸೇಡು ತೀರಿಸ್ಕೋ ಅಂತ ಹೇಳು ಪಾಂಡವರ ಮೇಲೆ ಅಂತ ಹೇಳಿರ್ತಾನೆ. ಪಾಂಡು ಸೇಡು ತೀರಿಸ್ಕೋ ಅಂತ ಹೇಳಿ ಕಳಿಸಿಕೊಟ್ಟಿದ್ದ. ತುಂಬಾ ದಿನಕ್ಕೆ ಮುಂಜಾನ ಮಹಾಭಾರತ ಯಾರು ಬರೋದಿಲ್ಲ ಆದ್ರೂ ಗೊತ್ತಾಗೋದಿಲ್ಲ, ಕನ್ನಡದಲ್ಲಿ ಬರೆದ್ರೆ ಸಂಸ್ಕೃತ ಓದೋದಿಲ್ಲ, ಆದ್ದರಿಂದ ಅಲ್ಲಿ ವಿಷಯನೇ ಗೊತ್ತಿಲ್ಲ ಬಹಳ ಜನಗಳಿಗೆ. ಇದನ್ನ ಭಟ್ಟನಾರಾಯಣ ವೇಣಿ ಸಮಾರೋಹ ಸ್ವಲ್ಪ ವಿಕೃತವಾಗಿ ತಂದು ಬಿಡ್ತಾನೆ, ಚಾರ್ವಾಕನ ಕಥೆ ತರುತ್ತಾನೆ, ಉಚ್ಚುತ ತಂದು ಬಿಡ್ತಾನೆ. ಆದ್ರೆ ಮಹಾಭಾರತದಲ್ಲಿ ಬರೋದು ಇಲ್ಲಿ ಬರುತ್ತೆ. ಮಹಾಭಾರತದೊಳಗೆ ಚಾರ್ವಾಕನಿಗೆ ಹೇಳಿದ್ದಂತೆ ಅವನು ಬರ್ತಾನೆ. ದುರ್ಯೋಧನ ಪ್ರೇರಣೆಯ ದುರ್ಯೋಧನ ಪ್ರೀತ್ಯರ್ಥಂ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಲ್ಲ, ದುರ್ಯೋಧನ ಪ್ರೇರಣೆಯ ದುರ್ಯೋಧನ ಪ್ರೀತ್ಯರ್ಥಂ. ಒಂದು ಪಾಂಡವರನ್ನು ಬೈತಾನೆ, ಭಾರಿ ಅನ್ಯಾಯ ಮಾಡಿದ್ದೀರಿ ಹಾಗೆ. ಅವನ ಉದ್ದೇಶ ಏನು ಅಂದ್ರೆ ನರಳಿ ಸಂಕಟ ಪಡಲಿ, ಸ್ವಲ್ಪ ಆದರೂ ಕೂಡ ಹಿಂಸೆ ಪಡಲಿ, ಅವನ ಒಂದು ಒಳ್ಳೆ ಸಮಾರಂಭದಲ್ಲಿ ಕಲ್ಲು ಹಾಕೋಣ, ಅದು ನಿಲ್ದೇ ಇರಬಹುದು, ಸ್ವಲ್ಪ ಟೆನ್ಷನ್ ಅಂತ ಕ್ರಿಯೇಟ್ ಮಾಡಕ್ ಬರುತ್ತಲ್ಲ. ಕೆಲವು ಸಮಾಧಾನ ಇಷ್ಟೇನೆ, ಏನೋ ಒಂದು ಮಾಡಿಬಿಡೋದು, ಸ್ವಲ್ಪ ಡಿಲೇ ಆದ್ರೆ ಅಷ್ಟೇ ಸಮಾಧಾನ. ಅಂತೂ ನನ್ನಿಂದ ಇಷ್ಟಾರ ಹಾಳಾಯ್ತಲ್ಲ ಸಾಕು, ಅದೇ ಪರಮಸಾರ್ಥಕ್ಕೆ ಅವರಿ ಪಾಪ. ಎಂಥ ಮೂರ್ಖರು ಇರ್ತಾರೆ, ಅದಕ್ಕೆ ದುಷ್ಟತನ ಅಂದ್ರೆ ಅದೇನೆ. ಇನ್ನೊಬ್ರು ಸುಖವಾಗಿ ಸಹಿಸೋದೇ ಇಲ್ಲ ಜನಗಳು, ಬಹಳ ಕೆಟ್ಟ ಒಂದು ಮನೋಭಾವ, ಅದಕ್ಕೆ ದುಷ್ಟಾಂತ ಈ ಚಾರ್ವಾಕನ ಪ್ರಸಂಗ. ಕೃಷ್ಣ ಹೇಳ್ತಾರೆ ಅವನು ಬಂದಿದ್ದ, ಅದು ಸುಳ್ಳು ಸುಳ್ಳು ಹೇಳಿದ, ಅದಕ್ಕೆ ಬ್ರಾಹ್ಮಣರು ಏನ್ ಮಾಡಿದ್ರು ಗೊತ್ತಾ? ಸುಟ್ಟು ಹಾಕಿದ್ರು, ಮಾಡಬೇಕಾದ್ದನ್ನೇ ಮಾಡಿದ್ದಾರೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಬ್ರಾಹ್ಮಣ ಅವನು ಬೈದಿದ್ದು ನಿನ್ನ ಬೈದಿದ್ದು ಸುಳ್ಳು, ಇವನು ಕೊಂದಿದ್ದು ಸತ್ಯ ಅಂತ ಹೇಳ್ತಾನೆ. ಮಿಥ್ಯಾಪ್ರಚಾರ ಮಾಡಿದ್ರೆ ಕೊಂದಿದ್ದಾನೆ. ಬ್ರಾಹ್ಮಣರ ಕೆಲಸ ನೋಡಿದ್ರ, ಚಾರ್ವಾಕನನ್ನ ಕೊಂದ್ರು ಅವರು, ವೆರಿ ಇಂಪಾರ್ಟೆಂಟ್. ಬ್ರಾಹ್ಮಣರು ಚಾರ್ವಾಕನನ್ನು ಕೊಂದ್ರು, ಅಂದ್ರೆ ಜ್ಞಾನಿಗಳು ನಾಸ್ತಿಕ್ಯ ಮತವನ್ನು ನಾಶ ಮಾಡಬೇಕು ಅಂತ ಅರ್ಥ. ಇವತ್ತು ಅವ್ರನ್ನೇ ಸಪೋರ್ಟ್ ಮಾಡ್ತಾರೆ, ಅದು ಪ್ರತೀತಿಯಾಗಿ ನಾಸ್ತಿಕರನ್ನ ಸಪೋರ್ಟ್ ಮಾಡಿ ಹಾಕಿಬಿಡ್ತಾರೆ ಹೊರತು ಇದು ಮಾಡ್ಲಿಕ್ಕೆ ಹೋಗಿ. ಬುದ್ಧಿಜೀವಿಗಳು ಮಾಡೋ ಕೆಲಸ ಏನಿವತ್ತು? ಬರೀ ನಾಸ್ತಿಕ್ಯವನ್ನು ಎನ್ಕರೇಜ್ ಮಾಡ್ತಾ ಹೋಗ್ತಾರೆ ಹೊರತು ಟೆಕ್ಸ್ಟ್ ಬುಕ್ ಅಂತದ್ದು ಬರುತ್ತೆ. ಟೆಕ್ಸ್ಟ್ ಬುಕ್ ಗಳೇ ನಾಸ್ತಿಕವಾದ ಟೆಕ್ಸ್ಟ್ ಬುಕ್ ಬರ್ತವೆ. ಇವತ್ತು ಆಸ್ತಿಕವಾದ ಯಾಕ್ರಿ ಅಂತ ಕೇಳ್ತಾರೆ, ನಾಸ್ತಿಕವಾದ ಮಾಡಿಬಿಡ್ತಾರೆ. ದೇವ್ರ ಹೆಸರು ಅಂದ್ರೆ ಕಾಲೇಜಲ್ಲಿ ತರಬಾರದು ಅಂತ ಹೇಳ್ತಾರೆ, ದೇವ್ರಿಲ್ಲ ಅಂದ್ರೆ ಕಾಲೇಜಲ್ಲಿ ತರಬಹುದು ಅಂತ. ಎರಡು ಬಿಡಿ, ಅದಿಲ್ಲ, ದೇವರಿದ್ದಾನೆ ಅಂತ ಹೇಳಿದ್ರೆ ಬಿಟ್ಟುಬಿಡಿ, ದೇವರಿಲ್ಲ ಅಂತ ಹೇಳ್ಬಿಡಿ, ಇಲ್ಲ ದೇವರಿಲ್ಲ ಅಂತ ಹೇಳ್ತಾರೆ. ದೇವರಿದ್ದಾನೆ ಅಂತ ಹೇಳಿದ್ರೆ ಮೈಲಿಗೆ, ಇವರಿಗೆ ದೇವರಿಲ್ಲ ಅಂತ ಹೇಳಿದ್ರೆ ಭಾರಿ ಮಡಿ ಇದ್ದಾಗೆ. ಇದಕ್ಕೊಂದು ವಿಚಿತ್ರ ದೃಷ್ಟಾಂತ ಇದು. ಒಂದು ನಿಜವಾದ ಬ್ರಾಹ್ಮಣನಾದವನು ಮಾಡಬೇಕಾದ ಕೆಲಸ ಚಾರ್ವಾಕ ಮತವನ್ನು ಖಂಡನೆ ಮಾಡಬೇಕು. ಇವತ್ತು ಕಾನ್ಸೆಪ್ಟ್ ಹೋಗಿಬಿಟ್ಟಿದೆ, ನಾವು ಯಾವುದೋ ಮತವನ್ನು ಖಂಡನೆ ಮಾಡ್ತೇವೆ, ಆಲ್ಮೋಸ್ಟ್ ಡೆಡ್ ಅವೆಲ್ಲ ಕೂಡ. ನಿಜವಾದ ಬದುಕಿರ ಮತ ಇವತ್ತು ಚಾರ್ವಾಕ ಮತ. ನೇರವಾಗಿ ನಮ್ಮ ಮಕ್ಕಳು ನಮ್ಮ ಜನಗಳು ಇನ್ವಾಲ್ವ್ ಆಗೋದು ಯಾವುದಕ್ಕೆ ಗೊತ್ತಾ? ಚಾರ್ವಾಕ ಮತಕ್ಕೆ. ಚಾರ್ವಾಕ ಮತ ಏನು ಹೇಳುತ್ತೆ ಗೊತ್ತೇನು? ನಾವು ಋಣಂಕೃತ್ವ ಘೃತಂ ಪಿಬೇತ್, ಏನಾರು ಮಾಡಿ ಎಂಜಾಯ್ ಮಾಡೋಣ ಅಷ್ಟೇ. ಇವತ್ತೇನು ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಏನು ನೋಡ್ತೀರಿ? ಎಂಜಾಯ್ ಮಾಡ್ಬೇಕ್ರಿ, ಏನು ಎಂಜಾಯ್ ಮಾಡ್ತಾನೆ ಗೊತ್ತೀಯ? ಕುಡಿದು ಬಿದ್ದರೆ ಎಂಜಾಯ್ಮೆಂಟ್, ಅದು ಒಂದು ಡ್ರಗ್ಸ್ ತಗೊಂಡ್ರೆ ಎಂಜಾಯ್ಮೆಂಟಾ? ಎಂಜಾಯ್ಮೆಂಟ್ ಕರ್ಕೊಂಡ್ಬಿಟ್ಟಿದ್ದಾನೆ ಇವತ್ತೇ ಅವನು. ಪರೀಕ್ಷೆ ರಿಸಲ್ಟ್ ಬಂದ್ಬಿಟ್ರೆ ಪಾಪಕಾರ್ಯ ಜಾಸ್ತಿ, ಬರೀ ಹೋಟೆಲ್ಗೆ ಹೋಗ್ಬೇಕಲ್ಲ, ಅವನಿಗೆ ಸೀಟು ಇವನಿಗೆ ಸೀಟು ಕೊಡಿಸ್ಬೇಕಲ್ಲ, ಏನು ಆಶ್ಚರ್ಯ? ಫೇಲ್ ಆಗದೆ ವಾಸಿ ಅನ್ಸುತ್ತೆ ನೋಡ್ಬಿಟ್ರೆ, ಪಾಸ್ ಆಗೋದಕ್ಕಿಂತ ಇಷ್ಟೆಲ್ಲ ಪಾಪ ಮಾಡೋ ತಪ್ಪಿದ್ರು ಕೊನೆ ಪಕ್ಷ. ಕಂಡ್ಕಲ್ಲೇ ತಿನ್ನೋದು ಕುಡಿಯೋದು ಮಾಡೋದಕ್ಕಿಂತ ಇವತ್ತೊಂದು ಡ್ರಿಂಕ್ಸ್ ಅಂದ್ರೆ ತೀರಾ ನಾರ್ಮಲ್ ಇದ್ದಾಗಲೇ ಸಾಮಾನ್ಯ ಸಂತೋಷವಾದ್ರೆ ಬರೀ ಕುಡಿಯೋದು ಕುಡಿಯೋದು ಕುಡಿಯೋದೇನೆ, ಅರ್ಥನೇ ಇಲ್ಲ, ಏನ್ ಮಾಡ್ತೀವಿ ಅಂತ ಜ್ಞಾನನೇ ಇಲ್ಲ, ಅದು ತಪ್ಪು ಅಂತ ಹೇಳೋ ಜನಗಳೇ ಇಲ್ಲ. ಯಾಕೆ ಅದೇ ಒಂದು ತಿಳಿದವರಿದ್ರೆ ತಾನೇ ಹೇಳೋದು. ಅಂತ ಭಯಂಕರ ಪರಿಸ್ಥಿತಿ ಬಂದಿದೆ. ಅದರಿಂದ ಅದನ್ನು ಸುಟ್ಟಾಕಿದ್ದಕ್ಕೆ ಧರ್ಮರಾಜ್ಯ ಮುಂದುವರಿಯಿತು. ಅದು ಹಾಗೆ ಇದ್ದಿದ್ರೆ ಎಷ್ಟು ಅನಾಹುತವಾಗ್ತಿತ್ತು. ಬ್ರಾಹ್ಮಣರು ಒಳ್ಳೆ ಕೆಲಸ ಮಾಡಿದ್ದಾರೆ, ಧರ್ಮರಾಜ ಯೋಚನೆ ಮಾಡಬೇಡ, ತಮಾಷೆ ನೋಡಿದ್ರ ಅವರು ಬೈದ ಬ್ರಾಹ್ಮಣರು ಕೊಂದಾಗ್ಬಿಟ್ರು ಮುಗಿದೋಯ್ತು. ಎಲ್ಲ ಗೊತ್ತಿರೋದು ಯಾರಿಗೆ? ಕೃಷ್ಣನಿಗೆ ಒಂದೇ, ಭೀಮಾ ಕೃಷ್ಣರ ಹೊರತು ಇನ್ಯಾರಿಗೂ ಎಲ್ಲ ವಿಷಯ ಗೊತ್ತಿಲ್ಲ. ಈ ಕಡೆ ದ್ರೌಪದಿ ಮಾತ್ರ, ಮೂರು ಜನಗಳೇ ಎಲ್ಲವನ್ನು ಬಲ್ಲವರು, ಇನ್ಯಾರು ಎಲ್ಲವನ್ನು ಬಲ್ಲವರಲ್ಲ. ಕೃಷ್ಣ ಹೇಳಿರ್ತಾನೆ ಅರ್ಜುನ ನನಗೆ ಎಲ್ಲ ಗೊತ್ತು ಗೊತ್ತಾ ಅಂತ ಹೇಳಿರ್ತಾನೆ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ಯಥ ಪರಂತಪ, ನನಗೆಲ್ಲ ಗೊತ್ತು ನಿನಗೆ ಗೊತ್ತಿಲ್ಲ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ನಾನು ಹಿಂದಿನ ಇಂದಿನ ಮುಂದಿನ ಎಲ್ಲವನ್ನೂ ಬಲ್ಲೆ, ಎಲ್ಲರನ್ನೂ ಬಲ್ಲೆ, ಪೂರ್ತಿಯಾಗಿ ಬಲ್ಲೆ. ನನ್ನನ್ನು ಮಾತ್ರ ಎಲ್ಲರೂ ಸೇರಿ ತಿಳ್ಕೊಂಡಿಲ್ಲ, ಕೃಷ್ಣ ಹೇಳುತ್ತಾನೆ. ಎಲ್ಲರೂ ಸೇರಿ ಒಬ್ಬನನ್ನು ತಿಳ್ಕೊಂಡಿಲ್ಲ, ಅಂದ್ರೆ ಒಬ್ಬನಿಗೆ ಎಲ್ಲ ವಿಷಯ ಗೊತ್ತಿದೆ. ಹೇಗೆ ತೋರಿಸ್ತಾನೆ ಕೃಷ್ಣ ಅದನ್ನು? ಕೂತು ಸುಮ್ಮನೆ ಯೋಚನೆ ಮಾಡಿ ಕೊನೆಗೆ ಹೋಗಿ ಗೊತ್ತಿತ್ತು ಅಂತ ಹೇಳಕ್ ಹೋಗುದಿಲ್ಲ. ತಕ್ಷಣ ಹೇಳ್ತಾನೆ, ಇವನ ಇತಿಹಾಸ ಹೀಗಿದೆ ನೋಡು, ಆ ಸತ್ಯದ ಭಾರಿ ಒಳ್ಳೆಯದಾಯ್ತು, ಯೋಚನೆ ಮಾಡಬೇಕು ಅಂತ ಹೇಳಿದಾಗ ಧರ್ಮರಾಜನಿಗೆ ಸಮಾಧಾನವಾಯಿತು. ಅಂತ ಸದ್ಯ ಪಟ್ಟಾಭಿಷೇಕದ ದಿವಸ ಆಭಾಸ ಏನೂ ಆಗಲಿಲ್ಲ. ನಿಜವಾದ ಸನ್ಯಾಸಿ ಸತ್ತಿದ್ರೆ ಕೇಳಾಗ್ತಿತ್ತು. ಅವನ ಕಪಟ ಸನ್ಯಾಸಿ, ಮಹಾಮೂರ್ಖ, ದುರ್ಯೋಧನನ ಸ್ನೇಹಿತ ಅಂತ ಹೇಳಿದ್ದರಿಂದ ಸಮಾಧಾನವಾಯ್ತಂತೆ. ನಿಶ್ಚಿಂತನಾದ ಧರ್ಮರಾಜ. ಆದ್ರೆ ಎಷ್ಟು ನಿಶ್ಚಿಂತನಾದ? ಸತ್ತಿದ್ದು ಸನ್ಯಾಸಿಯಲ್ಲ, ಒಳ್ಳೆಯವನಲ್ಲ ಅಂತ ಅಸಮಾಧಾನವಾಯ್ತೆ ಹೊರತು, ತಾನು ಅವರನ್ನು ಕೊಂದಿದ್ದಿದೆಯಲ್ಲ ಕರ್ಣಾದಿಗಳನ್ನ, ಕರ್ಣ ಭೀಷ್ಮ ದ್ರೋಣಾದಿಗಳನ್ನು ಕೊಂದಿದ್ದಿತ್ತಲ್ಲ, ಅದೆಲ್ಲವೂ ಮಾತ್ರ ತಪ್ಪೇ ಅನ್ನೋ ಭಾವನೆ ಶುರುವಾಯಿತು ತಲೆಯೊಳಗೆ. ಅವರು ಕಿತ್ಕೊಂಡು ಕಳಿಸಿದ್ದೇವೆ ಗುರುಪುತ್ರರು, ಶಲ್ಯರಾಜ ಸೋದರ ಮಾವ, ನೆಂಟಸ್ತಿಕೆಲ್ಲ ಪ್ರಾರಂಭ ಆಯಿತು. ಎಲ್ಲ ಅದನ್ನು ಹೇಳಿ ದುಃಖ ಅಗಾಧವಾಗಿ ಹೋಯಿತು. ಎಷ್ಟು ಅನ್ಯಾಯ ಮಾಡಿದ್ದೇವೆ, ಭಾರಿ ತಪ್ಪು ಮಾಡಿದ್ದೇವೆ, ಭಾರಿ ತಪ್ಪು ಮಾಡಿದ್ದೇವೆ ಎಂದು ದುಃಖ ಪಡ್ತಾನೆ 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 ಕೊನೆಗೆ ತೀರ್ಮಾನಕ್ಕೆ ಬಂದ. ರಾಜ್ಯತ್ಯಾಗೆ ಮನೋದಧೇ ಕೃಷ್ಣ, ನಾನಿನ್ನ ರಾಜ್ಯಭಾರ ಮಾಡೋದಿಲ್ಲ, ರಾಜ್ಯ ಬಿಡುತ್ತೇನೆ, ಕಾಡಿಗೆ ಹೋಗ್ತೇನೆ ಅಂತ ಶುರು ಮಾಡಿಬಿಟ್ಟ ಧರ್ಮರಾಜ. ಆ ತೀರ್ಮಾನವನ್ನೇ ಕೈಗೊಂಡು ಬಿಟ್ಟಂತೆ. ಇದು ನಿಜವಾದ ಆಶ್ಚರ್ಯ. ಮೊದಲು ದುರ್ಯೋಧನ ಕಳಿಸಿದ್ದ, ಈಗ ತಾನೇ ಅವಳಿಗೆ ತಯಾರಾಗ್ತಾನೆ ಕಾಡಿಗೆ. ಅದು ಜೂಜಿಗೆ ಸೋತು ಹೋಗಿದ್ದ, ಯುದ್ಧದಲ್ಲಿ ಗೆದ್ದು ಹೋಗ್ತಾನೆ. ಇದು ಆಶ್ಚರ್ಯ. ಜೂಜರಲ್ಲಿ ಸೋತು ಕಾಡಿಗೆ ಹೋಗಿದ್ದ, ಯುದ್ಧದಲ್ಲಿ ಗೆದ್ದು ಕಾಡಿಗೆ ಹೋಗಲು ತಯಾರಾಗ್ತಾನೆ. ಇದು ನಿಜವಾದ ಆಶ್ಚರ್ಯ. ಅನೇಕರು ನಮ್ಮಲ್ಲಿ ಹೇಳೋದುಂಟು. ಅಶೋಕನ ಬಗ್ಗೆ ಹೇಳಬೇಕಾದ್ರೆ ಒಂದು ಮಾತು ಹೇಳುತ್ತಾರೆ, ಅಶೋಕ ಇಸ್ ದಿ ಓನ್ಲಿ ಮಿಲಿಟರಿ ಮನಾರ್ಕ್ ಹೂ ಅಬ್ಯಾಂಡನ್ಡ್ ವಾರ್ಫೇರ್ ಆಫ್ಟರ್ ವಿಕ್ಟರಿ ಅಂತ ಒಂದು ಮಾತು ಬರ್ತದೆ. ಅಶೋಕ ಯುದ್ಧ ಗೆದ್ದು ಬಿಡ್ತಾನೆ, ಕಳಿಂಗ ಯುದ್ಧವನ್ನ. ಆಮೇಲೆ ತೀರ್ಮಾನ ಮಾಡ್ತಾನೆ, ನನಗಿನ್ನ ರಾಜ್ಯ ಬೇಡ, ಕೋಶ ಬೇಡ, ಯುದ್ಧ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಯಾವಾಗಲೂ ಯುದ್ಧ ಬೇಡ ಅಂತ ಯಾರು ತೀರ್ಮಾನ ಮಾಡ್ತಾರೆ? ಸೋತವರು. ಪರೀಕ್ಷೆ ಬೇಡ ಅಂದ್ರೆ ಸೋತವರು, ಪಾಸಾದ್ರೆ ಇನ್ನೊಂದು ಪರೀಕ್ಷೆ ತಯಾರಾಗ್ತಾನೆ. ಆಗ್ಲೇ ಆದ್ರೆ ಯುದ್ಧ ಗೆದ್ದು ಬೇಡ ಅಂದವನು ಅಶೋಕ ಅಂತ ಭಾರಿ ಹೊಗಳಿಕೆ ಉಂಟು. ಆದ್ರೆ ಧರ್ಮರಾಜ ಅಂತ ಯುದ್ಧ ಗೆದ್ದಂತೂ ಅಶೋಕ ಗೆದ್ದದ್ದು ಅಂತ ಯುದ್ಧ ಅಲ್ಲ, ವಿಶ್ವಖ್ಯಾತ ಯುದ್ಧವನ್ನು ಗೆದ್ದವನು. ಆಮೇಲೆ ಹೇಳ್ತಾನೆ, ರಾಜ್ಯ ಬೇಡ ನನಗೆ, ಕೋಶ ಬೇಡ, ಯಾವುದು ಬೇಡ, ನಾನು ಕಾಡಿಗೆ ಹೋಗ್ತೇನೆ ಅಂತ ಕೂತ್ಕೊಂಡ. ಹೊಸ ರೀತಿ ಶುರುವಾಯ್ತು. ನಮಗೇನಂತ ಮಹಾಭಾರತ ಯುದ್ಧ ಮುಗಿತಲ್ಲ ಅಂತ ಹೇಳಿದ್ರೆ ಈಗ ನಿಜವಾಗ್ಲು ಮತ್ತೊಂದು ರೀತಿ ಶುರುವಾಗ್ತಾ ಇದೆ. ಇಷ್ಟೊತ್ತು ಯುದ್ಧ, ಕೃಷ್ಣ ಹೇಳ್ತಾನೆ, ಓ ಸರಿ ಹೋಯ್ತು ಅಂತ ಹೇಳ್ತಾನೆ. ಶಾಂತಿ ಪರ್ವ ಅಂತ ಹೆಸರು ಅದಕ್ಕೆ, ಶಾಂತಿ ಪರ್ವ. ಇಷ್ಟೊತ್ತು ಯುದ್ಧ ನಡೀತು, ಹೊರಗಿನ ಯುದ್ಧ ನಡೀತು, ಅದು ಮುಗೀತು, ಈಗ ಒಳಗಿನ ಯುದ್ಧ ಶುರುವಾಯಿತು ಅಂತ ಹೇಳ್ತಾನೆ ಕೃಷ್ಣ. ಒಳಗಿನ ಯುದ್ಧ ಶುರುವಾಗಿದೆ, ಧರ್ಮರಾಜ ಮನಸ್ಸಿನ ಯುದ್ಧ ನಡೀತಾ ಇದೆ. ಈಗ ಆ ಯುದ್ಧದಲ್ಲಿ ಹೊರಗಿನ ಜನ ಶತ್ರು, ಒಳಗಿನವರು ಸಾಯ್ಬೇಕಾಗಿದೆ. ಈಗ ಕಾಮ, ಕ್ರೋಧ, ಲೋಭ, ಮೋಹ ಇದೆಯಲ್ಲ, ಅದು ನಿಜವಾದ ಅರ್ಥ ಅಂತ ಹೇಳಿ. ಆ ಯುದ್ಧ ಮುಗಿದ್ರೆ ಶಾಂತಿ ಅಲ್ಲ, ಈ ಯುದ್ಧ ಮುಗಿದ್ರೆ ಶಾಂತಿ ಅಂತ ಹೇಳ್ತಾನೆ. ಮನಸ್ಸಿನ ತಾಕಲಾಟ ಹೋಗ್ಬೇಕೀಗ. ಧರ್ಮರಾಜ ಭಾರಿ ಕೊರಗಿದ. ಆಗ ಎಲ್ಲರೂ ಉಪದೇಶ ಮಾಡಕ್ಕೆ ಶುರು ಮಾಡಿದರು. ಧರ್ಮರಾಜ, ನೀನು ಮಾಡಿದ ತಪ್ಪಲ್ಲ ಸರಿ, ನೀನು ಮಾಡಿದ ತಪ್ಪಲ್ಲ ಸರಿ. ವೇದವ್ಯಾಸರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ಭೀಮಸೇನ, ಅರ್ಜುನ, ನಾರದಾದಿ ಮುನಿಗಳು, ದೇವಋಷಿಗಳು, ಮಹರ್ಷಿಗಳು, ದ್ರೌಪದಿ ದೇವಿ ಎಲ್ಲರೂ ಹೇಳ್ತಾರೆ. ಯಾರು ಹೇಳಿದ್ರು ಧರ್ಮರಾಜ ಕೇಳೋದಿಲ್ಲ. ನಾನು ಮಾಡಿದ ತಪ್ಪು 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 ಅಷ್ಟೇ. ಇದು ಕಂಪೇರ್ ಮಾಡಬೇಕು. ದುರ್ಯೋಧನ ಯಾರ ಮಾತನ್ನೂ ಕೇಳಲಿಲ್ಲ. ಯಾವಾಗ ನೀನು ಮಾಡ್ತಿರೋ ತಪ್ಪು 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 ಅಂತ ಯಾರು ಹೇಳಿದ್ರು ಅವನು ಕೇಳಲಿಲ್ಲ. ನೀನು ಮಾಡೋ ಸರಿ ಸರಿ ಅಂತ ಯಾರು ಹೇಳಿದ್ರು ಇವನು ಕೇಳಲಿಲ್ಲ. ಪುಣ್ಯಾತ್ಮ, ಇಬ್ಬರು ಎಕ್ಸ್ಟ್ರೀಮ್ಗಳು. ಆತ ತಪ್ಪನ್ನು ಮಾಡಿ ಸರಿ ಅಂತ ಸಾಧಿಸಿದವನು ದುರ್ಯೋಧನ, ಯಾರ ಮಾತು ಕೇಳಲಿಲ್ಲ. ಇವನು ಸರಿಯಾಗಿ ಮಾಡಿ ತಪ್ಪು ಅಂತ ತಿಳ್ಕೊಂಡ ಪುಣ್ಯಾತ್ಮ ಈತ. ಎಷ್ಟು ಪೂರ್ತಿ ಆಗಿ ಆಪೋಸಿಟ್ ಇಬ್ಬರು ಕೂಡ. ದುರ್ಯೋಧನ ನಾನು ಮಾಡಿದ್ದೆಲ್ಲ ಸರಿ ಅನ್ನೋ ನಾತ, ನಾನು ಮಾಡಿದ್ದೆಲ್ಲ ತಪ್ಪು ಮಾಡಿದೆ ಅಂತ ಧರ್ಮರಾಜ. ಎಂತ ಅದಕ್ಕೆ ಪಾಪ ಭೀರು ಪುಣ್ಯ ಭೀರು ಅಂತ ಕರೀತಾರೆ. ಪಾಪ ಭೀರು ಎಲ್ಲಪ್ಪ ತಪ್ಪ ಪಾಪ ಆಗಿಬಿಡುತ್ತೋ ಅಂತ ಹೆದರಿಕೆ ಕೆಲವರಿಗೆ. ಎಲ್ಲಿ ತಪ್ಪಾಗುತ್ತೋ ಏನೋ, ಕೆಲವ್ರು ಹಾಗಲ್ಲ, ತಾವು ಮಾಡಿದ್ದೇ ಸರಿ, ಉಳಿದವರು ಸಾಯಲಿಬೇಕ, ನಾನಂತೂ ಮಾಡಿ ಸರಿಯೇ ಮಾಡ್ತೇನೆ ಅಂತಕ್ಕಂಥ ಭ್ರಮೆ. ದುರ್ಯೋಧನ ಆ ರೀತಿ ಇದ್ದ, ಧರ್ಮರಾಜ ಈ ರೀತಿ ಇದ್ದಾನೆ, ಇನ್ ಮುಂದೆ ಪರಿಸ್ಥಿತಿ ಹೇಗೆ ಸರಿ ಹೋಗಬೇಕು ಅಂತ ಪ್ರಶ್ನೆ. ಈಗ ಏನೋ ಮುಗಿತು ಅನ್ಕೊಂಡು ದೊಡ್ಡ ಗಲಾಟೆ ಶುರುವಾಯ್ತಲ್ಲ ಅಂತ ಹೇಳಿದರೆ, ಅಲ್ಲಿಯಿಂದ ನಾವು ಬಹಳ ಹೊಸ ಮುಖ ಕಾಣ್ತೇವೆ. ಇಷ್ಟೊತ್ತು ಮಹಾಭಾರತವನ್ನು ನಾವು ಏನು ಕೇಳಿರ್ತೇವೆ ಆ ರೀತಿ ಬೇರೆ, ಇನ್ನು ಮುಂದೆ ಕೇಳೋ ರೀತಿನೇ ಬೇರೆ. ಈ ಸಮಸ್ಯೆ ಹೇಗೆ ಸಾಲ್ವ್ ಆಗಬೇಕು, ಧರ್ಮರಾಜನ ಯಾವ ರೀತಿ ಸಮಾಧಾನಗೊಂಡ, ಹೇಗೆ ಸಮಾಧಾನ ಪಡಿಸಿದರು, ಏನೇನಾಯಿತು ಅಂತ ಕೇಳೋದು ಬಹಳ ಕುತೂಹಲದ ಘಟ್ಟ. ನಾಳೆ ದಿವಸ ಸರಿಯಾಗಿ, ಇವತ್ತು ತಡ ಶುರುವಾಗಿ, ನಾಳೆ ಸರಿಯಾಗಿ 7 ಗಂಟೆಗೆ ಪ್ರಾರಂಭ ಮಾಡಿ ಶಾಂತಿ ಪರ್ವ ಮುಂದುವರಿಯುತ್ತೆ. ವಿಚಿತ್ರವಾದ ಘಟ್ಟಗಳು, ಅನೇಕಾನೇಕ ರಮ್ಯ ರಮ್ಯ ಮಹಾಭಾರತ ಈ ಭಾಗದೊಳಗೆ ಎಷ್ಟು ಕಥೆಗಳು ಬರುತ್ತೆ ಅಂದರೆ, ಒಂದಕ್ಕಿಂತ ಹೊಸ ಹೊಸ ಕಥೆಗಳು, ವಿನೂತನವಾದಂಥ ಉಪಾಖ್ಯಾನಗಳು, ಅಪೂರ್ವವಾದ ತತ್ವಗಳು, ಸಣ್ಣ ಸಣ್ಣ ಕಥೆಗಳು, ಭಾರಿ ದೊಡ್ಡ ದೊಡ್ಡ ತತ್ವಗಳನ್ನು ಹೇಳ್ತಕ್ಕಂತಹ ವಿಚಿತ್ರವಾದಂತಹ ಕಥೆ ಮಹಾಭಾರತದ್ದು. ನಾಳೆಯಿಂದ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಕುರುಪಾಂಡವರ ಯುದ್ಧ ಮುಕ್ತಾಯವಾಗಿದೆ, ಅನಂತರ ಶ್ರೀಕೃಷ್ಣನ ಪರಮಾನುಗ್ರಹದ ಹಿನ್ನೆಲೆಯಲ್ಲಿ ಪಾಂಡವರು ಪಟ್ಟಾಭಿಷಿಕ್ತರಾಗಿದ್ದಾರೆ, ಧರ್ಮರಾಜ ಮಹಾರಾಜನಾಗಿ, ಭೀಮಸೇನ ಯುವರಾಜನಾಗಿ ಪಟ್ಟಾಭಿಷಿಕ್ತರಾಗಿ ಇಡೀ ಜಗತ್ತಿಗೇನೆ ಅತ್ಯಂತ ಹರ್ಷದ ವಾತಾವರಣ ಮೂಡಿದೆ. ಅವರಿಗೆ 2 ಸಂತೋಷ, ದುರ್ಯೋಧನಾದಿಗಳು ಮಹಾಪಾಪಿಗಳು ಸತ್ತಿದ್ದು ಒಂದು ಕಡೆಗಾದರೆ, ಪಾಂಡವರಂಥ ಮಹಾನುಭಾವರ ರಾಜರಾಗಿದ್ದು ಇನ್ನೊಂದು ಕಡೆಗೆ. ಅಂದರೆ ಎಲ್ಲಿಂದೆಲ್ಲಿಗೆ ಅತ್ಯಂತ ದುಷ್ಟನ ಆಳ್ವಿಕೆಯಿಂದ ಅತ್ಯಂತ ಶಿಷ್ಟನ ಆಳ್ವಿಕೆಗೆ ಬದಲಾವಣೆ ಅಂತ ಹೇಳಿದರೆ ಪೂರ್ತಿ ಹಗಲಾದಂತೆ ಆಯಿತು. ಅದಕ್ಕೆ ಗಾಢಾಂಧಕಾರದ ವಾತಾವರಣ ಹೋಗಿ ಪೂರ್ಣ ಬೆಳಕಾದರೆ ಎಷ್ಟೋ ಅಂತ ಸಂಭ್ರಮ ಜನಗಳಿಗೆ ಬಂತು ಅನ್ನೋದು ಅದರ ಆಶ್ಚರ್ಯ. ಸಾಮಾನ್ಯವಾಗಿ ಸ್ವಲ್ಪ ಒಳ್ಳೆಯವನು ಬಂದರೆ ಜಗತ್ತಿಗೆ ಖುಷಿಯಾಗುತ್ತೆ. ಅಂಥದ್ದು ಪರಿಪೂರ್ಣವಾದ ರೀತಿಯಲ್ಲಿ ವ್ಯತ್ಯಾಸವಾದಾಗ ಜಗತ್ತಿಗೆ ಎಷ್ಟು ಆನಂದವಾಯಿತು ಅಂದರೆ, ಮುಂದೆ ಒಂದು ಕಡೆ ಹೇಳ್ತಾರೆ ರಾಮರಾಜ್ಯದ ವಾತಾವರಣ ಪಾಂಡವರ ರಾಜ್ಯದಲ್ಲಿ ಬಂತು ಅಂತ. ಅತ್ಯಂತ ವೈಭವದ ರಾಜ್ಯ ಅದು. ಆ ಚಾರ್ವಾಕ ಅಂತಕ್ಕ ಒಂದು ಮಾತ್ರ ಬೈಲಕ್ಕೆ ಬಂದ, ಆದರೆ ಬ್ರಾಹ್ಮಣರು ಅವರು ತಮ್ಮ ತಪಶಕ್ತಿಯಿಂದ ಅವನನ್ನು ಸುಟ್ಟಾಕಿದ್ರಂತೆ. ಚಾರ್ವಾಕನನ್ನು ಸುಟ್ಟಾಕಲಿಕ್ಕೆ ಅವರು ಉಪಯೋಗಿಸಿದ್ದು ಮಾತುಗಳಲ್ಲ, ತಪಶಕ್ತಿಯಿಂದ ಸುಟ್ಟಾಕಿದರು ಅಂತ ಹೇಳುತ್ತಾರೆ. ಅಂದರೆ ಚಾರ್ವಾಕ ಮತ ನಾಸ್ತಿಕ ಮತವನ್ನು ನಾವು ಎದುರಿಸಬೇಕಾದ್ರೆ ತಪಶಕ್ತಿ ಬೇಕು ಅಂತ ಅರ್ಥ. ಅದಕ್ಕೆ ಇವತ್ತು ಕಲಿಯುಗದಲ್ಲಿ ಆತಕ್ಕೆ ಚಾರ್ವಾಕ ಮತ ಜಾಸ್ತಿ ಹರಡ್ತಾ ಇದೆ ಅಂದರೆ ದಿನೇ ದಿನೇ ತಪಶಕ್ತಿ ಕಡಿಮೆ ಆಗ್ತಾ ಇದೆ. ಆದ್ದರಿಂದನೇ ಜನ ನಂಬಬೇಕಾದ್ರೆ ಇಲ್ಲ ಬುದ್ಧಿ ಇರಬೇಕು, ಇಲ್ಲ ಕಣ್ಣಾರೆ ನೋಡಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ತುಂಬ ಜನಗಳು ಬುದ್ಧಿಯನ್ನು ಬೇರೆ ಕಡೆ ಉಪಯೋಗಿಸ್ತಿರೋದ್ರಿಂದ ಕಣ್ಣಾರೆ ಕಾಣದೆ ಹೋಗಿ ನಂಬೋದಿಲ್ಲ ಅವರು. ಇವತ್ತು ವಿಜ್ಞಾನವನ್ನು ಜನ ಯಾತಕ್ಕೆ ನಂಬ್ತಾರೆ, ಅದರ ಸಾಧನೆಗಳು ಜಗತ್ತಿಗೆ ಕಂಡಿದೆ ಈಗಾಗಲೇ. ಈ ಲೈಟು ಅವೆಲ್ಲ ನೋಡಿದಾಗ ಜನಗಳಿಗೆ ಓಹೋ ಇದು ಬಹಳ ದೊಡ್ಡದು ಅಂತಕ್ಕಂಥ ಜ್ಞಾನ ಬಂದಿದೆ. ತುಂಬಾ ಜನ ಇವತ್ತು 99 ಪಾಲು ಜನಗಳು ಸೈಂಟಿಸ್ಟ್ಗಳೇನ ಅಲ್ಲ, ಆದರೆ ಸೈನ್ಸ್ ಅನ್ನು ಮೆಚ್ಚುತ್ತಾರೆ, ಅದಕ್ಕೆ ಅದರ ಪ್ರಭಾವ ಕಂಡಿರೋದ್ರಿಂದ. ಆದರೆ ಇವತ್ತು ತತ್ವಜ್ಞಾನದ ಬಗ್ಗೆ ಜನಕ್ಕೆ ಆದರ ಯಾತಕ್ಕಿಲ್ಲ ಅಂದರೆ ಅದರ ಮಹಿಮೆಯನ್ನು ಕಾಣತಕ್ಕಂಥ ವಾತಾವರಣ ಇಲ್ಲ ಇವತ್ತು. ಅದಕ್ಕೆ ಜನಗಳಿಗೆ ಆದರ ವಿಶ್ವಾಸ ಹೊರಟೋಯಿತು. ಮತ್ತು ವಾದಿರಾಜ ರಾಘವೇಂದ್ರ ಸ್ವಾಮಿಗಳಂಥವರು ಮಾಡಿದ ಮಹಿಮೆಗಳನ್ನು ನೋಡಿದವರಿಗೆ ಓಹೋ ತತ್ವಜ್ಞಾನ ದೊಡ್ಡದು ಅನ್ನೋ ಭಾವನೆ ಬಂದಿತ್ತು. ಇವತ್ತು ಸಹ ಅವರಿಂದನೇ ಜಗತ್ತಿಗೆ ತತ್ವಜ್ಞಾನ ಬಹಳಷ್ಟು ಬರ್ತಿರೋದು ಅವರಿಂದನೇ. ದೇವರಿದ್ದಾನೆ ಅಂತ ನಂಬಿಕೆ ಬರಲಿಕ್ಕೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ಈ ಮಾತನ್ನು ಜ್ಞಾತಕ್ಕೆ ಹೇಳಿದೆ ಅಂದರೆ ಹೇಳಿದ ಮಾತು ತಿಳ್ಕೊಳ್ಳೋ ಶಕ್ತಿ ಎಲ್ರಿಗೂ ಇರೋದಿಲ್ಲ, ಆದರೆ ಕಣ್ಣಾರೆ ಕಂಡಾಗ ನಂಬಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನಾವು ಆದಷ್ಟು ತಪಶಕ್ತಿಯನ್ನು ಬೆಳೆಸಿಕೊಂಡು ಸಿದ್ಧಿಯನ್ನು ಯಾವಾಗ ಮನುಷ್ಯ ಕೊಡ್ತಾನೆ ಆಗ ಜನಗಳಿಗೆ ಓಹೋ ಇದು ಭಾರಿ ದೊಡ್ಡದು ಅಂತಕ್ಕಂಥ ವಿವೇಕ ಬರುತ್ತೆ. ಬೇರೆ ಯುಗಗಳಲ್ಲಿ ಇಂಥ ತಪಶಕ್ತಿ ಸಾಮಾನ್ಯವಾಗಿದ್ದಿತ್ತು, ತೀರ ನಾರ್ಮಲ್ ಆಗಿದ್ದಿತ್ತು, ಕಾಮನ್ ಆಗಿ ಎಲ್ಲ ಕಡೆ ಕಾಣ್ತಾ ಇದ್ರು. ಅದಕ್ಕೆ ಜನಗಳು ಸಾಮಾನ್ಯವಾಗಿ ಆಸ್ತಿಕರಾಗಿರ್ತಾ ಇದ್ರು. ಅದಕ್ಕೆ ವಿರುದ್ಧವಾದ ವಾತಾವರಣ ಬಂದ ಇವತ್ತೇನಿದ್ರೂ ದೇವರ ಶಕ್ತಿ ನೋಡೋ ಜನ ಇಲ್ಲ, ಈ ಧನದ ಶಕ್ತಿ ನೋಡ್ತಾರೆ ಅಷ್ಟೇ. ಓ ದುಡ್ಡಿನಿಂದ ಏನೇನೋ ಆಗುತ್ತೆ, ಆದ್ದರಿಂದ ಧನ ಸಂಪಾದನೆ ಮಾಡಿದ್ರೆ ಸಾಕು, ಆ ರೀತಿ ಬಂತು. ಮತ್ತು ಜ್ಞಾನದಿಂದ ಆಗುತ್ತೆ ಅಂತ ಗೊತ್ತಾದರೆ ಜ್ಞಾನ ಸಂಪಾದನೆ ಮಾಡಬೇಕು ಅನಿಸ್ತದೆ. ಮತ್ತು ಯಾವುದರಿಂದ ಮನುಷ್ಯ ಫಲವನ್ನು ಕಾಣ್ತಾನೆ ಅಂತ ಗೊತ್ತಾಗುತ್ತೋ ಅದರ ಸಂಪಾದನೆಗೆ ಇಷ್ಟಪಡ್ತಾನೆ. ಮತ್ತು ಧನದಿಂದ ಕೆಲಸ ಆಗುತ್ತೆ ಅನ್ನೋದು ಜನಕ್ಕೆ ಹೇಗೆ ಮುಟ್ಟಿದೆಯೋ ಹಾಗೆ ಜ್ಞಾನದಿಂದ ಆಗುತ್ತೆ ಅನ್ನೋದು ಮುಟ್ಟಿಲ್ಲ. ಆದ್ದರಿಂದ ಜ್ಞಾನಕ್ಕೋಸ್ಕರ ಪ್ರಯತ್ನ ಪಡ್ತಕ್ಕಂಥ ಜನಗಳು ತುಂಬ ಕಡಿಮೆ ಇದ್ರೆ ಇದೇ ಕಾರಣ. ಅದಕ್ಕೆ ಅಂತೂ ಬ್ರಾಹ್ಮಣರ ತಪಶಕ್ತಿಗೆ ಆ ಚಾರ್ವಾಕ ರಾಕ್ಷಸ ಬಂದಿದ್ದು ಯತಿಯ ರೂಪದಲ್ಲಿ, ಅವನಿದ್ದು ರಾಕ್ಷಸನಾಗಿ, ಇನ್ನೊಂದು ಆಶ್ಚರ್ಯ, ಬಂದಿದ್ದು ಯತಿಯ ರೂಪದಲ್ಲಿ ಸ್ವರೂಪತ ರಾಕ್ಷಸ ಅಂದರೆ ಯತಿಯಾದ ಮಾತ್ರಕ್ಕೇನೆ ಒಳ್ಳೆಯವರಾಗಬೇಕು ಅಂತೇನೂ ಇಲ್ಲ. ಎಷ್ಟೋ ದುರ್ಮತ ಪ್ರಸಾರ ಮಾಡಿದವರೆಲ್ಲ ಸನ್ಯಾಸಿ ರೂಪದಲ್ಲೇ ಮಾಡಿರೋದು, ಸನ್ಯಾಸಿಗಳಾಗೇ ಮಾಡ್ತಾರೆ. ಇವತ್ತು ಸಹ ಸನ್ಯಾಸದ ಹಿನ್ನೆಲೆಯಲ್ಲಿ ಜನಗಳು ಸಾಮಾನ್ಯವಾಗಿ ಇವರು ಯೋಗ್ಯರು ತ್ಯಾಗಿಗಳು ಅಂತಕ್ಕಂಥ ಭ್ರಮೆಗೆ ಒಳಗಾಗೋದುಂಟು. ಆದರೆ ಆ ಚಾರ್ವಾಕನ ಕಥೆ ಕೇಳಿದವರಿಗೆ ನಾವು ಸಾಮಾನ್ಯವಾಗಿ ವೇಷಭೂಷಣಗಳಿಂದ ಮೋಸ ಹೋಗೋ ಕಾರಣ ಇಲ್ಲ, ಅವರ ತಾತ್ವಿಕ ಸ್ವರೂಪವನ್ನು ನೋಡಬೇಕೇ ಹೊರತು ಬಾಹ್ಯ ಸ್ವರೂಪವನ್ನು ನೋಡಬಾರದು ಅಲ್ಲ, ಒಂದು ಹಂತದವರೆಗೆ ಅದು ಉಪಯೋಗ ಬರುತ್ತಷ್ಟೆ. ಆ ಹಿನ್ನೆಲೆಯಲ್ಲಿ ಅವನ ವಧೆಯಾದ ಮೇಲೆ ಧರ್ಮರಾಜ ಸ್ವಲ್ಪ ಗಾಬರಿಯಾದ, ಮತ್ತೊಮ್ಮೆ ಕೃಷ್ಣ ಸಮಾಧಾನವನ್ನು ಮಾಡಿದ, ಅವನ ಸ್ವರೂಪವನ್ನು ತಿಳಿಸಿ ಅವನ ಸತ್ತಿದ್ದು ಲೋಕಕ್ಕೆ ಮಂಗಳಕರ ಅಂತ ಹೇಳಿದಾಗ ಧರ್ಮರಾಜನಿಗೆ ನೆಮ್ಮದಿ ಉಂಟಾಯಿತು. ರಾಜ್ಯಭಾರವನ್ನು ಪ್ರಾರಂಭ ಮಾಡಿದ. ರಾಜ್ಯಭಾರ ಆತ ಏನೇ ಕೆಲಸ ಮಾಡಿದರೂ ಕೂಡ ಭೀಮ ಅರ್ಜುನರ ರಕ್ಷಣೆ ಇದ್ದಿದ್ದರಿಂದ ಉತ್ತಮ ಮಟ್ಟದಲ್ಲೇ ಮಾಡ್ತಾ ಇದ್ದ. ಆದರೆ ದಿನೇ ದಿನೇ ವಿಷಾದ ಜಾಸ್ತಿಯಾಗಿ ಶುರುವಾಯಿತು. ವಿಷಾದ, ಓ ನಾನು ಭಾರಿ ತಪ್ಪು ಮಾಡಿಬಿಟ್ಟೆ, ನಾನು ಬಂಧು ಬಾಂಧವರನ್ನು ಸಂಹಾರ ಮಾಡಿದೆ, ಕರ್ಣನಂಥ ಅಣ್ಣನನ್ನ, ಭೀಷ್ಮರಂಥ ತಾತನನ್ನ, ದ್ರೋಣರಂಥ ಗುರುಗಳನ್ನ, ಇಂಥವನ್ನೆಲ್ಲ ಕೊಂದು ಜೊತೆಗೆ ಕೋಟ್ಯಂತರ ಜನ ಸತ್ತಿದ್ದಾರೆ, ಆನೆ ಕುದುರೆ ಅವೆಲ್ಲ ಸತ್ತು ಹೋಗಿದೆ, ಇಷ್ಟು ಜನಗಳ ಸಂಹಾರಕ್ಕೆ ತಾನು ಕಾರಣ ಅನ್ನೋ ಭಾವನೆ ಶುರುವಾಯ್ತು. ಆತ ತಾನು ಕಾರಣ, ನಿಜವಾಗಲೂ ಕೂಡ ಕೊಲಿಸಿದ್ದು ದುರ್ಯೋಧನ, ಆದ್ರೆ ಈತ ಹೊರೆ ಹೊಣೆ ತಾನು ಹೊರಲಕ್ಕೆ ಹೋಗಿದ್ದಾನೆ, ಇದು ಆಶ್ಚರ್ಯ. ಇವತ್ತು ಎಷ್ಟೋ ಜನ ನೇರವಾಗಿ ಹೊಣೆಗ ತಪ್ಪು ಮಾಡಿದವರೇನೆ ಹೊಣೆ ಹೊತ್ತುಕೊಳ್ಳಕ್ಕೆ ತಯಾರಿರೋದಿಲ್ಲ. ಅಂಥದ್ದು ಧರ್ಮರಾಜ, ನನ್ನಿಂದ ಇಷ್ಟು ಜನ ನಾಶವಾಯಿತು, ನಾನು ಮಾಡಿದ್ದು ಭಾರಿ ತಪ್ಪು, ಆದ್ದರಿಂದ ರಾಜ್ಯ ತ್ಯಾಗೆ ಮನೋದಧೆ, ಇಂಥ ರಾಜ್ಯ ನನಗೆ ಬೇಕಿಲ್ಲ, ರಾಜ್ಯವನ್ನು ಬಿಟ್ಟುಬಿಡ್ತೇನೆ ಅನ್ನೋ ಸ್ಥಿತಿಗೆ ಬಂದ. ಅದನ್ನು ಹೇಳೋದಕ್ಕೂ ಶುರು ಮಾಡಿದೆ. ಇವತ್ತೆ ಕೆಲವು ಬದರಾಮುಖರ ಪ್ರಸಂಗಗಳು ನಡೀತಾ ಇದೆ. ಪಾಂಡವರು ಅದೆಲ್ಲ ಮುಗಿದ ತಕ್ಷಣ ಊರು ಹೊರಗೆ ಅನೇಕ ದಿವಸ ಕಳೆದಂತ, ಒಂದು ತಿಂಗಳು ಕಳೆದಂತೆ ಊರು ಹೊರಗೆ, ಊರು ಪ್ರವೇಶ ಮಾಡಲಿಲ್ಲ, ನಗರ ಪ್ರವೇಶ ನ್ಯಾತಕ್ಕೆ ಅಂದರೆ ಸೂತಕ ಆಚರಣೆ ಮಾಡಿದರು ಅಂತ ಹೇಳಿದ್ದಾರೆ. ಅಷ್ಟು ಬಂಧು ಬಾಂಧವರು ಸತ್ತು ಹೋಗಿದ್ದಾರೆ ಅಂತ ಹಿಂದೆ ಅರ್ಜುನ ಏನು ಹೇಳಿದ್ನಲ್ಲ, ಎಂಥೆಂಥ ಬಂಧು ಬಾಂಧವರು ಇದ್ದಾರೆ, ತಂದೆ ತಾಯಿ ಸಮಾನರಾದವರು, ತಾತಂದಿರು ಮುತ್ತಾತಂದಿರು ಮಕ್ಕಳು ಮೊಮ್ಮಕ್ಕಳು ಅಂತೆಲ್ಲ ಹೇಳಿದ್ದ. ಅವರೆಲ್ಲರ ಸೂತಕ ಸತ್ತ ಇದ್ದಾರೆಂದ್ರೆ ಸೂತಕ ಆಚರಣೆ ಮಾಡಬೇಕಲ್ಲ, ಒಟ್ಟು ತಿಂಗಳು ಸೂತಕ ಆಚರಣೆಯನ್ನು ಮಾಡಿದರಂತೆ. ಇದೊಂದು ವಿಶೇಷ, ಕ್ಷತ್ರಿಯರಿಗೆ ಯುದ್ಧ ನಡೀತಿರ್ಬೇಕಾದ್ರೆ ಸೂತಕ ಇಲ್ಲ, ಅದು ಇಂಪಾರ್ಟೆಂಟ್. ಯುದ್ಧ ನಡೀತಿರ್ಬೇಕಾದ್ರೆ ಸೂತಕ ಇಲ್ಲ, ಆದ್ದರಿಂದ ಯುದ್ಧ ಮುಗಿದ ಮೇಲೆ ಸೂತಕ ಆಚರಣೆ ಮಾಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಿನಿಮಾ ನಾಟಕದಲ್ಲೆಲ್ಲ ಆ ಸತ್ತಾಗಲ್ಲ ಚಿತ್ತೆ ತೋರಿಸಿಬಿಡ್ತಾರೆ, ದಾನ ದಾನ ಮಾಡಿ ಎಲ್ಲ ಸಂಸ್ಕಾರ ಮಾಡಿ ಹಾಕಿಬಿಡ್ತಾರೆ, ಅದ್ಯಾವುದೂ ಇಲ್ಲಾಗ. ಅದಕ್ಕೆ ಹೇಳ್ತಾರೆ ದ್ರೋಣ ಭೀಷ್ಮ ಪರ್ವ ಮುಗಿತು, ಪುಣ್ಯಕ್ಕೆ ಅವ್ರನ್ನೊಂದು ಮಾಡಲಿಲ್ಲ ಅಷ್ಟೇ, ಇನ್ನೂ ಬದುಕಿದ್ರು ಅಂತ ಗೊತ್ತಿತ್ತು ಅಂತ ಕನಸು ಬಿಟ್ಟಿದ್ರು ಅಷ್ಟೇ. ದ್ರೋಣರು ಕರ್ಣ ಎಲ್ಲರಿಗೂ ಚಿತ್ರ ಹಚ್ಚೇ ಬಿಡ್ತಾರೆ ಟಿವಿಗಳಲ್ಲಿ, ತಪ್ಪದು ಎಲ್ಲ ಮುಗಿದ ಮೇಲೆ ಸ್ತ್ರೀ ಪರ್ವದಲ್ಲಿ ತೋರಿಸ್ತಾರೆ ಎಲ್ಲರೂ ಹೇಗೆ ಬಿದ್ದಿದ್ದಾರೆ, ದ್ರೋಣ ವರ್ಣನೆ ಮಾಡ್ತಾರೆ ಅಲ್ಲಿ, ದ್ರೋಣರು ಹೇಗಿದ್ದಾರೆ ಅಲ್ಲಿ ಹೇಳಿದ್ದು ನೋಡಿದ್ದೇವೆ. ಗಾಂಧಾರಿಗೆ ಕಣ್ಣು ಕೊಟ್ಟರಲ್ಲ ವೇದವ್ಯಾಸರ ದಿವ್ಯ ದೃಷ್ಟಿಯನ್ನ, ಭಾರಿ ದುಃಖ ಪಡ್ತಾಳೆ ಗಾಂಧಾರಿ. ಯಾರ ಪಾದ ಪೂಜೆಯನ್ನ ಸಾವಿರಾರು ರಾಜ ಮಹಾರಾಜರುಗಳು ಪರಮಭಕ್ತಿಯಿಂದ ಬಂಗಾರ ತಟ್ಟೆಯಲ್ಲಿಟ್ಟು ಮಾಡ್ತಿದ್ರು, ಅಂಥ ದ್ರೋಣಾಚಾರ್ಯರ ಕಾಲಗಳನ್ನ ನರಿನಾಯಿ ಅಡಿತಾ ಇವೆಯಲ್ಲ, ಎಷ್ಟು ಸಂಕಟ ಆಗುತ್ತೆ ಅಂತ ಹೇಳ್ತಾಳೆ ಪಾಪ. ದ್ರೋಣಾಚಾರ್ಯರ ಶವ ಇನ್ನೂ ಆಗಿದೆ, ಇದು ಯಾತಕ್ಕೆ ಹೇಳಿದ್ರೆ ಶವ ಇನ್ನು ಸಂಸ್ಕಾರ ಯಾರಿಗೂ ಆಗಿಲ್ಲ ಆ ಸಮಯದಲ್ಲಿ. ಯುದ್ಧ ಮುಗಿದ ಸಂಸ್ಕಾರವನ್ನು ಮಾಡ್ತಾರೆ ಒಟ್ಟಾಗಿ, ಆಮೇಲೆ ಸೂತಕಾಚರಣೆಯನ್ನು ಮಾಡ್ತಾರೆ. ರಾಜರ ಸೂತಕದ ಆಚರಣೆಯೇ ಬೇರೆ, ಅದು ಬೇರೆ ಬೇರೆ ಕ್ರಮದಲ್ಲಿ ಬೇರೆ ಬೇರೆ. ಆ ಹಿನ್ನೆಲೆಯಲ್ಲಿ ಧರ್ಮರಾಜಾದಿಗಳು ಒಂದು ತಿಂಗಳು ಸೂತಕವನ್ನು ಆಚರಿಸಿಬಿಟ್ಟು ಪ್ರವೇಶವನ್ನು ಮಾಡಿದರು. ಇವತ್ತು ಪಟ್ಟಾಭಿಷೇಕದ ಕಾರ್ಯ ಮುಗಿತು. ಧರ್ಮರಾಜ ರಾಜ್ಯವನ್ನು ಚೆನ್ನಾಗಿ ಮಾಡ್ತಿದ್ರು ಕೂಡ ಮನಸ್ಸಿನಲ್ಲಿ ಮಾತ್ರ ದುಃಖಪಟ್ಟ, ಎಲ್ಲರ ಮುಂದೆ ಹೇಳಿಕೊಂಡ, ನಾನು ತಪ್ಪು ಬರೀ ಹೊರಗಿಂದಲ್ಲ ಹೊರಗೂ ಘೋಷಣೆ ಮಾಡಿದ, ರಾಜ್ಯತ್ಯಾಗಕ್ಕೆ ನಿಶ್ಚಯವನ್ನೇ ಮಾಡಿದ. ಎಲ್ಲರೂ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ, ಧರ್ಮರಾಜ ತಪ್ಪು ಮಾಡ್ತಾ ಇದ್ದೀವಿ, ಯುದ್ಧ ಮಾಡಿದ್ದು ತಪ್ಪಲ್ಲ, ರಾಜ್ಯ ಆಳೋದಿಲ್ಲ ಅಂತ ಹೇಳ್ತೇನಲ್ಲ ಅದು ಮಾತ್ರ ಭಾರಿ ತಪ್ಪು ಅಂತ ಹೇಳಿದ್ರಂತೆ. ಯಾರ ಮಾತನ್ನು ಧರ್ಮರಾಜ ಕೇಳೋ ಸ್ಥಿತಿ ಇಲ್ಲಿಲ್ಲ. ಇಲ್ಲ, ನಾನು ಮಾಡಿದ್ದು ತಪ್ಪು, ಸಂಹಾರ ಮಾಡಿದ್ದೇನೆ ಪಾಪ ಬಂದಿದೆ, ಸಂಹಾರ ಮಾಡಿದ್ದೇನೆ ಪಾಪ ಬಂದಿದೆ. ನಿನ್ನೆ ಹೇಳಿದ ಹಾಗೆ ದುರ್ಯೋಧನ ಯುದ್ಧ ಮಾಡಬೇಡಯ್ಯ ಅಂತ ಎಷ್ಟು ಹೇಳಿದ್ರು ಯಾರ ಮಾತನ್ನೂ ಕೇಳಿಲ್ಲ. ಈತ ಯುದ್ಧ ಮಾಡಿ ತಪ್ಪಲ್ಲಯ್ಯ ಅಂತ ಎಷ್ಟು ಹೇಳಿದ್ರು ಕೂಡ ಈತ ಅದನ್ನ ಕೇಳೋದಕ್ಕೆ ತಯಾರಿಲ್ಲ. ಆತನಿಗೆ ಅಧರ್ಮದಲ್ಲಿ ನಿಷ್ಠೆ ದುರ್ಯೋಧನನಿಗೆ, ಧರ್ಮರಾಜನಿಗೆ ಧರ್ಮದಲ್ಲಿ ನಿಷ್ಠೆ ಇದೆ. ನಾವು ನೋಡ್ತಿರ್ತೀವಿ ಎಷ್ಟೋ ಜನ ಇರ್ತಾರೆ, ಒಳ್ಳೆ ಸದ್ಯದ ಏಕಾಚಾರ್ಯಗಳನ್ನು ಮಾಡ್ತಾರೆ, ಯಾರು ಏನು ಕೊಟ್ಟು ತಿನ್ನೋ ಸ್ಥಿತಿಯಲ್ಲಿಲ್ಲ ಅಷ್ಟು ದೀಕ್ಷೆಯಿಂದ ಮಾಡ್ತಾರೆ. ಇನ್ನು ಕೆಲವು ಯಾರು ಬೇಡ ಅಂದ್ರೆ ಕೇಳೋದೆಲ್ಲ ಊಟ ಹೊಡಿತಿರ್ತಾರೆ. ಎರಡು ಅತಿರೇಕಗಳು, ಯಾರ ಮಾತನ್ನು ಕೇಳಿದ್ರೆ ಗುಟ್ಟಾಗಲ ತಿಂದು ಹಾಕಿಬಿಡ್ತಾನೆ. ಎಂಥ ಪ್ರಸಂಗ ಬಂದರೂ ಬಿಡೋದಿಲ್ಲ. ನಮ್ಮ ಕಣ್ಣಾರೆ ಇಂಥ ದೃಶ್ಯಗಳನ್ನು ಕಾಣೋದ್ರಿಂದ ಧರ್ಮಿಷ್ಠರ ಜೀವನದ ರೀತಿಯೇ ಹಾಗೆ, ಪಾಪಿಗಳ ಧರ್ಮದ ರೀತಿಯೇ ಹೀಗೆ. ಇದರ ಫಲಿತಾಂಶ ಧರ್ಮರಾಜರಿಗೆ ಹೇಗೆ ಹೇಳಬೇಕು ಗೊಂದಲ ಶುರುವಾಯಿತು. ಒಬ್ಬೊಬ್ಬರು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲೇನು ಕಡಿಮೆ ಜನಗಳಿರಲಿಲ್ಲ, ದೇವಋಷಿಗಳು ಮಹರ್ಷಿಗಳೆಲ್ಲ ಇದ್ದಾರೆ, ನಾರದರು ಮಾತಾಡ್ತಾರೆ, ಅನಂತರ ಗುರು ಕೃಪಾಚಾರ್ಯ ಇರ್ತಾರೆ ಅವರು ಮಾತಾಡ್ತಾರೆ, ಸ್ವತಃ ಭೀಮಸೇನ ದೇವರು, ದ್ರೌಪದಿ ದೇವಿ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂಡ ಉಪದೇಶ ಮಾಡಿದ್ದು ಮಾಡಿದ್ದೆ. ಏನು ಮಾಡಿದ್ದು ತಪ್ಪಲ್ಲ, ಧರ್ಮರಾಜ ಯಾರ ಮಾತನ್ನೂ ಕೇಳೋದಿಲ್ಲ. ಭೀಮಸೇನ ಹೇಳಿದರೆ ಧರ್ಮರಾಜ ಹೇಳಿದನಂತೆ, ಭೀಮಸೇನ ದಯವಿಟ್ಟು ನೀನು ಹೇಳೋದಕ್ಕೆ ಬರಬೇಡ ಅಂತ ಹೇಳಿಬಿಡ್ತಾನೆ. ಯಾತಕ್ಕೆ ನಿನ್ನ ಬುದ್ಧಿಮಟ್ಟ ಅದೆಲ್ಲ ನನಗಿಲ್ಲ ಅಂತ ಹೇಳ್ತಾನೆ. ನಿನ್ನ ದೀಕ್ಷೆ ಅದೆಲ್ಲ ನನಗಿಲ್ಲ, ಆದ್ದರಿಂದ ನನಗೆ ಆ ನಿಷ್ಠೆ ಇಲ್ಲ, ಅದನ್ನು ಅನುಸರಣೆ ಮಾಡತಕ್ಕಂಥ ಉತ್ತಮ ಯೋಗ್ಯತೆ ನನ್ನದಲ್ಲ, ಅದಕ್ಕೆ ನನಗೆ ಅದನ್ನು ಹೇಳಬೇಡ ಅಂತ ಹೇಳಿಬಿಟ್ಟು. ಭೀಮಂ ಪ್ರಾರ್ಥಯಿತ್ವ ಇವ, ಭೀಮನ ಉಪದೇಶಕ್ಕೆ ಧರ್ಮರಾಜ ತೋರಿಸಿದ ಪ್ರತಿಕ್ರಿಯೆ ನಿಮ್ಗೆ ತುಂಬಾ ಹೈ ಸ್ಟ್ಯಾಂಡರ್ಡ್ ಆಯಿತು ಅಂತಾರಲ್ಲ, ಹಾಗೆ ಹೇಳ್ತಾನೆ ಹೊರತು ಬೇರೆ ಅಲ್ಲ. ಅರ್ಜುನ ಉಪದೇಶವನ್ನು ಮಾಡಿದಾಗ ಹೇಳುತ್ತಾನೆ ಧರ್ಮರಾಜ, ಅರ್ಜುನ ನೀನು ಯುದ್ಧಕ್ಕೆ ಸರಿ, ಶಸ್ತ್ರ ಹೇಳಕ್ಕೆ ಸರಿ, ಶಾಸ್ತ್ರ ಯಾಕೆ ಮಾತಾಡ್ತೀವಿ ಅಂತ ಹೇಳಿಬಿಟ್ಟಂತೆ. ಇದು ನವೇತ್ಸೀತಿ ಪಲ್ಗುಣಂ, ನವೇತ್ಸೀತ್ಯಾಹ ಫಲ್ಗುಣಂ, ಅರ್ಜುನ ನಿನಗೆ ಅಷ್ಟೆಲ್ಲ ಧರ್ಮ ಗೊತ್ತಾಗೋದಿಲ್ಲ, ನೀವು ಸುಮ್ಮನೆ ಅಂತ ಹೇಳಿಬಿಟ್ಟಂತೆ. ಇದು ಆಶ್ಚರ್ಯ. ಭೀಮನಿಗೆ ಮಾತು ಹೇಳಿಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್. ಇದು ಅದು ಮಹಾಭಾರತ ಮೂಲವನ್ನು ತೆಗೆದು ನೋಡಿ, ಭೀಮನ ಧರ್ಮ ಪ್ರಜ್ಞೆ ಅನ್ನೋದು ಪ್ರಶ್ನಾತೀತವಾಗಿತ್ತು. ಯಾರು ಭೀಮ ಮಾತಾಡಿದ ಮೇಲೆ ಅದರ ಬಗ್ಗೆ ವಿಮರ್ಶೆ ಮಾಡೋ ಧೈರ್ಯ ಯಾರೂ ತೋರಿಸ್ತಿರಲಿಲ್ಲ. ಅಷ್ಟು ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಇಷ್ಟು ಎಲ್ಲ ಗುಣಗಳ ಖಣಿ ಭೀಮಸೇನಾದ್ದರಿಂದ ಧರ್ಮರಾಜನು ಅದನ್ನು ಒಪ್ಪಿಕೊಂಡ, ನೀನದನ್ನು ಹೇಳಬೇಡ ಅಂತ ಹೇಳಿಬಿಟ್ಟ. ಅರ್ಜುನನಿಗೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಋಷಿಮುನಿಗಳೆಲ್ಲ ಹೇಳಿದ್ರಂತೆ ಧರ್ಮರಾಜ ಅರ್ಜುನಿಗೆ ಹಾಗೆ ಹೇಳಬೇಡ ನೀನು ಅಂತ ಹೇಳ್ತಾರೆ. ಹಾಗೆ ಹೇಳಬೇಡ. ಪಾರ್ಥ ತತ್ತೋಪಿ ಧರ್ಮವಿತ್, ಬಹಳ ಮುಖ್ಯ ಇದು. ಧರ್ಮರಾಜ ಅರ್ಜುನ ನಿನಗಿಂತ ಜಾಸ್ತಿ ತಿಳಿದವನು ಅಂತ ಹೇಳಿದ್ರಂತೆ. ಮೇಲ್ನೋಟಕ್ಕಿದು ಜನಕ್ಕೆ ಅದೇ ಹೇಗೆ ಅಂತ ಅರ್ಥ ಆಗೋದಿಲ್ಲ. ಯಾಕೆ ತಮ್ಮ ಅದೇ ಜಾಸ್ತಿ ತಿಳಿದವನು ಅಂದ್ರೆ ತಮ್ಮ ಅಂತ ನೋಡಬಾರದು. ಆತ ಅರ್ಜುನ ಇಂದ್ರಾವತಾರ, ಆತ ಧರ್ಮರಾಜ ಯಮನ ಅವತಾರ, ಅರ್ಜುನ ಇಂದ್ರನ ಅವತಾರ. ತಾರತಮ್ಯದಲ್ಲಿ ಯಮದೇವರಿಗಿಂತ ಇಂದ್ರದೇವರು ತುಂಬಾ ಮೇಲಿದ್ದಾರಾದ್ರಿಂದ ನಿನಗೆ ನಿನಗಿಂತ ಹೆಚ್ಚು ತಿಳುವಳಿಕೆ ಆತನಿಗಿದೆ, ಯೋಚನೆ ಮಾಡಬೇಡ ಅಂತ ಹೇಳಿದರೆ ಧರ್ಮರಾಜ ಆಗ ಸ್ವಲ್ಪ ಸುಮ್ಮನಾದ. ಆದರೆ ಅರ್ಜುನನು ಬೈಲಿಲ್ಲ ಅಷ್ಟೇ ಹೊರತು ತನ್ನ ಮಾತಂತೂ ಬಿಡಲಿಲ್ಲ ಆತ. ಇನ್ನು ಕೃಷ್ಣ ವೇದವ್ಯಾಸರು ಹೇಳಿದರೂ ಕೂಡ ಅವರ ಮಾತನ್ನು ಕೇಳ್ತಾ ಇಲ್ಲ. ನಮಗೆ ಆಶ್ಚರ್ಯ, ಯಾರ ಮಾತನ್ನ ಯಾರನ್ನ ಪ್ರತಿನಿತ್ಯ ಸ್ಮರಣೆ ಮಾಡ್ತಾನೆ, ಘೋಷಣೆ ಮಾಡ್ತಾನೆ ಕೃಷ್ಣ, ನಿನ್ನಿಂದ ನಾನು ರಾಜ್ಯ ಕಂಡೆ, ನಿನ್ನಿಂದ ನಾನು ಎಲ್ಲವನ್ನೂ ಕಂಡೆ ಅಂತ ಸ್ತೋತ್ರ ಮಾಡೋ ವ್ಯಕ್ತಿ ಕೃಷ್ಣನ ಮಾತು ಹೇಳಿದ್ರೆ ಕೃಷ್ಣ ಹೇಳಿದ್ರೆ ಕೇಳ್ತಾ ಇಲ್ಲ, ವೇದವ್ಯಾಸ ಹೇಳಿದ್ರು ಕೇಳ್ತಾ ಇಲ್ಲ. ಇದು ಅತಿರೇಕದ ಒಂದು ಪರಮಾವಧಿ ಆದಂತೆ ಆಯ್ತು. ಆದರೆ ಧರ್ಮರಾಜ ಈ ಮಾತಾಡಲಿಕ್ಕೆ ಹೇಗೆ ಧೈರ್ಯ ಬಂತು, ಈ ಮಾತನ್ನು ಹೇಗೆ ನೇರವಾಗಿ ಹೊರಗೆ ಹೇಳಿದ ಅಂತ ಕೇಳಿದ್ರೆ ಹೇಳ್ತಾರೆ, ದುರ್ಯೋಧನ ಕೃಷ್ಣನ ಮಾತು ಕೇಳೋದಿಲ್ಲ ಅಂತ ಹೇಳಿದ, ವೇದವ್ಯಾಸರ ಮಾತು ಯಾರ ಮಾತನ್ನು ಕೇಳೋದಿಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ಟ. ಆದರೆ ಧರ್ಮರಾಜನ ಹಾಗೆ ಅಂದ, ಆದರೆ ದುರ್ಯೋಧನ ಮಾಡಿದ್ದು ಔದ್ಧತ್ಯ, ಅದು ಒಂದು ಉನ್ಮತ್ತನಾಗಿ ದುರಹಂಕಾರಿಯಾಗಿ ಮಾಡಿದ್ದು ಅವನು. ಧರ್ಮರಾಜ ಹಾಗಲ್ಲ, ತಾನು ಮಾಡಿದ ತಪ್ಪು ಅಂತಕ್ಕಂತ ಕೊರಗಿನಿಂದ ಮಾಡಿದ್ದಷ್ಟೇ ಹೊರತು ಪ್ರತಿಭಟನೆಯಾಗಿ ಮಾಡೋದಿಲ್ಲ. ಮತ್ತೇನು ಕಾರಣ ಕೊಟ್ಟ ಧರ್ಮರಾಜ ಇಷ್ಟೆಲ್ಲ ಹೇಳಿದರೆ? ನಿಮ್ಮ ಮಾತು ಕೇಳೋದಿಲ್ಲ ಅಂತ ಕಾರಣ ಕೊಡಬೇಕಲ್ಲ. ಯಾರು ಹೇಳಿದ್ರು ದೊಡ್ಡ ದೇವ್ ನಾರದ ಮೊದಲಾದವರು ಹೇಳಿದಾಗಲೂ ಕೂಡ ಕೃಷ್ಣ ವೇದವ್ಯಾಸ ಹೇಳಿದಾದರೂ ಕೂಡ ಒಂದೇ ಕಾರಣ ಮುಂದಿಟ್ಟ, ನಾನು ಮಾಡಿದ್ದು ತಪ್ಪೇ ನಿಮಗೂ ಅದು ಗೊತ್ತು ಇದು ಶುರು ಮಾಡಿದ. ನಾನು ಮಾಡಿದ ತಪ್ಪು ನಿಮಗೆಲ್ಲ ಗೊತ್ತಿದೆ, ಆದರೂ ಕೂಡ ನೀವು ಏನ್ ಹೇಳ್ತಿದ್ದೀರಿ ತಪ್ಪಲ್ಲ ಸರಿ ಅಂತ ಹೇಳ್ತಿದ್ದೀರಿ, ಯಾತಕ್ಕೆ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನವಾಗಲಿ ಅಂತ ಹೇಳಿ ನೋಡಿ ಹೇಗೆ ಆರ್ಗ್ಯುಮೆಂಟ್ ಚೇಂಜ್ ಮಾಡಿಬಿಡ್ತಾರೆ. ನನ್ನ ಮನೆಗೆ ಇಂಥವ್ರು ಏನು ಮಾಡೋಕ್ಕಾಗೋದಿಲ್ಲ, ಆಗ ನನ್ನ ಭಾರಿ ಪ್ರೀತಿ ನಿಮಗೆ, ನಾನು ತುಂಬ ನೊಂದ್ಕೊಂಡು ಬಿಡ್ತೇನೆ ಅಂತ ಹೇಳಿ ಸರಿ ಅಂತ ಹೇಳ್ತಿದ್ದೀರಿ. ನೋಡೋದಕ್ಕೆ ಮಾತು ಸರಿ ಅನಿಸ್ತು, ಎಷ್ಟೋ ಜನ ತಪ್ಪು ಮಾಡಿದ್ರು ಕೂಡ ಅವ್ರು ಕೊರಗೋದು ನೋಡಲಾರದೆ ನೀವು ಮಾಡಿದ ಭಾರಿ ಸರಿ ಅಂತ ಸಮಾಧಾನ ಮಾಡಿಬಿಡ್ತಾರೆ ಕೆಲವು ಸಲ. ಯಾಕಂದ್ರೆ ನೋಡೋ ಕಷ್ಟಪಡೋದು ನೋಡಕ್ಕೆ ಅವ್ರು ಅದೇನು ಗೊತ್ತಾ, ಏಕಾಶಿ ಉಂಡಿದ್ದೇ ಸರಿ ಅಂದ್ಬಿಡ್ತಾರೆ ಕೊನೆಗೆ. ಅಷ್ಟರ ಮಟ್ಟಿಗೆ ಅವ್ರು ನೋಯ್ಬಾರ್ದು, ಅವ್ರು ನೋಯೋದಿಲ್ಲ ಸಾಮಾನ್ಯವಾಗಿ ಅಂತವ್ರು ಆಗಬಾರದು ಅಂತ ಹೇಳೋ ಅಷ್ಟು ಮಟ್ಟಿಗೆ ಹೋಗಿಬಿಡ್ತಾರೆ. ಅದಕ್ಕೆ ದೊಡ್ಡ ತಪ್ಪುಗಳನ್ನು ಹಾಗೆಲ್ಲ ಸಮರ್ಥನೆ ಮಾಡಲಿಕ್ಕೆ ಹೋಗಬಾರದು ಶಾಸ್ತ್ರ ಹೇಳುತ್ತೆ, ಎಂದು ಸಮರ್ಥನೆ ಮಾಡಬಾರದು. ಆದರೆ ಇಲ್ಲಿ ವೇದವ್ಯಾಸದಿಂದ ಆ ರೀತಿ ಮಾಡ್ತಾರ, ಕೃಷ್ಣ ಆ ರೀತಿ ಮಾಡ್ತಾನ. ಕೃಷ್ಣ ಎಂಥವನು, ಸೋದರ ಮಾವನ ಮೊದಲಲ್ಲಿ ಮಡುಹಿದ ಯಶೋದೆ ಕಂದೆನೆ ನೀಬಾರು. ಯಾರ ಮುಖಮುತಿ ನೋಡ್ತಕ್ಕಂಥವನಲ್ಲ ಕೃಷ್ಣ, ಧರ್ಮ ಅಂದ್ರೆ ಧರ್ಮ. ಭೀಮಸೇನೆ ಅಷ್ಟೇ, ತುಂಬಿದ ಸಭೆಯೊಳಗೆ ಧರ್ಮರಾಜ ಜೂತಾಡಿದಾಗ ಭೀಮಸೇನೆ ಹೇಳಿದ್ದೇನು, ಈಗ ದುರ್ಯೋಧನಾದೇವರು ಮಾಡಿದ ತಪ್ಪು ಒಂದು ಕಡೆಗೆ ಇರಲಿ, ನೀನು ಮಾಡಿದ್ದು ತಪ್ಪೇ, ದಕ್ಷಿಣೀಯವೇ ತೇ ಭುಜವು, ನಿನ್ನ ಕೈ ಸುಟ್ಟು ಬಿಡುವ ಧರ್ಮರಾಜ ಅಂತ ಹೇಳ್ತಾನೆ. ಯಾಕಂದ್ರೆ ಭೀಮಸೇನ ಯಾವ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ ಅಂತ ಹೇಳೋದು ಸಾಕ್ಷಿ. ಅಂತ ಭೀಮಸೇನೆ ಹೇಳಿದ್ರು ಕೂಡ ನಾನು ಹೊಂದ್ಕೋತೀರಿ ಅಂತ ಹೇಳ್ತಿ. ಇಂಥವರ ಬಗ್ಗೆ ಆರೋಪಣೆ ಮಾಡಿದ್ರೆ ಧರ್ಮರಾಜನ ರೀತಿ ಎಷ್ಟು ಗೊಂದಲಕ್ಕೊಳಗಾಗಿದೆ ಅಂತ ಅರ್ಥ ಆಗ್ತದೆ. ಕೃಷ್ಣ ನಿಷ್ಪಕ್ಷಪಾತಿ, ಕೃಷ್ಣ ಮೇಲೆ ಪಕ್ಷಪಾತ ಹೇಳ್ತಾನೆ, ಅಂದ್ಮೇಲೆ ಪಕ್ಷಪಾತದಿಂದ ಹೇಳ್ತಾ ಇದ್ದೀನಿ ನೀನು, ವೇದವ್ಯಾಸರಿಗೆ ಮಾತು ಹೇಳಿಬಿಡ್ತಾನೆ. ಅಂತೂ ಅವರ ಮಾತನ್ನು ಒಪ್ಪೋದಿಲ್ಲ ಎಂಬುದನ್ನ ದುರ್ಯೋಧನರಂತೆ ಪ್ರತಿಭಟನೆ ಮಾಡಿ ಹೇಳಿದ್ದೇನೆ, ಅವರನ್ನು ಹೊಗಳ ರೀತಿಯಲ್ಲೇ ಹೇಳಿಬಿಡ್ತಾನೆ. ನೀವು ಭಾರಿ ದೊಡ್ಡವರು, ತಿಳಿದವರು, ನನ್ನನ್ನು ಸಂತೋಷಪಡಿಸಬೇಕು ಅಂತ ಮಾತಾಡ್ತಾ ಇದ್ದೀರಿ, ಅದಕ್ಕೆ ನಿನ್ನ ಮಾತನ್ನು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟಂತೆ. ವೇದವ್ಯಾಸರು ಹೇಳ್ತಾರೆ, ಎಷ್ಟೆಷ್ಟು ದೃಷ್ಟಾಂತಗಳನ್ನು ಕೊಟ್ಟು ಹೇಳುತ್ತಾರೆ. ಭೀಮಸೇನದೇವರು ಹೇಳಿದರಂತೆ, ದುರ್ಯೋಧನ ಬದಲಾದವರನ್ನು ಕೊಂದಿದ್ದಿ ಧರ್ಮರಾಜ ನೀನು, ಎಂಥ ಕಾಲ ಇದು, ಒಂದು ನಮ್ಮ ಜೀವನದಲ್ಲಿ ರಾಜ್ಯವನ್ನ ನಿಷ್ಕಂಟಕವಾಗಿ ಪಾಲಿಸತಕ್ಕಂಥ ದೊಡ್ಡ ಯೋಗ ಬಂದಿದೆ, ಇಂಥ ಹೊತ್ತಲ್ಲಿ ಬೇಡ ಅಂತ ಹೇಳ್ತೀಯಲ್ಲ, ಏನ್ ಆಶ್ಚರ್ಯ ಅಂತ ಹೇಳಿದ ಭೀಮಸೇನ ದೇವರು. ಈ ಎಲ್ಲ ಎಲೆ ಹಾಕಿ ಬಡಿಸಿ ಊಟಕ್ಕೂ ಕೃಷ್ಣಾರ್ಪಣ ಸರಿಯಾದ ಊಟ ಬೇಡ ಅಂತ ಎದ್ದೋದ್ರೆ ಏನ್ ಮಾಡಬೇಕು, ಅದು ಪಂಚಭಕ್ಷ ಪರಮಾನ್ನ ಹಾಕಿದ ಕಾಲಕ್ಕೆ ನನಗೆ ಬೇಡ ಅಂತ ಹೇಳಿದ ಭೀಮಸೇನ ಅದೇ ದೃಷ್ಟಾಂತನೇ ಕೊಡೋದು. ಇದೇನಿದು ಒಂದು ಭಾರಿ ತಪ್ಪು ಇದು ಒಂದು. ಅಷ್ಟೇ ಅಲ್ಲ, ನೀವೇನ್ ಮಾಡ್ತೀಯ ರಾಜ್ಯ ಬಿಟ್ಟೀಗ, ನಾನು ಸನ್ಯಾಸಿ ಆಗ್ತೇನೆ, ಮಾತೆತ್ತಿರ ಸನ್ಯಾಸಿ ಆಗ್ತೇನೆ ಅಂತ ಹೇಳಿರ್ತಾರೆ. ಸನ್ಯಾಸಿಯಾಗಿ ಏನ್ ಮಾಡ್ತೀಯ ಅಂತ ಕೇಳಿದ್ರೆ, ಸನ್ಯಾಸಿಯಾಗಿ ಮಾಡೋದೇನು ನೀನೀಗ, ನಾನು ಸುಖವಾಗಿರ್ತೇನೆ. ತಪ್ಪು, ಸನ್ಯಾಸದಿಂದ ಸುಖ ಅಂತ ಯಾರು ಹೇಳಿದ್ರು ನಿನಗೆ? ಹೊರಗಿನ ಸನ್ಯಾಸದಿಂದ ಸುಖ ಅಂತ ಯಾರು ಹೇಳೋದಿಲ್ಲ, ಮನಸ್ಸಿನಲ್ಲಿ ಆ ಭಾವನೆ ಬರಬೇಕು. ನಿರ್ಮಮೋ ನಿರಹಂಕಾರ ಸಶಾಂತಿ ಮತಿ ಗಚ್ಚತಿ. ಅಟ್ಯಾಚ್ಮೆಂಟ್ ಬಿಡೋದು ಸನ್ಯಾಸನೇ ಹೊರತು ವೇಷ ಹಾಕೊಳ್ಳೋ ಸನ್ಯಾಸ ಅಲ್ಲ. ಇದು ಬಹಳ ಮುಖ್ಯ. ಇದು ವೇಷದ ಸನ್ಯಾಸ ಬೇರೆ, ಮನಸ್ಸಿನ ಸನ್ಯಾಸ ಬೇರೆ. ಪುರಂದರದಾಸರ ಸನ್ಯಾಸಿಗಳಾಗಲಿಲ್ಲ, ಆದರೆ ಸನ್ಯಾಸಿ ವ್ಯಾಸರಾದರೂ ಕೊಂಡಾಡ್ತಾರೆ, ದಾಸರೆಂದರೆ ಪುರಂದರ ದಾಸರಯ್ಯ. ಅದು ಮನಸ್ಸಿನಡುವಿರತಕ್ಕಂಥ ಒಂದು ಎತ್ತರವನ್ನು ಬೆಳೆಸಿಕೊಂಡ್ರೆ ಅದು ಯೋಗ್ಯತೆಯ ಹೊರತು ಬಾಹ್ಯದ ಸನ್ಯಾಸ ಪ್ರಯೋಜನ ಇಲ್ಲ. ಸನ್ಯಾಸ ಯಾರು ತಗೊಳ್ಬೇಕು? ಯಾರಿಗೆ ಹೊಣೆಗಾರಿಕೆ ಇಲ್ಲ ಮನೆಯದು ಅವರು ತಗೋಬೇಕು. ರಾಜ್ಯಭಾರ ಮಾಡತಕ್ಕಂಥ ಯೋಗ ಕೃಷ್ಣ ಹೇಳಿದ್ದಾನೆ, ಧರ್ಮ್ಯಾಧಿ ಯುದ್ಧ ಶ್ರೇಯೋನ್ಯ ಕ್ಷತ್ರಿಯಶ್ಚನ ವಿದ್ಯತೆ. ಅಷ್ಟೇ ಅಲ್ಲ, ಸುಖಿರ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ಇಂಥ ಯುದ್ಧ ಮಾಡಿ ಗೆಲ್ಲಬೇಕು, ರಾಜ್ಯ ಆಡ್ತಕ್ಕಂಥ ಯೋಗ ಬರಬೇಕಾದ್ರೆ ಜನ್ಮಾಂತರದ ಪುಣ್ಯ ಮಾಡಿರಬೇಕು. ಸಾಮಾನ್ಯರಿಗೆಲ್ಲ ಸಿಗ್ತಕ್ಕಂಥ ಯೋಗ ಅಲ್ಲ ಅದು. ಇನ್ನು ಅರ್ಥ ಮಾಡಿಕೊಂಡು ಎಷ್ಟು ದೊಡ್ಡ ಯೋಗದ ಮಾತಿದು, ಅದನ್ನು ಕಳ್ಕೊಳ್ಳೋಕೆ ಹೋಗ್ತೀಯಲ್ಲ, ಏನು ಆಶ್ಚರ್ಯ ಇದು. ಇದೆಲ್ಲ ಹೇಳ್ತಾ ಹೋಗ್ತಾರೆ. ಧರ್ಮರಾಜನ ಉತ್ತರ ಒಂದೇ, ನೀವೆನ್ನು ಮಾತ್ರ ನಾನು ಕೇಳೋದಿಲ್ಲ, ನಾನು ಭಾರಿ ತಪ್ಪು ಮಾಡಿಬಿಟ್ಟಿದ್ದೇನೆ. ಆ ಹೊತ್ತಿನಲ್ಲಿ ಕೃಷ್ಣ ವೇದವ್ಯಾಸದೇವರು ಅನೇಕ ಕಥೆಗಳನ್ನು ಹೇಳಿ ದೃಷ್ಟಾಂತ ಕೊಟ್ಟು ಹೇಳುತ್ತಾರೆ, ಧರ್ಮರಾಜ ಹಾಗೆಲ್ಲ ಅಲ್ಲ, ನೀನು ಮಾಡಬ ಯಾರಾದರೂ ಬ್ರಾಹ್ಮಣನಾಗಿ ಯುದ್ಧವನ್ನು ಮಾಡಿ ಏನಾದರೂ ನಾಶ ಮಾಡಿದ್ರೆ ಯೋಚನೆ ಮಾಡಬೇಕಾಗಿತ್ತು, ಅದು ಸ್ವಧರ್ಮ ಅಂತ ಅನಿಸ್ತಿರಲಿಲ್ಲ. ನೀನು ಕ್ಷತ್ರಿಯ, ಯುದ್ಧ ಮಾಡಬೇಕಾದ್ದೇ ನಿನ್ನ ಕೆಲಸ, ದುಷ್ಟರನ್ನು ಶಿಕ್ಷಣೆ ಮಾಡಬೇಕಾದ್ದೇ ನಿನ್ನ ಕೆಲಸ, ನೀನು ಬೇರೆ ಏನು ಮಾಡಿಲ್ವಲ್ಲ, ವಿಹಿತವಾದದ್ದನ್ನೇ ಮಾಡಿದ್ದೆ ಅಂದಮೇಲೆ ಯಾಕೆ ಸಂಕಟ ನಿನಗೀಗ? ಇಲ್ಲ, ನಾನು ಕ್ಷಮಿಸಬಹುದಾಗಿತ್ತು, ಅವರು ದೊಡ್ಡವರು ಹಾಗೆ ಅಂದರೆ ಪೂಜ್ಯತೆ ಇದ್ರೂ ಕೂಡ ತಪ್ಪು ತಪ್ಪೇ, ಇದು ಬಹಳ ಮುಖ್ಯ. ಇದು ಪೂಜ್ಯರು ಮಾಡಿದ ಮಾತ್ರಕ್ಕೇನೆ ತಪ್ಪು ತಪ್ಪು ಅಲ್ಲ ಅಂತಾಗೋದಿಲ್ಲ. ಇದನ್ನು ಗಮನಿಸಿದರೆ ಯಾಂತ್ರಿಕವಾಗಿ ನಾವು ದೊಡ್ಡವರು ತಪ್ಪು ಮಾಡಿದ ಕಣ್ಮಿಸಿಕೊಂಡು ಕೊಡಬೇಕು ಅಂತ ತಿಳ್ಕೊಂಡ್ರೆ ಶಾಸ್ತ್ರ ಒಪ್ಪೋದಿಲ್ಲ. ಅದು ಅದಕ್ಕೆ ಶಂಖಲಿಖಿತರ ಕಥೆಯನ್ನು ಹೇಳುತ್ತಾರೆ. ಒಂದು ಅಪೂರ್ವವಾದ ತಪೋವನ, ಅಣ್ಣ ತಮ್ಮ ಇಬ್ಬರು ಇರ್ತಾರೆ, ಇಬ್ಬರು ದೊಡ್ಡ ಋಷಿಗಳವರು, ಸಾಮಾನ್ಯರಲ್ಲ. ಶಂಖ ಲಿಖಿತ, ಶಂಖ ಅಣ್ಣ, ಲಿಖಿತ ತಮ್ಮ, ಇಬ್ಬರು ಕೂಡ ನೂರಾರು ಜನ ಶಿಷ್ಯರಿಗೆ ಪಾಠ ಪ್ರವಚನ ಮಾಡಿಕೊಂಡು ಒಳ್ಳೆ ತಪಸ್ಸನ್ನು ಮಾಡಿಕೊಂಡು ಒಂದು ಪ್ರತ್ಯೇಕ ಆಶ್ರಮಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅಣ್ಣನ ಮನೆ ತಮ್ಮ ಬರೋದು, ತಮ್ಮನ ಆಶ್ರಮಕ್ಕೆ ಅಣ್ಣ ಹೋಗೋದು ನಡೆದಿರುತ್ತೆ. ಎಷ್ಟೋ ದಿವಸಗಳಿಂದ ಅವರು ದೊಡ್ಡ ಋಷಿ ಆಚಾರ್ಯ ಪುರುಷರವರು, ಸಾಮಾನ್ಯರಲ್ಲ. ಒಂದ್ಸಲ ಏನಾಯ್ತಂತೆ, ಈ ಶಂಖ ಅಣ್ಣನ ಆಶ್ರಮಕ್ಕೆ ತಮ್ಮ ಲಿಖಿತ ಬರ್ತಾರೆ. ಆ ಸಮಯದಲ್ಲಿ ಅಣ್ಣ ಆಶ್ರಮದಲ್ಲಿ ಇರೋದಿಲ್ಲ, ಯಾರೂ ಕಾಣಲಿಲ್ಲ. ಆತ ನೋಡಿದ, ಸುಮ್ಮನೆ ಆಶ್ರಮ ಓಡಾಡ್ತಾ ಇದ್ದ ಅದರೊಳಗೆ. ಆಗ ನೋಡಿದ ಒಳ್ಳೊಳ್ಳೆ ಹಣ್ಣಿನ ಮರಗಳು. ಹಿಂದಿನ ಕಾಲಕ್ಕೆ ಆಶ್ರಮಗಳು ಅಂದರೆ ಎಲ್ಲ ವಿಧವಾದ ನ್ಯಾಚುರಲಿ ಏನು ಒಳ್ಳೆಯದು ಎಲ್ಲ ಒಳ್ಳೆಯದಿರ್ತದೆ. ಇವತ್ತು ಆರ್ಟಿಫಿಷಿಯಲ್ ಇರೋದೆಲ್ಲ ನ್ಯಾಚುರಲಿ ಇರ್ತಿತ್ತು ಅಷ್ಟೇ. ಅಂಥ ಒಂದು ವೈಭವದ ಫಲಗಳೇನು ಪುಷ್ಪಗಳೇನು ಎಲ್ಲ ಇದ್ದವು. ಎಲ್ಲ ಮಾಗಿದ ಹಣ್ಣುಗಳಿದ್ದವು ಮರಗಳೊಳಗೆ. ನೋಡಿದ, ಸ್ವಲ್ಪ ಹಸಿವೆ ಅನಿಸ್ತು, ಅಂಬತ್ತು ಕಾದ ಹಸಿವೆ ಆಗಿತ್ತು. ಒಂದು ಹಣ್ಣು ತಗೊಂಡ ತಿಂದುಬಿಟ್ಟ. ಅಷ್ಟೊತ್ತಿಗೆ ಅಣ್ಣ ಬಂದ. ಹಣ್ಣು ತಿಂದು ಕೈ ತೊಳೆಯೋಕ್ಕೂ ಅಣ್ಣ ಬರಲಿಕ್ಕೂ ಸರಿ ಹೋಯ್ತು. ಕೇಳಿದ, ಏನು ಮಾಡ್ತಿದ್ದಿ ಅಂತ, ಯಾವ ಬಂದೇನು ಪ್ರಶ್ನೆ ಇಲ್ಲ, ಏನು ಮಾಡ್ತಿದ್ದಿ ಅಂತ ಕೇಳಿದ. ಇಲ್ಲ, ನಾನು ಬಂದೆ, ನೀನು ಕಾಣಲಿಲ್ಲ, ಸ್ವಲ್ಪ ಹಸಿವೆ ಆಗಿತ್ತು, ಹಣ್ಣು ತಿಂದುಬಿಟ್ಟೆ ಅಂತ ಹೇಳಿದ. ಯಾರನ್ನ ಕೇಳಿತಿಂದಿ ಅಂತ ಕೇಳಿದ. ಯಾರನ್ನ ಕೇಳಿತಿಂದಿ? ಆ ಕ್ಷಣಕ್ಕೆ ನಕ್ಕು ಬಿಡ್ತಾನ ತಮ್ಮ. ಅಪ್ಪ, ಅಣ್ಣ ಯಾರು ಕೇಳೋದು? ನಾನು ನಿಂದಿದು ಆಶ್ರಮ, ನೀನು ಅಣ್ಣ, ನಾನು ತಮ್ಮ. ಹಸಿವೆ ಆಗಿತ್ತು, ತಿಂದು, ಯಾರನ್ನೇನು ಕೇಳೋದು ಅಂತ ಹೇಳ್ತಾನೆ. ತಷ್ಟ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದೆ. ಹಾಗೆಲ್ಲ ನಾವು ಯಾರದೂ ನಮ್ಮದಲ್ಲ, ಸಂಬಂಧಪಟ್ಟು ಎಲ್ಲವೂ ಭಗವಂತನದು. ಆತ ಯಾರ ಕೈಲಿ ಒಪ್ಪಿಸಿರ್ತಾನೋ ಅವರ ಅನುಮತಿ ತಗೊಂಡೇ ಮಾಡಬೇಕು. ನನ್ನ ಆಶ್ರಮ ಅಂದ್ರೆ ನನ್ನ ಅಧಿಕಾರ ಇದೆ ಅದರೊಳಗೆ. ನನ್ನ ಕೇಳೋದು ನನ್ನ ಕೇಳೋದು ಅಂತಲ್ಲ, ದೇವರನ್ನ ಕೇಳೋದು ಅಂತ ಅರ್ಥ. ನೀನು ತಪ್ಪು ಮಾಡಿದ್ದಿ, ಈಗ ನಾವು ಒಪ್ಪೋದಿಲ್ಲ. ಇದು ಕಳ್ಳತನ ಅಂತ ಕರೆದಂತ. ಇದು ಕಳ್ಳತನ ಮಾಡಿದಾಗ ಲೆಕ್ಕ. ಎಂಥ ಅಣ್ಣ ಇದ್ದಾನೆ, ತಮ್ಮನನ್ನು ಕಳ್ಳ ಅಂತ ಬೈತಾನೆ. ಅದೇನು ತನ್ನ ಆಶ್ರಮದಲ್ಲಿ ಹಣ್ಣು ತಿಂದಿದ್ದಕ್ಕೆ ಇವತ್ತು ಗೋಡೌನ್ ಗೋಡೌನ್ ತಿಂದಾಕಿ ಬಿಡ್ತಾರೆ. ಯಾರು ಕೇಳೋರೆಲ್ಲ ಹೇಳೋರಿಲ್ಲ. ಅದು ತಿಂದ್ರೆ ಅವನಿಗೆ ಇನ್ನೂ ಜಾಸ್ತಿ ತಿಂದಾಡಿದ್ದು ಬಿಡಿ, ಸಮಾಧಾನ ಏನು ಗೊತ್ತೇ, ಇನ್ನೂ ಜಾಸ್ತಿ ತಿಂದಾಡಿದ್ದಾನೆ ಬಿಡಿ, ಪಾಪ ಇವನೇ ವಾಸಿ ಅಂತೇಳಿ. ಇರು, ತಮ್ಮ ಸೆಟ್ ಆಗಿಬಿಟ್ಟಿದ್ದೀವಿ, ಅದು ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀವಿ. ಆಗಲೇ ಎಲ್ಲ ಕಳ್ಳರ ಬದ್ದು ಇದ್ದ ಕಾಲಕ್ಕೆ ಕಡಿಮೆ ಕಳ್ಳರೆ ಬಾರಿ ಸಜ್ಜನ ಇದ್ದಾಗ ಲೆಕ್ಕ. ಹಣ್ಣು ತಿಂದಿದ್ದಕ್ಕೆ ಅದು ಮನೆ ಕ್ಯಾರಿಯರ್ ಹೋಗಿಲ್ಲ, ಈ ಮಧ್ಯೆ ಚೀಲಗಟ್ಟಲೆ ಹೋಗಿ ಕೂಡ ಹೋಗಿಲ್ಲ, ಒಂದು ತಿಂದಿದ್ದಾನೆ ಅಷ್ಟೇನೆ. ಇವತ್ತು ಎಷ್ಟು ಜನ ಇರ್ತಾರೆ ಮಠದಲ್ಲಿ ಊಟ ಮಾಡ್ಕೊಂಡು ಕ್ಯಾರಿಯರ್ ಹೋಗಿಬಿಡ್ತಾರೆ. ಎಷ್ಟೋ ಸರ್ ಪಂಚಾಮೃತ ಮನೆಗೆ ಹೋಗುತ್ತೆ, ಭಕ್ತರಿಗಿಂತ ಮನೆಗೆ ಹೋಗೋದೇ ಜಾಸ್ತಿ. ಎಷ್ಟೋ ಕಡೆ ಎಣ್ಣೆ ನೋಡಿದರೆ ಆಗುತ್ತದೆ, ಮಹಾಭಾರತ ಕಥೆ ಕೇಳಿಬಿಟ್ರೆ ಮನುಷ್ಯ ನಡುಗೋಗ್ಬಿಡ್ತಾನೆ. ಅಣ್ಣ ತಮಾಷೆ ಮಾಡ್ತೀವಿ, ತಮಾಷೆ ಮಾಡಿದ್ರೆ ತಪ್ಪು ಮಾಡಿದ್ದಿ, ಕಳ್ಳತನ ಮಾಡಿದ್ದಿ ಅಂತ ಹೇಳಿಬಿಟ್ಟ. ಆಗ ಸ್ವಲ್ಪ ತಮ್ಮನಿಗೆ ಹೇಳ್ತು, ಅಣ್ಣ ತಮಾಷೆ ಮಾಡ್ತಾ ಇಲ್ಲ, ನಿಜವಾಗ್ಲೂ ತಪ್ಪು ಮಾಡಿದ್ದೇವೆ ಅಂತ ಅನಿಸ್ತು. ಹಾಗೆ ಹೇಳಿದ, ಆಯ್ತು ಅಣ್ಣ, ಕಳ್ಳತನ ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ, ಆಯ್ತು, ಹೌದಲ್ಲೋ, ನಾನು ಶಿಕ್ಷೆ ಕೊಡು ಅಂತ ಕೇಳಿದ. ನಾನು ಶಿಕ್ಷೆ ಕೊಡೋದಿಲ್ಲ, ಹಾಗೆಲ್ಲ ಕೂಡ ಇದು ರಾಜ ಕೊಡುವ ಶಿಕ್ಷೆ. ಯಾವಾಗಲೂ ರಾಜ ಕೊಡತಕ್ಕಂಥ ಕೆಲಸನೇ ಹೊರತು ನಾವು ಕೊಡಲಿಕ್ಕೆ ಬರೋದಿಲ್ಲ. ಅದನ್ನ ಹೋಗು ರಾಜನ ಕೇಳು ಅಂತ ಹೇಳಿಬಿಟ್ಟಂತೆ. ತಕ್ಷ್ಟ ಹೋಗ್ತಾರೆ. ಹಾಗೆ ಒಬ್ಬ ಒಳ್ಳೆ ರಾಜ ಆಳ್ತಾ ಇದ್ದ, ಸುಧನ್ವ ಅಂತ ರಾಜನ ಹೆಸರು. ಜೈಮಿನಿ ಭಾರತದ ಸುಧನ್ವ ಬೇರೆ, ಈ ಸುಧನ್ವ ಬೇರೆ. ರಾಜ್ಯ ಆಳ್ತಾ ಇದ್ದ, ಅವನ ಹತ್ರ ಹೋದ. ಅವದೇ ಅವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಾಜ ಅವರು. ಹೋದ ರಾಜ, ನೋಡಿದ, ಓಡಿ ಬಂದ ಪಾಪ ಬ್ರಾಹ್ಮಣನ ಕಂಡೆ, ಅಷ್ಟು ಗೌರವ ಇದ್ದ ಕಾಲ. ಬಹಳ ಸಂಭ್ರಮದಿಂದ ಬಂದ, ಭಕ್ತಿಯಿಂದ ಕರೆದ, ನಮಸ್ಕಾರವನ್ನು ಮಾಡಿದ, ಪೀಠದ ಮೇಲೆ ಕುಡಿಸ್ದ, ಎಲ್ಲ ಪೂಜೆ ಮಾಡಿದ. ಏನು ಬಂದಿದ್ದೀರಿ ದೊಡ್ಡ ಮಹಾನುಭಾವರು ಅಂತ ಕೇಳಿದರೆ, ನಾನೀಗ ಋಷಿಯಾಗಿ ಬಂದಿಲ್ಲ, ಗುರುವಾಗಿ ಬಂದಿಲ್ಲ, ಕಳ್ಳನಾಗಿ ಶಿಕ್ಷೆ ತಗೊಳಕ್ಕೆ ಬಂದಿದ್ದೇನೆ ಅಂತ ಹೇಳಿದನಂತೆ. ನಾನು ಶಿಕ್ಷಾರ ಅಪರಾಧಿಯಾಗಿದ್ದೇನೆ, ನಾನೀಗ ನನಗೆ ಶಿಕ್ಷೆ ಕೊಡು ಅಂತ ಕೇಳಿದನಂತೆ. ತಕ್ಷಣ ಆತ ಹೇಳ್ತಾನೆ, ಏನು ಕಡತನ ಮಾಡಿದಿರಿ ಅಂತ ಕೇಳುತ್ತಾನೆ. ಇಂಥವ್ರು ಕಡತನ ಮಾಡಿದ್ರೆ ನಮ್ಮಕ್ಕೆ ಸಾಧ್ಯ ಇರಲಿ, ಏನು ಮಾಡಿದಿರಿ ಅಂದರೆ ಎಲ್ಲ ಕಥೆ ಹೇಳ್ತಾನೆ. ಅಣ್ಣನ ಆಶ್ರಮಕ್ಕೆ ಹೋಗಿದ್ದೆ, ಹಣ್ಣು ತಿಂದುಬಿಟ್ಟೆ, ನಮ್ಮ ಅಣ್ಣ ಹೇಳಿದ್ದಾನೆ, ನಾನು ತಪ್ಪು ಮಾಡಿದ್ದೇನೆ, ಶಿಕ್ಷೆ ಕೊಡು. ರಾಜ ಅಂದನಂತೆ, ಸ್ವಾಮಿ ಇಷ್ಟೇ, ನಾ ಹೋಗಿಬಿಡಿ ಸಾಕು, ನಾನು ಕ್ಷಮಿಸಿದ್ದೇನೆ ಹೋಗಿ ಅಂತ ಹೇಳಿಬಿಟ್ಟಂತೆ. ಏನು ತಪ್ಪಲ್ಲ ಇದು ಒಂದು ಹೇಳ್ತಾನೆ, ನೀವು ಕ್ಷಮಿಸಿದ್ರೆ ಉಪಯೋಗ ಇಲ್ಲ, ನಾನು ಅಣ್ಣ ಕ್ಷಮಿಸ್ಬೇಕಲ್ಲ, ಈಗ ಅಣ್ಣ ಕ್ಷಮಿಸ್ಬೇಕು. ಅವನು ತಪ್ಪಿತಸ್ಥ ಡಿಕ್ಲೇರ್ ಮಾಡಿದ್ರೆ ನಮ್ಮ ಅಣ್ಣ ಆತ ಕ್ಷಮಿಸ್ಬೇಕು. ಆತ ಹೇಳಿದ್ದಾನೆ ಕ್ಷಮೆಯ ಪ್ರಶ್ನೆ ಇಲ್ಲ, ಶಿಕ್ಷೆನೇ ಆಗಬೇಕು ಅಂತ ಹೇಳಿದ್ದಾನೆ, ಶಿಕ್ಷೆ ಕೊಡು ಅಂದ್ರಂತೆ. ಹಾಗಾತ ಹೇಳ್ತಾನೆ, ಸ್ವಾಮಿ ಶಿಕ್ಷೆ ಅನೇಕ ರೀತಿ ಇರುತ್ತೆ. ಪಾಪ ಮಾಡಿದ್ರೆ ಪ್ರಾಯಶ್ಚಿತ್ತ ಪಟ್ಟರೆ ಹೋಗ್ಬಿಡುತ್ತೆ, ಪಶ್ಚಾತ್ತಾಪ ಪಟ್ಟರೆ ಹೋಗುತ್ತೆ. ಎಲ್ಲ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀರಿ, ನಿಮ್ಮ ಅಣ್ಣನೇ ಕೇಳ್ಕೊಳ್ಳಿ ಸಾಕು, ಏನು ಅಪರಾಧ ಅಲ್ಲ ಇದು, ನಿಮ್ಮಿಂದ ನಮ್ಮ ರಾಜ್ಯ ಬದುಕಿದೆ ಅಂತ ಹೇಳ್ತಾನೆ. ಹಿಂದಿನ ಕಾಲದಲ್ಲಿ ರಾಜರುಗಳ ಭಾವನೆ ಹೇಗಿತ್ತು ಋಷಿಮುನಿಗಳ ಮೇಲೆ ಅಂತ ಕೇಳಿದರೆ, ಅವರೆಲ್ಲೋ ತಪಸ್ ಮಾಡ್ತಿದ್ದಾರೆ ಅಲ್ಲ, ನಮ್ಮ ರಾಜ್ಯ ಸಂರಕ್ಷಣೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ರು. ಮತ್ತು ವಿಜ್ಞಾನಿಗಳು ಎಲ್ಲೋ ಲ್ಯಾಬ್ರರಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಕೂತಿರ್ತಾರೆ ಯಾವುದನ್ನು, ಆ ದೇಶ ಮುಂದುವರಿಯೋ ಅವರ ಸಂಶೋಧನೆಗಳಿಂದ. ಯಾವುದೋ ಒಂದು ರಿಸರ್ಚ್ ಮಾಡಿ ಸಂಶೋಧನೆ ತಂದ ಅಂದ್ರೆ ದೇಶ ಅಷ್ಟು ಮೇಲೆ ಹೋಗ್ಬಿಡುತ್ತೆ, ಲಕ್ಕೊತ್ಕೊಂಡು ಕಾಣದೇ ಇಲ್ಲ. ಆದರೆ ಅವ್ರು ಮಾಡಿದ ಶ್ರಮ ಇಡೀ ದೇಶಕ್ಕೆ ಉಪಯೋಗಕ್ಕೆ ಬರುತ್ತೆ. ವಿಜ್ಞಾನಿಗಳ ಪರಿಶ್ರಮ ದೇಶದ ಅಭಿವೃದ್ಧಿಗೆ ಕಾರಣವಾಗೋದಾದರೆ, ಋಷಿಮುನಿಗಳ ತಪಸ್ಸು ರಾಜ್ಯದ ಅಭಿವೃದ್ಧಿಗೆ ಕಾರಣವಾಗ್ತದೆ. ಇಂಥ ನಿಮ್ಮನ್ನು ನಾನೇನು ಶಿಕ್ಷಿಸ್ತೇನೆ, ಪರವಾಗಿಲ್ಲ ಹೋಗಿ ಅಂತ ಹೇಳಿದ. ಆ ಮುನಿ ಬಿಡೋದಿಲ್ಲ, ರಾಜ ಗಂಭೀರವಾಗಿ ಹೇಳ್ತಾ, ಅದೆಲ್ಲ ಸಾಧ್ಯ ಇಲ್ಲ, ನೀನು ರಾಜ, ನಾನು ಅಪರಾಧಿ, ಯಾವುದನ್ನು ನೋಡಬಾರದು, ಶಿಕ್ಷೆ ಕೊಡಬೇಕಷ್ಟೇ, ಕೊಡ್ತೀಯೋ ಇಲ್ಲೋ ಅಂತ ಕೇಳಿದ್ರೆ. ರಾಜನಿಗೂ ಸ್ವಲ್ಪ ಯೋಚನೆ ಮಾಡೋ ಸ್ಥಿತಿ ಬಂತು. ರಾಜ, ನಿನ್ನ ಕೆಲಸ ಕೊಡಲೇಬೇಕು. ಆಯ್ತು ಸ್ವಾಮಿ, ಕೊಡ್ತೇನೆ, ಏನು ಶಿಕ್ಷೆ ಕೊಡಲಿ, ನೀನೇನು ನನಗೆ ಕಡಿಮೆ ಮಾಡಲಿಕ್ಕೆ ಹೋಗಬೇಡ ಶಿಕ್ಷೆಯನ್ನ. ಈ ಯಾರೇ ಒಬ್ಬ ಕಳ್ಳತನ ಮಾಡಿದ್ರೆ ಏನು ಶಿಕ್ಷೆ ಕೊಡ್ತೀವಿ, ಅದೇ ಶಿಕ್ಷೆ ನಾನು ಕೊಡು ಅಂತ ಹೇಳಿದ್ರಂತೆ. ನಮಗೆ ಅಲ್ಲೇ ಕನ್ಸೆಷನ್ ಮಾಡಿಬಿಡ್ತಾರೆ, ನಮಗೊಂದಿಷ್ಟು ಕನ್ಸೆಷನ್ ಕೊಡಿ ಅಂತ ಹೇಳದ ಪದ್ಧತಿ. ಆದರೆ ಕೇಳೋದಿಲ್ಲ ಏನು, ಜನರಲಿ ಯಾರೇ ನಾನೊಬ್ಬ ಸಾಮಾನ್ಯ ಕಳ್ಳ ಅಂತ ತಿಳ್ಕೊಂಡು ಶಿಕ್ಷೆ ಕೊಡಬೇಕೆ ಹೊರತು ಋಷಿ ಮುನಿ ಪೂಜ್ಯ ಅಂತ ತಿಳ್ಕೊಳ್ಬೇಕು ಹೋಗ್ಬೇಡ. ತಕ್ಷಣ ರಾಜ ಆಗಲಿ ಅಂತ ಹೇಳ್ತಾನೆ. ಸ್ವಾಮಿ ಇದಕ್ಕೇನು ಶಿಕ್ಷೆ ಕೊಡಬೇಕು ಗೊತ್ತಾ ಅಂತ ಹೇಳ್ತಾರೆ. ಏನು ಅಂದರೆ, ಯಾರು ಕದೀತಾರೋ ಅವ್ರ ಕೈ ಕತ್ತರಿಸಬೇಕಾಗತ್ತೆ ಅಂತ ಹೇಳಿದಂತೆ. ಕತ್ತರಿಸು ಅಂತ ಹೇಳಿದಂತೆ, ಎಂಥ ಇದಿರಬೇಕು ಕತ್ತರಿಸು, ಎರಡೂ ಕೈಯನ್ನು ಕತ್ತರಿಸಬೇಕು. ಒಂದು ಕೈ ಹಣ್ಣು ತಿಂದಿಲ್ವಲ್ಲ, ಒಂದು ಕೈ ಕಿತ್ತೆ, ಒಂದು ಕೈ ಬೇಕ ಸಿಪ್ಪೆ ತೆಗೆಯಕ್ಕಂತೂ ಬೇಕಲ್ಲ. ಅದರಲ್ಲಿ ಎರಡು ಕೈಲಿ ತಪ್ಪಾಗಿದೆ ಅಂತ ಎರಡೂ ಕೈ ಕತ್ತರಿಸ್ಬಿಟ್ಟ. ಋಷಿ ಮುನಿಗಳು ಎರಡೂ ಕೈಯನ್ನು ಕತ್ತರಿಸಬೇಕು, ನ್ಯಾಯ ಉಳ್ಕೊಂಡಿದ್ದ ಕಾಲ. ಋಷಿ ಸಾಮಾನ್ಯರಲ್ಲ, ಯಾವುದೋ ಕಾರಣಕ್ಕಲ್ಲ ಅಂತ ಮಹಾನುಭಾವರ ಎರಡೂ ಕೈಗಳನ್ನು ಕತ್ತರಿಸಿ, ಸ್ವಾಮಿ ಹೋಯ್ತು ಶಿಕ್ಷೆ ಕೊಡ್ತಾ ಇದ್ದೇನೆ ಹೋಗಿ ಅಂತ ಹೇಳಿದ ತಕ್ಷಣ ವಾಪಸ್ ಹೋಗ್ತಾನಂತ. ತನ್ನ ಅಣ್ಣನ ಆಶ್ರಮಕ್ಕೆ ಹೋಗ್ತಾನೆ, ಅಣ್ಣ ನೋಡ್ತಾನೆ, ಹೋಗಿ ನಮಸ್ಕಾರ ಮಾಡ್ತಾನೆ ಅಣ್ಣನಿಗೆ. ಅಣ್ಣ ನೋಡು ಅಂತ ಹೇಳ್ತಾನೆ. ಏನು ಅಂತ ಕೇಳಿದೆ, ಹೇಳಿದೆ ಅದೇ ರೀತಿ ಮಾಡಿದೆ ನಾನು, ರಾಜನಾಥ್ ಹೋದೆ ಕೇಳಿಕೊಂಡೆ ಶಿಕ್ಷೆ ಕೊಡು ಅಂತ ಹೇಳಿದೆ, ಕೊಡೋದಿಲ್ಲ ಅಂದ. ನಿನ್ನ ಮಾತು ನನಗೆ ಮುಖ್ಯ, ಶಿಕ್ಷೆ ಕೊಡಲೇಬೇಕು ಅಂತ ಹೇಳಿದೆ, ಕೊಟ್ಟ ನನ್ನ ಕೈಯ್ಯ ಕತ್ತರಿಸಿಬಿಟ್ಟ ಅಂತ ಹೇಳಿದೆ ಅಂತ. ಆ ಹೇಳ್ತಾನೆ, ಆಯ್ತು ತಮ್ಮ ಅಂತ ಹೇಳಿದ್ರೆ, ಅಣ್ಣ ನನಗೊಂದು ಮಾತು ಕೊಡಬೇಕು, ನನ್ನ ಪಾಪ ಹೋಯ್ತಾ ಅಂತ ಕೇಳಿದ್ರೆ. ನನ್ನ ಪಾಪ ಹೋಯ್ತಾ, ಎಷ್ಟು ಎಚ್ಚರ ಇದೆ, ಪಾಪ ಹೋಯ್ತು ಅಂತ. ನಮ್ಮ ಪಾಪ ಹೋಯ್ತಾ ಅಲ್ಲ, ಪಾಪ ನೋಡ್ಲಿಲ್ವಾ ಯಾರು ಅಂತ ಅಷ್ಟೇ ನಮ್ಮ ನೋಡಿದವರು ಹೋಯ್ತು ಅಂತ ನಮ್ಮ ಅಭಿಪ್ರಾಯ. ಮಾಡದೇನೋ ಮಾಡಿಬಿಟ್ಟ, ನೋಡ್ಲಿಲ್ಲ ಹೋಯ್ತು ಅಂತಾನೆ ಅರ್ಥ. ಇಷ್ಟು ಜನ ಇದ್ದಾರೆ ಇವತ್ತು, ಯಾರು ನೋಡಬೇಕಾಗಿಲ್ಲ. ದೇವತೆಗಳು ನೋಡ್ತಿರ್ತಾರೆ ಯಾವಾಗಲೂ ಕೂಡ, ಸೂರ್ಯ ಚಂದ್ರ ಹಗಲು ರಾತ್ರಿ ಮನಸ್ಸು ವಾಯುದೇವರು ಎಷ್ಟು ಜನ ನೋಡ್ತಿದ್ದಾರೆ. ಅಲ್ಲಿ ಪಂಚಭೂತಗಳು ಸಾಕ್ಷಿ ಮಾಡಿದ್ದಕ್ಕೆಲ್ಲ ನಾವು ಮಹಾಭಾರತ 12 ಜನ ನೋಡ್ತಾರಂತೆ ಕಂಪ್ಲೀಟ್ ಆಗುತ್ತೆ. ವಿಡಿಯೋ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ, ಒಂದೆರಡಲ್ಲ ವಿಡಿಯೋ ಆಡಿ ಏನೇನು ಬೇಕೋ ಎಲ್ಲ ರೆಕಾರ್ಡ್ ಆಗಿರುತ್ತೆ. ನಮ್ಮ ಸೈನ್ಸೇ ಮುಂದುವರೆದಿರಬೇಕಾದ್ರೆ ಯಮದೇವರ ಶಾಸನ ಹೇಗಿರಬಹುದು, ಪ್ರತಿಯೊಬ್ಬರ ಪ್ರತಿಯೊಂದು ಮಾತು ನಡಪು ಪ್ರತಿಯೊಂದು ರೆಕಾರ್ಡ್ ಆಗಿರುತ್ತಂತೆ. ಆದ್ರಿಂದ ನಾವು ಹೋಗೋದಕ್ಕಿಂತ ಮುಂಚೆ ಅದನ್ನೆಲ್ಲ ಕಳ್ಕೊಂಡು ಹೋಗಬೇಕು. ಮನುಷ್ಯ ವಯಸ್ಸಾಗ್ತಾ ಆಗ್ತಾ ಹೋದಂತೆ ಯೋಚನೆ, ಇನ್ನು ಪಾಪ ಎಷ್ಟು ಬಾಕಿ ಇದೆ, ಕಳ್ಕೊಂಡು ಹೋಗಿ ಯೋಚನೆ ಮಾಡಬೇಕು. ಯಾವ್ದಾದ್ರು ಸಾಲ ಇದ್ದ ಬಾಕಿ ತೀರಿಸಿಬಿಡಬೇಕು, ಹಾಗಾದ್ರೆ ಹೊಡ್ಕೊಂಡು ಹೋಗ್ಬೇಕು. ಇನ್ನು ಸ್ವಲ್ಪ ಯಾಗೋ ಮಾಡಿದ್ದೇನೆ ಅಂತೇಳಿ ಇನ್ನು ಸ್ವಲ್ಪ ಅಡಿಷನಲ್ ಸಾಲ ಮಾಡಿ ಸತ್ತು ಹೋಗ್ತಾರೆ, ಯಾಗೂ ಸಾಯ್ತೇನಲ್ಲ ಅಂತೇಳಿ ಹಾಗೆ ಮಾಡಬಾರದು. ನೋಡೋದು ನಿಲ್ ಬ್ಯಾಲೆನ್ಸ್ ಇರಬೇಕು. ಪುಣ್ಯ ಪಾಪ ಹಣಕಾಸುಗಳ ಬ್ಯಾಲೆನ್ಸ್ ಅಲ್ಲ, ಪುಣ್ಯ ಪಾಪಗಳ ಬ್ಯಾಲೆನ್ಸ್. ಪುಣ್ಯ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಡಬೇಕು, ಪಾಪ ಒಂದು ಚೂರು ಕೂಡ ಉಳಿಬಾರದು. ಚೂರು ಉಳಿಸಿಕೊಂಡ ಅಂದ್ರೆ ಜನ್ಮ ಜನ್ಮ ಕಾಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಹುಟ್ಟಿ ಬರೋದು ಯಾವಾಗಲೋ, ಅಲ್ಲಿವರೆಗೂ ಬಡ್ಡಿ ಎರಡ ಇರ್ತಾ ಹೋಗುತ್ತೆ. ಅದು ಇವನು ಮಾಡಿದ ಸಾಮಾನ್ಯ ಕೈ ಕಚ್ಚಿಕೊಳ್ಳೋ ತಪ್ಪು ಮಾಡಿರ್ತಾನೆ ಅಂತ ತಿಳ್ಕೊಂಬೋಣ. ಹಾಗೆ ಬಿಟ್ಟ ಲಕ್ಷಾಂತರ ವರ್ಷ ಹುಟ್ಟಿದ, ಆಗ ಎಷ್ಟು ಅನುಭವಿಸಬೇಕಾಗಿರುತ್ತೆ ಗೊತ್ತಾ? ಪಾಪ ದೊಡ್ಡ ಹೀಪ್ ಆಗಿರುತ್ತೆ. ಎಷ್ಟೋ ಥರ ತಡಿತಾರೆ, ಹಸಿರಿಂದ ಬಡ್ಡಿನೇ ಜಾಸ್ತಿ ಆಗುತ್ತೆ ಅಂತಾರಲ್ಲ. ಹಾಗೆ ಹಸಲು ಬೆಳೆದು 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 ಬಡ್ಡಿ ಬರೀ ಹಸಲು ಎಲ್ಲೋ ಹೋಗಿ ಬಸಲು ದೊಡ್ಡಿ ಜಾಸ್ತಿ ಆಗಿಬಿಟ್ಟಿರುತ್ತೆ. ಇವತ್ತು ಲೋಕದೊಳಗೆ ನಮ್ಮ ಜೀವನದಲ್ಲೇ ಬಡ್ಡಿ ನಾವು ತೀರಿಸಲಿಕ್ಕೆ ಆದಷ್ಟು ಬೆಳೆದು ಬಿಡುತ್ತೆ ಎಷ್ಟೋ ಸಲ ನಮ್ಮ ಜೀವನದಲ್ಲೇನೆ. ಇನ್ನ ಆಧ್ಯಾತ್ಮಿಕ ಜೀವನದೊಳಗೆ ಪಾಪಗಳನ್ನು ಉಳಿಸಿಕೊಂಡು ಸತ್ತರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಮತ್ತೊಂದಿಲ್ಲ. ಪಾಪಗಳನ್ನು ಮಾಡಲೇಬಾರದು, ಅಕಸ್ಮಾತ್ ಮಾಡಿದ್ರೆ ಅದನ್ನು ಉಳಿಸಿಕೊಳ್ಳಲೇಬಾರದು. ಆದ್ದರಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿದ್ದೀಯಾ, ನನ್ನ ಪಾಪ ಹೋಯ್ತಾ? ಇದು ಆಶ್ಚರ್ಯ ಅಂತ ಕೇಳಿದರೆ ಬರೀ ಪಾಪ ಮೆಕ್ಯಾನಿಕಲಿ ಹೋಗೋದಿಲ್ಲ, ಸಂಬಂಧಪಟ್ಟವ್ರು ಹೇಳಬೇಕಾದ್ರೆ ಹೋಯ್ತು ಅಂತ ಹೇಳಬೇಕಂತೆ. ವಿಷ್ಣು ವೈಷ್ಣವ ವಾಕ್ಯೇನ ಹಾನಿಹಿ ಪಾಪಸ್ಯ ಕರ್ಮಣಃ. ಡ್ಯೂಸ್ ಇತ್ತು, ಕಾಲೇನ ಅನೌನ್ಸ್ ಮಾಡಿದ್ರು. ಏನಂತ ಡ್ಯೂಸ್ ಇದೆ, ರಿಸಲ್ಟ್ ಅನೌನ್ಸ್ ಮಾಡಲಿಲ್ಲ, ಮಾರ್ಕ್ಸ್ ಕಾರ್ಡ್ ಕೊಡಲಿಲ್ಲ. ಇವನು ಹೋದ ಡ್ಯೂಸ್ ಕೊಟ್ಟುಬಿಟ್ಟ, ತಕ್ಷಣ ಮಾರ್ಕ್ಸ್ ಕಾರ್ಡ್ಗೆಲ್ಲ ಕೊಡೋದಿಲ್ಲ. ಡ್ಯೂಸ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ತರಬೇಕು ಅವ್ರ ಹತ್ರ, ನೋಡ್ ಕ್ಲಿಯರ್ ಆಗಿದೆ ಅಂತ ತರಬೇಕು. ಇವ್ರು ಬಾಯಲ್ಲಿ ಹೋಗ್ಬಿಟ್ರೆ ಕೇಳೋದಿಲ್ಲ, ಆಗಿದೆ ಅಂತ ಕೊಟ್ಟ ಮೇಲೆ ಆಮೇಲೆ ಕೊಡುತ್ತಾರೆ. ಅದು ಮೆಕ್ಯಾನಿಕ್ ಇದು ಸರಿಯಾಗಿ ಯೋಚನೆ ಮಾಡಬೇಕಲ್ಲ. ಪಾಪಗಳು ಹೋದ್ರೆ ಸಾಲದು, ಹೋಗಿದೆ ಸಂಬಂಧಪಟ್ಟು ಒಪ್ಕೋಬೇಕಾದ್ರೆ. ಅದಕ್ಕೆ ಅಣ್ಣ ನೀನು ಒಪ್ಕೊಂಡಿದ್ಯಾ, ನನ್ನ ಪಾಪ ಹೋಯ್ತಾ ಅಂತ ಕೇಳಿದ್ರೆ ಅಂತ. ಆಯ್ತು ನಿನ್ನ ಪಾಪ ಹೋಗಿದೆ, ಒಪ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಆಗ ಭಾರಿ ಖುಷಿ ಆಯ್ತು. ಅದದ್ದೇ ಅವರಿಗೆ ಕೈ ಹೋಗಿ ದುಃಖ ಅಲ್ಲ, ಪಾಪ ಹೋಯ್ತು ಅಂತ ಆನಂದ. ಮ್ಯಾನೇಜ್ ಮಾಡೋದು ಪಾಪ ಹೋದವರು ಎಷ್ಟು ಕಷ್ಟ ಆಗುತ್ತೆ ಅಂತ ಆತನ ಯೋಚನೆ. ಹಾಗಿದ್ರೆ ಅಣ್ಣ ನಾನು ಏನ್ ಮಾಡಲಿ ಅಂತ ಕೇಳ್ತಾನೆ. ಹೋಗು ಅದು ನದಿಯಲ್ಲಿ ಒಂದು ದೊಡ್ಡ ನದಿ ಹರಿತಾ ಇರ್ತದೆ. ನದಿಗಳೆಲ್ಲ ಆಶ್ರಮ ಮಂತ್ರಾಲಯ ಎಲ್ಲಿದೆ, ಮಂತ್ರಾಲಯ ಮಾಡಿಕೊಳ್ಳಗಳೆಲ್ಲ ನದಿ ತೀರದಲ್ಲೇ ತಾನೆ. ಋಷಿಮುನಿಗಳ ಆಶ್ರಮ ನದಿ ತೀರದಲ್ಲೇ ಇರುತ್ತೆ. ಅಲ್ಲಿ ಹೋಗು ಸ್ನಾನ ಮಾಡ್ಕೊಂಬ ಅಂತ ಹೇಳಿದ್ರೆ ಹೋದ. ಹೋದ ಮುಳುಗ ಹಾಕಿದ, ಒಂದಾಯ್ತು ಎರಡಾಯ್ತು ಮೂರು ಮುಳುಗ ಸ್ನಾನ ಆಗಬೇಕು. ಒಂದು ಮುಳುಗ ಹಾಕಿದ್ರೆ ಸ್ನಾನ ಆಗೋದಿಲ್ಲ, ಸ್ನಾನಕ್ಕೆ ವಿಧಿ ವಿಧಾನಗಳು ಉಂಟು. ಅದಕ್ಕೆ ಮುಳುಗ ಆತನ ಪದ ನಿತ್ಯ ಅಭ್ಯಾಸ, ಆತನ ಪದ್ಧತಿ. ಅನೇಕರಿಗೆ ಗೊತ್ತಿರೋದ್ರೆ ಸ್ನಾನ ಮಾಡಬೇಕಾದ್ರೆ ಅರ್ಘ್ಯ ತರ್ಪಣಾದಿಗಳನ್ನು ಕೊಡಬೇಕು. ಸ್ನಾನ ಸ್ನಾನ ಸರೋವರ ಮಾಡಿದ ಸ್ನಾನ, ಅಲ್ಲಿ ಪಿತೃಗಳಿಗೆಲ್ಲ ತರ್ಪಣ ಕೊಡಬೇಕು, ಆಚಾರ್ಯರಿಗೆ ಗುರುಗಳಿಗೆ ಎಷ್ಟೋ ವಿಧಿ ವಿಧಾನಗಳು ಉಂಟು. ಅದಕ್ಕೆ ಆ ತೀರ್ಥಾದನೆ ದೇವ ಅರ್ಘ್ಯಾದಿಗಳನ್ನು ಕೊಟ್ಟು ಪೂಜೆ ಮಾಡಬೇಕು. ಇತರ ನಿಯಮಗಳು ಉಂಟು, ಅದೆಲ್ಲ ಪದ್ಧತಿ. ಅಭ್ಯಾಸ ಫಲ ಅಷ್ಟು ಸಾಧ್ಯ ಮಾಡ್ತಿದ್ನಲ್ಲ, ಕೊಳ್ಳೆಕ್ಕೆದ್ದಿಗೆ ಆಶ್ಚರ್ಯ ಅಂತ. ಆ ಕ್ಷಣದಲ್ಲಿ ಹೋದ್ರೆ ಕೈ ಬಂದ್ಬಿಟ್ಟಿತ್ತಂತಾಗಲಿ. ದೇವ ಕಾರ್ಯ ಮಾಡ್ತೇನೆ ಅಂತ ಹೋದರೆ ಹೋದ ಕೈ ಬರ್ತದೆ, ಅಷ್ಟು ಸಿದ್ಧಿ ಇದೆ ಅಂತ ಹೇಳಿ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಮಾಡ್ತೇವೆ ಅನ್ಕೊಳ್ಳಿ, ಅಂತ ಅನುಕೂಲತೆಗಳು ಕೂಡಿ ಬರುತ್ತೆ. ನಾವು ಮಾನವನು ಚಾನ್ಸ್ ಇರೋದಿಲ್ಲ, ಮತ್ತೆ ತಾನು ಮಾಡೋದ್ರೆ ಆಗ್ಬಿಡ್ತೇವೆ. ಯಾಕೆ ಮಾಡ್ತಾರೆ ಯಾರು ನೋಡು ತಪ್ಪು. ಆ ಕ್ಷಣಕ್ಕೆ ಬಂತು ಅವನಿಗೆ ಆನಂದವೇ ಆನಂದ. ಓಡ್ಕೊತ ಬರ್ತಾ ಇಲ್ಲ, ಅಣ್ಣ ಹತ್ರ ಬರ್ತಾನೆ, ತೋರಿಸ್ತಾನೆ, ಅಣ್ಣ ನೋಡು ನನ್ನ ಕೈ ಬಂದುಬಿಡಿತು, ನೀನು ಪಾಪ ಹೋಗಿದೆ ಅಂತ ಹೇಳಿದ್ರು ಸರಿ ಇದೇ ಗುರುತು ಅಂತ ಹೇಳಿದ್ದೆ. ಪಾಪ ಮಾಡಿದ್ದೆ ಕೈ ಹೋಗಿತ್ತು, ಪಾಪ ಹೋಯಿತು ಕೈ ಬಂತು, ಭಾರಿ ಖುಷಿಯಾಯಿತು ನನಗೆ ಅಂತ ಹೇಳಿದಾಗ ಅಣ್ಣ ಹೇಳುತ್ತಾನೆ, ಏನು ಯೋಚನೆ ಮಾಡಬೇಡ, ನಿನ್ನ ಕೈ ಬರೆಸಿದ್ದು ನಾನೇ ಅಂತ ಹೇಳಿದನಂತೆ, ನನ್ನ ತಪಸ್ಸಿಕ್ತಿಯಿಂದ ಕೈ ಬರೆಸಿದ್ದೇನೆ ಅಂತ ಹೇಳುತ್ತಾನೆ. ಹಾಗೆ ಕೇಳುತ್ತಾನೆ, ಅಣ್ಣ ನನಗೆ ಪಾಪದ ಬಗ್ಗೆ ಸಂಶಯ ಹೋಯಿತು, ಎಲ್ಲದಕ್ಕೂ ಸಂಶಯ ಹೋಯಿತು, ಒಂದು ಹೊಸ ಸಂಶಯ ಉಳ್ಕೊಂತು ಅಂತ ಕೇಳಿದನಂತೆ. ಏನು ಸಂಶಯ ಅಂದರೆ, ಎಂಥ ತಪಸ್ವಿ ನೀನು, ಎಂಥ ಮಹಾನುಭಾವ, ಹೋದ ಕೈಗಳನ್ನ ತಪಸ್ಸಿಕ್ತಿಯಿಂದ ತಂದುಕೊಟ್ಟಿದ್ದಿ, ಅಂತ ಪುಣ್ಯಾತ್ಮನಾದ ನೀನು ರಾಜರತ್ನ ನನ್ನ ಕಳಿಸಿ ಅಲ್ಲಿ ಶಿಕ್ಷೆ ಕೊಡಿಸಿ ಕೈ ಕತ್ತರಿಸಿ ಈಗ ಕೈ ಕೊಡಬೇಕಾಗಿತ್ತು, ನೀನು ತಪಸ್ಸಿಕ್ತಿಯಿಂದ ಹಾಗೆ ಪಾಪ ಕಳಿಬಹುದಾಗಿತ್ತಲ್ಲ ಅಂತ ಕೇಳಿದನಂತೆ. ನೀನೇ ಶಿಕ್ಷೆ ಕೊಡಬಹುದಾಗಿತ್ತು, ನೀನೇ ಇದನ್ನು ತಪಸ್ಸಿಕ್ತಿಯಿಂದ ಶಾಪಯುಪ ಕೊಡಬಹುದಾಗಿತ್ತು, ಯಾಕೆ ರಾಜನತ್ರ ಕಳಿಸ್ತಿ ಅಂತ ಹೇಳುತ್ತಾನೆ. ಆ ಹೇಳುತ್ತಾನೆ, ಹೌದು ನಾನು ಯಾಕೆ ಹಾಗೆ ಮಾಡಿದೆ ಅಂತ ಕೇಳಿದರೆ, ಶಿಕ್ಷೆ ಕೊಡ್ತಕ್ಕಂಥದ್ದು ನಮ್ಮ ಕೆಲಸ ಅಲ್ಲ, ರಾಜರ ಕೆಲಸ. ಯಾರು ಯಾವ ಕೆಲಸ ಮಾಡಬೇಕು ಅವರು ಅದನ್ನು ಮಾಡಬೇಕೇ ಹೊರತು, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ, ಭಗವದ್ಗೀತೆಯ ಮಾತು. ಸ್ವಧರ್ಮವನ್ನು ಮಾಡಬೇಕು, ಪರಧರ್ಮವನ್ನು ಮಾಡಬಾರದು. ಇವತ್ತು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ರಾಜನ ಕೆಲಸ, ಅದಕ್ಕೆ ಅಲ್ಲಿಗೆ ಕಳಿಸಿಕೊಟ್ಟೆ ನಾನು.